ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಮ್ದಲು ವಂದನೆಗಳು ಸಲ್ಲಿಸುತ್ತಾ ಈ ಒಂದು ದಿನದ ಒಂದು ನಮ್ಮ ಬೈಬಲ್ ಸ್ಟಡಿನ ಆರಂಭ ಮಾಡೋಣ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಹೇಳ್ಕೊತೀನಿ, ಯಾರು ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾರು ಹೊಸೊಬ್ಬರು ಇಂಟ್ರೆಸ್ಟ್ ಇದ್ದರೆ ಬೈಬಲ್ ಕ್ಲಾಸ್ ಕೇಳೋಕ್ಕೆ, ಅವ್ರಿಗೂ ನಮ್ಮ ನಂಬರ್ ಅಥವಾ ಕ್ಯೂ ಆರ್ ಕೋಡ್ ಶೇರ್ ಮಾಡಿದ್ರೆ ಅವರು ಕೂಡ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಏನ್ರಿ ನಾವು ಅನೇಕ ದಿವಸಗಳಿಂದ ಈ ಕ್ರಿಸ್ತ ವಿರೋಧಿ ಮತ್ತು ಆ್ಯಂಟಿ ಕ್ರೈಸ್ಟ್ ಬಗ್ಗೆ ಅನೇಕ ವಿಚಾರಗಳನ್ನ ಸತ್ಯವೇದದಲ್ಲಿ ಮಾಡಿದ್ವಿ ನಾವು ಗಮನಿಸ್ಕೊಂತ ಬಂದ್ರಿ. ಅದರ ಸತ್ಯವೇದ ಮುಖಾಂತರ ನಾವು ಏನಪ್ಪ ನೋಡಿದೆ ಅಂದರೆ, ಕ್ರಿಸ್ತ ವಿರೋಧಿ ಅಂತಂದರೆ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ, ಅದು ಒಂದು ಧಾರ್ಮಿಕವಾದಂಥ ಒಂದು ಸಂಸ್ಥೆ. ಕ್ರಿಸ್ತನ ವಿರುದ್ಧವಾಗಿ ಕ್ರಿಸ್ತನ ಹೆಸರು ಉಪಯೋಗಿಸ್ಕೊಂಡೆ ಕ್ರೈಸ್ತವರಾಗಿ ಏನಿದೆ ಒಂದು ತಪ್ಪಾದ ಉಪದೇಶಗಳನ್ನು ಮಾಡೋಂಥ ಒಂದು ವ್ಯವಸ್ಥೆ ಅಂತ ನೋಡಿದ್ರಿ. ಆ ವ್ಯವಸ್ಥೆ ಯಾವುದು ಅಂತ ಕೂಡ ನಾವು ಏನು ಮಾಡಿದ್ರಿ ಟ್ರೇಸ್ ಔಟ್ ಮಾಡಿದ್ರಿ. ಅದರ ಅದನ್ನ ನೋಡ್ಬೇಕಾದ್ರೆ ಏನ್ರಿ ಈ ಥರ ಇದೆಲ್ಲ ಸಭೆಯಲ್ಲಿ ಯಾವ ಥರ ಶುರು ಆಯಿತು ಅಂತ ಕೂಡ ನಾವೇನು ಮಾಡಿದ್ರಿ ಇದನ್ನೆಲ್ಲ ನಾವು ವಿಚಾರಿಸ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ, ಯಾವ ರೀತಿ ಸಭೆಗಳಲ್ಲಿ ಇವೆಲ್ಲ ಬಂತು ದುರ್ಬೋಧನೆಗಳು, ಯಾವ ರೀತಿ ಒಂದೊಂದಾಗೆ ಇವೆಲ್ಲ ಆರಂಭ ಆಯಿತು, ಯಾವಾಗ ಅಪೊಸ್ತಲ ತೀರ್ಕೊಂಡ್ರು, ಯಾವ ರೀತಿ ಇವನ್ನೆಲ್ಲ ಸಭೆಗಳಿಗೆ ಬರೋಕ್ಕೆ ಶುರು ಆಯಿತು ಅಂತ ಕೂಡ ನಾವು ಬಹು ಸ್ಪಷ್ಟವಾಗಿ ನೋಡಿದ್ರಿ. ಅದು ಮಾತ್ರ ಅಲ್ಲ, ಕಳೆದ ವಾರ ನಾವು ನೋಡ್ಬೇಕಾದ್ರೆ ದಾನಿಯಲ್ ಏಳನೇ ಅಧ್ಯಾಯದಲ್ಲಿ ಆಡಿ ಹೆಂಗೆ ಪ್ರವಾದನೆ ಮುಖಾಂತರ ಹೇಳಿದ್ರು, ಆ ಬಡಾಯಿ ಕೊಚ್ಕೊಳ್ಳೋಂಥ ಬಾಯಿ ಮಾತಾಡೋಂಥ ವಿಚಾರಗಳು ನಾವೇನು ಮಾಡಿದ್ರು ನೋಡಿದ್ರಿ, ಯಾವ ಥರ ದೇವ್ರ ಮಕ್ಕಳುಗಳಿಗೆ ದೇವರ ಒಂದು ಪರಾತ್ಪರನ ಭಕ್ತರನ್ನ ಸವಿಸ್ತಾರೆ ಅಂತ ಕೂಡ ನೋಡಿದ್ರಿ. ಅದರ ಕಾಲಗಳನ್ನು ಧರ್ಮವಿಧಿಗಳನ್ನ ಮಾರ್ಪಾಟು ಮಾಡ್ತಾರೆ ಅಂದ್ಬಿಟ್ಟು ಸತ್ಯವಿದ್ದಂಥ ಅನೇಕ ದುರ್ಬೋಧನೆಗಳು ಯಾವ ಥರ ಸಭೆಯಲ್ಲಿ ಬಂತು ಅಂತ ಕೂಡ ನಾವೇನು ಮಾಡಿದ್ರಿ ನೋಡಿದ್ರಿ. ಅದರ ಸೊ ಅದರಲ್ಲಿ ಮುಖ್ಯವಾಗಿ ನೋಡಬೇಕ್ರೆ ದಾನಿಯಲ್ಲಿ ಬರೆದಂಥ ಒಂದು ಆ ಗ್ರಂಥದಲ್ಲಿ ಆ ವಾಕ್ಯದಲ್ಲಿ ಇನ್ನೊಂದು ಮುಖ್ಯವಾಗಿರೋಂಥ ಮಾತು ಹೇಳ್ತಾರೆ, ಅದನ್ನು ಕಾಲಗಳು ಸಾಲ್ದಿರೋದ್ರಿಂದ ನಾವು ಓದ್ ಬರ ತೊಗೊಂಡ್ಲ. ಈ ವಾರ ನಾವು ಕಂಟಿನ್ಯೂ ಮಾಡೋಣ. ಯಾರಾದರೂ ದಾನಿಯಲ್ಲು 7:25 ಓದ್ಬೇಕಂತ ಕೇಳ್ಕೊತೀನಿ, ಯಾರು ಓದ್ರಿ ದಾನಿಯಲ್ 7:25. ಅಮೃತ ಸಿಸ್ಟರ್ ಅಥವಾ ಇಜ್ರಾ ಬದರ್ ಅಥವಾ ಪ್ರೇಮ ಸಿಸ್ಟರ್, ಓಕೆ, ಅಥವಾ ರಾಜೇಂದ್ರ ಗೌಡ ಬದರ್, ಯಾರು ಓದ್ಬೋದಾ?
ಹೆಸರು ಬ್ರದರ್ ಓದ್ಲ ಬ್ರದರ್
ಹಾಂ ಮಹೇಶ್ ಬದರ್ ಓದಿ, ಡಿಫ್ರೆಂಟ್ ಮಹೇಶ್ ಬದರ್, ನಿನ್ ನೆಟ್ವರ್ಕ್ ಜಾಗ ಕೂತ್ಕೊಬೇಕು, ನಿಮ್ ವಾಯ್ಸ್ ತುಂಬಾ ಕಟ್ ಕಟ್ ಆಗ್ತದೆ.
ಕೊಚ್ಚಿಕೊಂಡು ಪರಾತ್ಪರರ ಧರ್ಮ ವಿಧಿಗಳನ್ನು ಮಾರ್ಪಡಿಸಲು
ಸರ್ ಹಲೋ
ಸರ್ ನೀವು ನೆಟ್ವರ್ಕ್ ಜಾಗ ಕೂತ್ಕೊಬೇಕು. ಓಕೆ, ಇಬ್ಬರು ಯಾರಾದ್ರು
ಓಕೆ
ಓದ್ಬೋದಾ?
ಸರ್ ಈಗ ಕೇಳ್ತಾ ಇದೆ ಸರ್
ಹಾಂ ಸೂಪರ್ ಬದರ್, ಇವಾಗ ಓದಿ ಬದರ್.
ಹಾಂ ಸರ್ ಓಕೆ ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವಿಸಿ ಕಟ್ಟಳೆ ಆ ಭಕ್ತರು ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಅವನ ಕೈವಶವಾಗಿರುವರು ಅಮೇನ್
ವೆರಿ ಗುಡ್, ಥ್ಯಾಂಕ್ ಯು ಬ್ರದರ್. ಅದು ನೋಡ್ಬೇಕಾದ್ರೆ ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಆ ಭಕ್ತರು ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಅವನ ಕೈವಶವಾಗೋರು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರೋಂಥ ಟೈಮ್ ಬಗ್ಗೆ ಏನು ಮಾಡ್ತಾರೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ ಆ ಭಕ್ತರು ದೇವ್ರ ಭಕ್ತರುಗಳನ್ನ ಈ ಕ್ರಿಸ್ತ ವಿರೋಧಿ ಕೈಯಲ್ಲಿ ಎಷ್ಟು ಸಮಯ ಕೊಡ್ತಾರೆ ಅಂತ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಏನು ಹೇಳ್ತಾರೆ, ಒಂದು ಕಾಲ ಎರಡೂ ಕಾಲ ಅರ್ಧ ಕಾಲ ಅವ್ರ ಕೈಗೆ ವಶವಾಗ್ತಾರೆ ಅಂತ. ಅಂದರೆ ಏನು 3.5 ಕಾಲನಾ, ಬರೀ 3.5 ಕಾಲದ ಬಗ್ಗೆ ಹೇಳ್ತಾ ಇದಾರೆ, 3.5 ವರ್ಷದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲ ರೀ, ನಮ್ಗೆ ಚೆನ್ನಾಗಿ ಗೊತ್ತು ಕ್ರಿಸ್ತ ವಿರೋಧಿ ಅದರ ಈ ಪೇಪರ್ಸಿ ಸಿಸ್ಟಮ್ ಬುರುಕ್ ತಾಳ್ವಿಕೆ ಮಾಡೋದು 3.5 ವರ್ಷ ಅಲ್ವೇ ಅಲ್ಲ ರೀ. ಹಂಗಾದ್ರೆ ನಾವು ಏನು ಮಾಡಬೇಕು ಅಂದರೆ, ಏನಪ್ಪ ಇದು 3.5 ಕಾಲ ಅಂತ ಹೇಳ್ತಾರೆ, ಏನು 3.5 ಕಾಲ ಅಂತಂದ್ಬಿಟ್ಟು ನಾವೇನು ಮಾಡಬೇಕು, ಬೈಬಲಲ್ಲಿ ನಾವು ಹುಡುಕ್ಬೇಕು ರೀ. ನಾವು ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ನಾವು ಇದ್ರಿಗೂ ತೊಗೊಂಡು ಸ್ಟಡಿಯಲ್ಲಿ ಏನು ನೋಡಿದ್ರೆ ಬೈಬಲ್ಗೆ ಬೈಬಲ್ ಡಿಕ್ಷನರಿ. ಹಂಗಾದ್ರೆ ನಾವು ಏನು ನೋಡಬೇಕು ಸತ್ಯವೇದದ ಮುಖಾಂತರ, ಏನ್ರಿ ಈ ಒಂದು 3.5 ಕಾಲ ಅಂತ ಏನಂತ ನೋಡ್ಬೇಕು. ನೋಡಿ ಇದೇ ಕಾಲದ ಬಗ್ಗೆ ನಮಗೆ ಸತ್ಯವೇದದಲ್ಲಿ ಇನ್ನೂ 3 ಜಾಗದಲ್ಲಿ ಕೊಡ್ತಾರೆ ರೀ. 3 ಜಾಗದಲ್ಲಿ ಕೊಟ್ಬಿಟ್ಟು ಒಂದೇ ಸಮಯನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಕೊಡ್ತಾರೆ ನೋಡಿದ್ದೀರಿ. ಒಂದು ಕಡೆಗೆ ದಿನದ ಎಣಿಕೆಯಲ್ಲಿ ಕೊಡ್ತಾರೆ, ಇನ್ನೊಂದು ಕಡೆಗೆ ವರ್ಷದ ಎಣಿಕೆಯಲ್ಲಿ ಕೊಡ್ತಾರೆ, ಇನ್ನೊಂದು ಮಾಸದ ಒಂದು ಎಣಿಕೆಯಲ್ಲಿ ಏನು ಮಾಡ್ತಾರೆ ಕೊಡ್ತಾರೆ. ಓದೋಣ ಪ್ರಕಟಣೆ 12:6 ಅಮೃತ ಸಿಸ್ಟರ್ ಇದರ ಲೈನಲ್ಲಿ ಸರಿ ಸಂತೋಷ್ ಪತ್ರ ಓದ್ಬೋದಾ?
ಸರ್ ಡ್ರೈವಿಂಗ್ ಅಲ್ಲಿ ಇದ್ದೇನೆ.
ಓಕೆ ಸರಿ, ಯಾರಾದರೂ ಬೈಬಲ್ ಓದ್ತೀರಾ ಸಹೋದರ ಸಹೋದರಿಗಳು?
ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಶೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು.
ಆಕೆಗೆ ಪೋಷಣೆ ಆಗಬೇಕು ಅಂತಂದ್ಬಿಟ್ಟು 1260 ದಿವಸಗಳನ್ನ ನೇಮಿಸಿದ್ರು ಅಂತ ಹೇಳ್ತಾರೆ. ಇದು ಸೇಮ್ ಅದ್ರ ಬಗ್ಗೆ ಹೇಳ್ತಿರೋದು. ಇದೇಗೆ ಅಂತಂದ್ಬಿಟ್ಟು ಮುಂದೆ ಬರೋ ವಾರದಲ್ಲಿ ನೆಕ್ಸ್ಟ್ ವೀಕಲ್ಲಿ ಪ್ರಕಟಣೆ 12ನೇ ಸಂಪೂರ್ಣವಾಗಿ ತಗೊಂತೀರಿ. ಓಕೆನಾ? ಸರಿ, ಇವಾಗ ನೋಡ್ಬೇಕಾದ್ರೆ ಹೇಳ್ತಾರೆ 1260 ದಿವಸಗಳು ಅಂತ ನೋಡ್ತೀರಿ ಅಲ್ಲ. ಇವಾಗ ಅದೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಓದ್ರಿ.
ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ ಎರಡು ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆ.
ಓಕೆ, ಮಹೇಶ್ ಬ್ರದರ್ ಬೇಜಾರು ಮಾಡ್ಕೊಂಬಿಡಿ, ತುಂಬ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾರೆ. ದಯವಿಟ್ಟು ಯಾರು ಕರೆಕ್ಟಾಗಿ ಬೈಬಲ್ ಓದೋರು ಯಾರೋ ಒಬ್ಬರು ಓದಿದ್ರೆ ಸಾಕು. ರಾಜೇಂದ್ರ ಗೌಡ ಬ್ರದರ್, ನೆಟ್ವರ್ಕಿನ ಜಾಗ ಕೂತ್ಕೊಂಡು ಓದ್ಬೋದಾ? ಯಾರು ಒಬ್ರು ಓದ್ತೀರಾ?
ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ ಎರಡು ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ.
ನೋಡ್ರ, ಇದು ಸೇಮ್ ನಮ್ಗೆ ದಾನಿಯೇಲ 7:25 ಹೇಳಿರೋದು. ಅದೇ ಮಾತನ್ನ ಹೇಳ್ತಾರೆ, ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ. ನೋಡಿ, ಅದೇ ಥರ 3.5 ಕಾಲ ಸರ್ಪದ ಮುಖದಿಂದ ಏನ್ರಿ ರಕ್ಷಣೆ ಹೊಂದಿ ಪೋಷಣೆ ಹೊಂದ್ತಾಳಂತೆ ನೋಡ್ತೀರಿ. ಅದರ ಸೊ ಸೇಮ್ ಅದೇ ಕಾಲದ ಬಗ್ಗೆ ಮಾತಾಡ್ತಾ ಇದಾರೆ ಅಲ್ಲರ. ಅದೇ ಕಾಲನ 6ನೇ ವಾಕ್ಯದಲ್ಲಿ 1260 ದಿವಸಗಳು ಅಂತ ಕೊಟ್ಟರು. ಇಲ್ಲಿ ಏನು ಮಾಡಿದರೆ 3.5 ಕಾಲ ಅಂತ ಕೊಟ್ಟು, ಆ್ಯಕ್ಚುಲಿ ಕಾಲ ಅಂತಂದರೆ 1 ವರ್ಷಗಳು, 3.5 ವರ್ಷಗಳಂತ. ಸರಿ, ಇವಾಗ ಇದೇ ಎಣಿಕೆ ಮಾಸದಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಪ್ರಕಟಣೆ 13:5 ಓದ್ರಿದ್ದೀನಿ, ರೆವಲೇಷನ್ 13:5.
ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು, ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು.
ನೋಡ್ರ, 42 ತಿಂಗಳುಗಳು ಬಡಾಯಿ ಕುಚ್ಕೊಳಂತ ಬಾಯಿ. ನಾನಲ್ಲಿ 7:25 ಬಂತಲ್ಲ, ಬಡಾಯಿ ಕುಚ್ಕೊಳಂತ ಬಾಯಿ. ಅದರ ಮಂಜುನ್ಗಿರಂತ ಕಣ್ಣು ಅದ್ರಲ್ಲಿ ಏನ್ ಮಾಡ್ತಂತೆ, ಪರಾತ್ಪರ ವಿರುದ್ಧವಾಗಿ ಮಾತಾಡ್ತೋ ನೋಡಿ, ಅದೇ ಬಾಯಿ ಬಗ್ಗೆ ಕೊಟ್ಟಿದ್ದಾರೆ. ಅದರ 42 ತಿಂಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸರಿ, ಇವಾಗ 3 ಒಂದೇನಾ ಅಂತ ಮೊದಲು ಪರೀಕ್ಷೆ ಮಾಡ್ಕೊಳ್ಳೋಣ ನಾವು. ಅದರ ಆ್ಯಕ್ಚುಲಿ 3 ಒಂದೇ ರೀ. ಹೇಗೆ ಚೆಕ್ ಮಾಡೋದು? 1260 ದಿವಸಗಳನ್ನ ಏನ್ರಿ 42 ತಿಂಗಳು ಅಂತ ಬಂತಲ್ಲ, 42 ತಿಂಗಳಲ್ಲಿ ಡಿವೈಡ್ ಮಾಡಿ, ವಿಭಾಗಿಸಿ. ವಿಭಾಗಿಸಿದ್ರೆ ನಮ್ಗೆ ಎಷ್ಟಪ್ಪ ಬರ್ತದೆ ಅಂದರೆ 30 ದಿನ ಪ್ರತಿ ತಿಂಗಳಿಗೆ ಬರ್ತದೆ. ಅಂದರೆ ಒಂದು ತಿಂಗಳಲ್ಲಿ ಎಷ್ಟು ದಿನ ಇದೆಯಪ್ಪ ಅಂದರೆ 30 ದಿನ ಇದೆ ಅಂತ ನಮ್ಗೆ ಗೊತ್ತಾಯಿತು. ಸರಿ, ಇದು ಬಿಬ್ಲಿಕಲ್ ಕ್ಯಾಲೆಂಡರ್ ಅದರ. ಸರಿ, ಒಂದು ತಿಂಗಳಲ್ಲಿ 30 ದಿನ ಅಂದರೆ 1 ವರ್ಷದಲ್ಲಿ ಎಷ್ಟು ತಿಂಗಳಿದೆ? 12 ತಿಂಗಳು ಅದರ. ಇವಾಗ ಏನು ಮಾಡಿದರೆ 30 ದಿನ ಒಂದು ತಿಂಗಳಲ್ಲಿ ಇರೋದನ್ನ 12 ತಿಂಗಳಿಗೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟಪ್ಪ ಬರ್ತದೆ ಅಂದರೆ 360 ದಿವಸಗಳು ಬರ್ತದೆ. ಇದು 1 ವರ್ಷದಲ್ಲಿ ಇರುವಂಥ ದಿನಗಳು ಎಷ್ಟಪ್ಪ ಅಂತಂದರೆ 360 ದಿವಸಗಳು. ಇದು ಬಿಬ್ಲಿಕಲ್ ಕ್ಯಾಲೆಂಡರ್ ರೀ. ಆಸ್ ಪರ್ ದ ಬೈಬಲ್ 1 ವರ್ಷಕ್ಕೆ ಇರೋಂಥ ದಿನಗಳು ಎಷ್ಟಪ್ಪ ಅಂತಂದರೆ 360 ದಿವಸಗಳು. ಅರ್ಥ ಆಯ್ತಾ? ಸರಿ, ಇವಾಗ ನಾವು ಏನು ನೋಡಿದ್ರಿ, ಅಲ್ಲಿ ದಿವಸಗಳ ಎಣಿಕೆ ತೊಗೊಂಡ್ರಿ, ಮಾಸದ ಎಣಿಕೆ ನೋಡಿದ್ರಿ, ಎರಡು ಕ್ರಾಸ್ ವೆರಿಫಿಕೇಶನ್ ಮಾಡ್ಬೇಕಾದ್ರೆ ಒಂದೇ ಸಮಾನಕ್ಕೆ ಬಂತು. ಇವಾಗ ಏನು ಮಾಡಬೇಕು, ಅಲ್ಲಿ 3.5 ಕಾಲ ಅಂತ ಇದೆಯಲ್ಲ, ಅದು ಕೂಡ ಕರೆಕ್ಟಾಗಿ ಬರ್ತಾರ ಅಂತ ನಾವು ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡೋದು? ಇವಾಗ ಏನಿಲ್ಲ, 1.5 ವರ್ಷ ಅಂತ ಕೊಟ್ಟಿಲ್ಲ, ಆ 1.5 ವರ್ಷನ 360 ದಿವಸಗಳಿಗೆ ಮಲ್ಟಿಪ್ಲೈ ಮಾಡಿ ನೋಡ್ರಿ ಎಷ್ಟು ಬರ್ತಾರೆ. ಯಾರು ಲೆಕ್ಕ ಹಾಕ್ಬಿಟ್ಟು ಹೇಳ್ತೀರಾ? 360 ಡೇಸ್ ಇಂಟು 3.5 ಇಯರ್ಸ್, ಯಾರು ಮಲ್ಟಿಪ್ಲೈ ಮಾಡಿ ನೋಡಿ ಎಷ್ಟು ಬರ್ತಾರೆ ನೋಡ್ರಿ, ಯಾರು ನೋಡಿ ಹೇಳ್ಬೋದಾ? ಯಾರ ಬ್ರದರ್ ಸಿಸ್ಟರ್ಸ್?
ಸರ್, 360
ಇಂಟು 3.5 ಅಥವಾ 3.5 ಮಾಡಿ ಎಷ್ಟು ಬಂತು?
1260.
ಹಾಂ ನೋಡ್ರಿ, ಆವಾಗ 1260 ಬಂತು. ಅವಾಗ ಏನಪ್ಪ ಅಂದರೆ ನಮ್ಮ ಕ್ಯಾಲ್ಕುಲೇಷನು, ನಾವು ಸ್ಟಡಿ ಮಾಡ್ತಾ ನಮ್ಮ ಮೆಥಡ್ ಕ್ಲಿಯರ್ ಆಗಿದೆ ಅಂದರೆ 3.5 ವರ್ಷ ಅಂದರೂ ಒಂದೇ, 1260 ದಿವಸಗಳು ಅಂದರೆ ಒಂದೇ, 42 ತಿಂಗಳುಗಳು ಅಂದ್ರೆ ಒಂದೇ ಅಂತ ನಮಗೆ ಇವಾಗ ಏನಾಯ್ತು ಕ್ಲೀನ್ ಆಗುತ್ತೆ. ಹಂಗಾರೆ ಏನರ್ಥ ಅಂದ್ರೆ ಈ ಪ್ರಕಟಣೆ ಪುಸ್ತಕದಲ್ಲಿ ದಾನಿಯೇಲ ಪುಸ್ತಕದಲ್ಲಿ ಬರ್ತಕ್ಕಂಥ ಎಲ್ಲಾ ದಿನಗಳು ಒಂದೇ ಸಮಯದ ಬಗ್ಗೆ ಏನ್ ಮಾಡ್ತಾರೆ, ಒಂದೇ ಕಾಲದ ಬಗ್ಗೆ ಏನ್ ಮಾಡ್ತಾರೆ ರೆಫರೆನ್ಸ್ ಕೊಡ್ತಾರೆ. ಸರಿ, ಇವಾಗ ಪೇಪರ್ಸಿ ಬಂದ್ಬಿಟ್ಟು ಭೂಲೋಕದಲ್ಲಿ ಆಳ್ವಿಕೆ ಮಾಡಿ ಬರೀ 3.5 ವರ್ಷನಾ ಅಷ್ಟೇನಾ ಈ ಪೇಪರ್ಸಿ ಎಲ್ಲಾ ಸಭೆ ಮಕ್ಕಳುಗಳನ್ನ ದೌರ್ಜನ್ಯ ಮಾಡಿ ಈ ಕಾಲಗಳ ಧರ್ಮ ವಿಧಿಗಳನ್ನೆಲ್ಲ ಚೇಂಜ್ ಮಾಡಿ ಬರೀ 3.5 ವರ್ಷನಾ ಅಂದ್ರೆ ಇಲ್ಲ ರೀ. ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಇದು ಎಂಥ ದಿನಗಳು ಅಂತ ಲೆಕ್ಕ ಹಾಕ್ಬೇಕು ರೀ. ಯಾಕಂದ್ರೆ ನಾವು ಬೈಬಲಲ್ಲಿ ನೋಡಿದ್ರೆ ಏನ್ರಿ ಒಂದು ದಿನ ಅಂತ ಹೇಳ್ಬೇಕ್ರೆ ಎಲ್ಲ ಕಡೆ ಒಂದೇ ದಿನ ಅಂತಂದ್ರೆ 24 ಅವರ್ ಅಂತ ಬರಲ್ಲ ರೀ. ಬೇರೆ ಬೇರೆ ಸಮಯಗಳು ನಾವು ಏನ್ ಮಾಡಿದಿರಿ ನೋಡಿದಿರಿ. ಅದರ ಉದಾಹರಣೆಗೆ ಹೇಳ್ಬೇಕ್ರೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ?
ಸಾವಿರ ವರ್ಷಗಳು
1000 ವರ್ಷಗಳು. ಏನೋ ಮಿಗ್ದವರೆಲ್ಲ 20 ಜನ ಏನ್ ಮಾಡ್ತಾ ಇದ್ದೀರಾ, ಒಬ್ಬೊಬ್ಬರು ರೆಸ್ಪಾನ್ಸ್ ಕೊಡ್ತಾವ್ರೆ. ಯೇಸು ಕ್ರಿಸ್ತನಿಗೆ ಒಂದು ದಿನ ಅಂದ್ರೆ 1000 ವರ್ಷ. ಎಲ್ಲರೂ ಉತ್ತರ ಕೊಡಬೇಕು ಹತ್ರ 1000 ವರ್ಷ, 1000 ವರ್ಷ ಅಂತ ಒಂದು ದಿನ ಅಂತ ಬೈಬಲ್ ಇದೆ. ಇಸ್ರೇಲ್ ಜನಗಳಿಗೆ ಅದೇ ಥರ ಏನ್ರಿ 40 ವರ್ಷಗಳನ್ನ ಒಂದು ದಿನಕ್ಕೆ ಹೋಲಿಕೆ ಮಾಡ್ತಾರೆ. ಅರ್ಥ ಆಯ್ತಾ? ತಂದೆಯಾದ ದೇವರಿಗೆ 7000 ವರ್ಷ ಅಂದರೆ ಒಂದು ದಿನ. ಬೈಬಲಲ್ಲಿ ಒಂದು ದಿನ ಅಂತಂದರೆ ಬೇರೆ ಬೇರೆ ಒಂದು ಏನಂದರೆ ಸಮಯಗಳಿದೆ, ಎಲ್ಲ ಕಡೆ 24 ಗಂಟೆ ಇಲ್ಲ. ಅದೇ ಥರ ಸತ್ಯವೇದದಲ್ಲಿ ಪ್ರವಾದಿಗೆ ಒಂದು ದಿನ ಅಂದರೆ ಎಷ್ಟು ವರ್ಷ ಗೊತ್ತಾ ಯಾರಿಗಾರ? ಒಂದು ದಿನ ಅಂದರೆ 1 ವರ್ಷ. ಎಲ್ಲಿದೆ? ಎಜೇಕಿಯಲ್ 4:6 ಓದ್ರಿ. ಯಾರು ಎಜೇಕಿಯಲ್ 4:6 ಓದ್ರಿ. ಯಾರೋ ಬ್ರದರ್ ಸಿಸ್ಟರ್ಸ್ ಬೈಬಲ್ ತೆಗೆದು ಜಲ್ದಿ ಓದ್ಬೇಕು, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇದು, ತುಂಬಾ ಮುಖ್ಯವಾದ ಪಾಯಿಂಟ್ಸ್ಗಳು ಮಾತಾಡೋದಿದೆ. ಯಾರೋ ಒಬ್ರು ಓದ್ರಿ, ಇಲ್ಲಾನೆ ಓದಿ ಓದಿ ಸಿಸ್ಟರ್.
ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲಮಗ್ಗುಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು. ವರ್ಷ ಒಂದಕ್ಕೆ ಒಂದು ದಿನದವರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ.
ವೆರಿ ಗುಡ್ ಸರ್. ಅಲ್ಲೋರ ಒಂದು ಏನ್ರಿ ದಿನ 1 ವರ್ಷದ ಮೇರೆಗೆ ಅಲ್ಲೋರ ಅನೇನ್ರಿ ವರ್ಷ ಒಂದಕ್ಕೆ ಒಂದು ದಿನದ ಮೇರೆಗೆ 40 ದಿನ ಅವ್ರಿಗೆ ಏನು ಮಾಡಿದ್ದೀನಿ ಗೊತ್ತು ಮಾಡಿದ್ದೀನಿ. ಅಂದ್ರೆ ಏನಂತಂದ್ರೆ ಒಂದು ದಿನ ಅಂತಂದ್ರೆ 1 ವರ್ಷ. ಅಲ್ಲಿ ಕೊಟ್ಟಿರೋ ಬೈಬಲ್ನ ಕ್ಲೀನ್ ಆಗಿದೆ ಅಂತ ವಾಕ್ಯ ಅಲ್ಲೋರ. ಹಂಗ್ರೆ ಏನಪ್ಪ ಅಂತಂದ್ರೆ ಅಲ್ಲಿ ಪೇಪರ್ಸಿಯ ದಿನ ಎಷ್ಟು ಅಂತ ನೋಡಿದ್ರಿ, 1.5 ವರ್ಷ ಅಥವಾ ಅದನ್ನ ದಿನಗಳಲ್ಲಿ ಲೆಕ್ಕ ಹಾಕೊಂಡ್ರೆ 1260 ದಿವಸ ಅಂತ ಬಂತಲ್ವಾ. ಹಂಗಾದ್ರೆ ಏನರ್ಥ ಅದು 1260 ದಿವಸ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ 1260 ವರ್ಷಗಳು ಅಲ್ವರ. ಹಂಗಾದ್ರೆ ಏನು 1200 ದಿವಸಗಳು ಮಾತ್ರ ಅಲ್ಲ ರೀ, ಅದನ್ನ ವರ್ಷಕ್ಕೆ ಕನ್ವರ್ಟ್ ಮಾಡಿದಾಗ ಬರೋಂತ ಸಮಯ ಎಷ್ಟಪ್ಪ ಅಂದ್ರೆ 1260 ವರ್ಷಗಳು. ಅಂದ್ರೆ ಪೇಪರ್ಸಿ ಭೂಲೋಕದಲ್ಲಿ ಆಳ್ವಿಕೆ ಮಾಡಿದಂಥ ವರ್ಷಗಳು ತಗೊಂಡಂದ್ರೆ 1260 ವರ್ಷಗಳು. ಸರಿ, ಎಲ್ಲಿಂದ ಎಲ್ಲಿಗೆ ಆಳ್ವಿಕೆ ಮಾಡಿದ್ರು? ಬೈಬಲ್ ಇದೆಯಾ? ಎಸ್, ಬೈಬಲ್ ಇದೆ ರೀ. ನಮ್ಗೆ ಕ್ಲೀನ್ ಆಗಿ ಬೈಬಲ್ ಅನ್ನು ಪ್ರೂಫ್ ಕೊಟ್ಟಿದ್ದಾರೆ ಅಲ್ವರ. ಎಲ್ಲಿ ಅಂತಂದ್ರೆ ದಾನಿಯಲ್ ಪುಸ್ತಕದಲ್ಲಿ ಓದೋ ನೋಡಿದ್ದೀನಿ. ಎಲ್ಲಿ ಅಂತಂದ್ರೆ ದಾನಿಯಲ್ 7ನೇ ಅಧ್ಯಾಯ. ದಯವಿಟ್ಟು ಯಾರು ತೆಗಿರಿ ಅಂತೀರಿ? ದಾನಿಯಲ್ 7ನೇ ಅಧ್ಯಾಯದಲ್ಲಿ ವಾಕ್ಯ ಓದ್ರಿ. ದಾನಿಯಲ್ 7:24 ಓದ್ರಿ. ಹಾಂ,
ಆಗ ಅವನು ನನಗೆ, ಆ ನಾಲ್ಕನೆಯ ಮೃಗವು ಲೋಕದಲ್ಲಿ ಉಂಟಾಗುವ ನಾಲ್ಕನೆಯ ರಾಜ್ಯ, ಅದು ಮಿಕ್ಕ ರಾಜ್ಯಗಳಿಗಿಂತ ವಿಲಕ್ಷಣವಾಗಿದೆ. ಆ 10 ಕೊಂಬುಗಳು ವಿಷಯವೇನೆಂದರೆ, ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಅವರ ತರುವಾಯ ಮತ್ತೊಬ್ಬನು ತಲೆದೋರುವನು. ಅವನು ಮುಂಚಿನ ಅರಸರಿಗಿಂತ ವಿಲಕ್ಷಣವಾಗಿ 3 ಅರಸರನ್ನು ಅದುಮಿ ಬಿಡುವನು.
ನೋಡ್ರ ಇಲ್ಲಿ ಕೊಟ್ಟರೆ ನೀವು ಕ್ಲೂ ಅಂತೀನಿ. ಅದರ ಇನ್ನೊಂದು 10 ಕೊಂಬುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ತಲೆದೋರುವನು. ಅವರೆಲ್ಲ ಕೊಂಬುಗಳಿಗಿಂತ ವಿಲಕ್ಷಣವಾಗಿರ್ತದಂತೆ. ಏನಪ್ಪ ವಿಲಕ್ಷಣವಾಗಿರ್ತದೆ ಅಂದರೆ ಬೇರೆ ಎಲ್ಲ ಕೊಂಬುಗಳಿಗೂ ಕಣ್ಣು ಬಾಯಿ ಇರಲ್ಲ ರೀ, ಆದರೆ ಈ ಕೊಂಬಿಗೆ ಏನಿದೆ ಅಂತೆ ಬಡಾಯಿ ಕೊಚ್ಕೊಂಡಂಥ ಬಾಯಿ ಮನುಷ್ಯನಿಗಿರೋಂಥ ಕಣ್ಣಿದೆ ಅಂತೆ. ಈ ಕೊಂಬು ಏನಪ್ಪ ಮಾಡ್ತು ಅಂತಂದರೆ ಈ ಕೊಂಬಿನ ದೆಸೆಯಿಂದ 3 ಕೊಂಬುಗಳು ಬೇರ್ ಸಮೇತ ಕೀಳಲ್ಪಡ್ತಂತೆ. ಕರೆಕ್ಟಾ? ಕಂಟಿನ್ಯೂ ಮಾಡಿ ಇಷ್ಟ, ಹಂಗೆ ಕಂಟಿನ್ಯೂ ಮಾಡಿ.
ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳ
ನೋಡೋರ ಕೊಟ್ಟೈತೆ ನೋಡಿರ್ತೀನಿ ಏನ್ ಮಾಡ್ತೋ ಈ ಕಣ್ಣಿಂದ ಬಾಯಿನ ಏನ್ ಮಾಡ್ತಾ ಕೊಟ್ಟ. ಹಂಗಾರೆ ಈ ಚಿಕ್ಕ ಕೊಂಬು ಬಗ್ಗೆನೇ ಮಾತಾಡ್ತಾರೆ. ಈ ಚಿಕ್ಕ ಕೊಂಬು ಮೊಳಿಬೇಕು ಪವರ್ಗೆ ಬರಬೇಕು ಅಂತಂದ್ರೆ ಏನಾಯ್ತಂದ್ರೆ ಮೂರು ಕೊಂಬನ ಬೇರ್ ಸಮೇತ ಕಿತ್ತಲ್ಪಡ್ತಂತೆ. ಇದು ಯಾರು ಮೂರು ಕೊಂಬು ಅಂತಂದ್ರೆ ಮೂರು ರಾಜ್ಯಗಳು. ಪೇಪಸಿ ಆಡಳಿತ ಮಾಡಬೇಕು ಭೂಲೋಕದಲ್ಲಿ ಅಂತಂದ್ರೆ ಮೂರು ರಾಜ್ಯಗಳನ್ನ ಬೇರ್ ಸಮೇತ ಕಿತ್ತಾಕ್ಬಿಟ್ರಿ. ಆ ಮೂರು ರಾಜ್ಯಗಳ ಹೆಸರು ಯಾವ್ದಪ್ಪ ಅಂತಂದ್ರೆ ಹೆರುಲಿ, ಈಸ್ಟರ್ನ್ ಎಕ್ಸಾರ್ಕೇಟ್ ಅಂಡ್ ಆಸ್ಟ್ರೋಗೋಡ್ಸ್ ಅಂದ್ಬಿಟ್ಟು ಮೂರು ರಾಜ್ಯಗಳನ್ನ ಬೇರ್ ಸಮೇತ ಪೇಪಸಿ ನಾಶ ಮಾಡಾಕ್ಬಿಡ್ತೀರಿ. ಆ ಜಾಗದಲ್ಲಿ ಪೇಪಸಿ ಭೂಲೋಕದಲ್ಲಿ ಏನ್ ಮಾಡ್ತು ಆಡಳಿತ ಮಾಡಕ್ ಶುರು ಮಾಡ್ತಾ. ಅಂದ್ರೆ ಯಾವಾಗ ಈ ಕೊಂಬ್ಗಳು ಬಿತ್ತೋ ಆವಾಗಿಂದ ಈ ಒಂದು ಪೇಪಸಿ ಫುಲ್ ಪವರ್ಗೆ ಬಂತು. ಸರಿ, ಇದು ಯಾವಾಗ ಬಿತ್ತು ಅಂತ ನಾವು ಹಿಸ್ಟ್ರಿಯಲ್ಲಿ ತೆಗೆದು ನೋಡಿದ್ರೆ ಇದು ಇರೋಂಥ ಡೇಟು 539 AD ಕ್ರಿಸ್ತ ಶಕ 539ನೇ ಇಸ್ವಿಯಲ್ಲಿ ಈ ಮೂರು ಕೊಂಬನ ಬೇರ್ ಸಮೇತ ಏನು ಮಾಡಕ್ಕೆ ಕಿತ್ತಾಕ್ರಿ, ಈ ರಾಜ್ಯಗಳನ್ನ ನಾಶ ಮಾಡಾಕ್ಬಿಟ್ರು ಅಲ್ವರ. ಅದು ಮಾತ್ರ ಅಲ್ಲ, 539ನೇ ಕ್ರಿಸ್ತ ಶಕದಲ್ಲೇ ಈ ಪ್ರಭುರಾತ್ರಿ ಭೋಜನನ ಬಲಿ ಪೂಜೆ ಅಂತಂದ್ಬಿಟ್ಟು ಪ್ರತಿದಿನ ಮಾಡೋದಕ್ಕೆ ಫಸ್ಟ್ ಟೈಮ್ ಏನು ಮಾಡಿದ್ರು ಅಲ್ಲಿ ಜಾರಿಗೆ ತಂದಿದ್ರು. ಅಲ್ಲಿವರೆಗೂ ವರ್ಷಕ್ಕೊಂದ್ಸತಿ ಇದ್ರು, ಆದರೆ 539ನೇ ಕ್ರಿಸ್ತ ಶಕದಲ್ಲಿ ಈ ಬಲಿ ಪೂಜೆನ ಪ್ರಭುರಾತ್ರಿ ಭೋಜನನ ಇಷ್ಟ ಬಂದ ರೀತಿಯಲ್ಲಿ ಮಣಕೆ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ರ. ಇವಾಗ ಸತ್ಯವೇದ ಏನು ಹೇಳ್ತಾರೆ, ಅಲ್ಲಿ ಆ ಒಂದು ಘಟನೆ ನಡೀತಲ್ಲ ಅಲ್ಲಿಂದ 1260 ವರ್ಷಗಳು ಅಂತ ಅಂದ್ಬಿಡ್ತು. ಇವಾಗ ನೀವೇ ಲೆಕ್ಕ ಹಾಕಿ, 539ನೇ ಕ್ರಿಸ್ತ ಶಕದಿಂದ 1260 ಇಸ್ವಿ ಜೋಡಿಸಿದ್ರೆ ನಮ್ಗೆ ಎಲ್ಲಿಗೆ ಬರ್ತಾರೆ, ಕೂಡಿಸಿದ್ರೆ ಎಲ್ಲಿಗೆ ಬರ್ತಾರೆ, 539 ಪ್ಲಸ್ 1260 ಆ್ಯಡ್ ಮಾಡಿ ಎಲ್ಲಿಗೆ ಬರ್ತದೆ ನೋಡಿ.
1799.
ವೆರಿ ಗುಡ್, 1799 ಬಂತು. ಸರಿ, 1799ನಲ್ಲಿ ಏನಾಯಿತು ಅಂದರೆ ಪೇಪಸಿಗಿರುವಂಥ ಮುಖ್ಯವಾದ ಆಳ್ವಿಕೆಯ ಸಮಯ ತೀರಿತು. ಪೇಪಸಿ ಪೀಕಲ್ಲಿ ಆಳ್ವಿಕೆ ಮಾಡಿದಂಥ ಸಮಯ ಏನಾಯ್ತು, 1799ಲ್ಲಿ ಎಂಡ್ ಆಗೋಯ್ತು. ಯಾವಾಗ ಹೇಗೆ ಅಂದರೆ ನೆಪೋಲಿಯನ್ ಬೋನಪಾರ್ಟ್ ಏನು ಮಾಡ್ತಾರೆ ಅಂದರೆ ಪೋಪ್ ಪಯ 6ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಏನು ಮಾಡ್ತಾರೆ, ಆಗಸ್ಟ್ 29, 1799ನಲ್ಲಿ ಜೈಲಿಂದ ಜೈಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಪೋಪ್. ಹಂಗೆ ಏನಾಗ್ತಾರೆ, ಸತ್ತೋಗ್ಬಿಡ್ತಾರೆ ಜೈಲಲ್ಲಿ. ಅಲ್ಲಿವರೆಗೂ ಪೋಪ್ ಏನಂತ ಹೇಳಿದರು ಜನಗಳಿಗೆ ಅಂತಂದರೆ, ಏನ್ರಿ ನನ್ನ ಕೈನಲ್ಲಿ ಅಧಿಕಾರ ಇದೆ, ರೈಟ್ ಹ್ಯಾಂಡಲ್ಲಿ ಎಲ್ಲ ಆಶೀರ್ವಾದಗಳಿದೆ, ಲೆಫ್ಟ್ ಹ್ಯಾಂಡಲ್ಲಿ ಎಲ್ಲ ಶಾಪಗಳಿದೆ, ಯಾರಾದರೂ ನನ್ನ ಮಾತು ಕೇಳಲ್ಲ ಲೆಫ್ಟ್ ಹ್ಯಾಂಡಿಂಗಲ್ಲಿ ಅಂದರೆ ಮುಗಿದೋಯ್ತು, ನೀವು ಸೀದೆ ಎಲ್ಲ ಬಿಡ್ತೀರ, ಸುಟ್ಟು ಭಸ್ಮ ಆಗ್ಬಿಡ್ತೀರ ಅಂತಂದ್ಬಿಟ್ಟು ಜನಗಳಿಗೆ ಮೂಢನಂಬಿಕೆ ತುಂಬಿತು ರೀ. ಜನಗಳು ನಂಬಿಡೋರು ಅಲ್ವನಾ. ಆಮೇಲೆ ನನ್ನ ಕೈನಲ್ಲಿ ಹಿಂಗೆ ಆಶೀರ್ವಾದ ಇದೆ ಅಂತೇಳಿ ಹಿಂಗೆ ಅಂದಿದ ತಕ್ಷಣ ನೀವೆಲ್ಲ ಪರ್ಲಕ್ಕೆ ಕೊಟ್ಟೋಗ್ತೀವಿ ಅಂತ ಹೇಳಿದ್ರೆ ಜನಗಳು ಏನು ಮಾಡೋರು, ಹಂಗೆ ಹಂಗೆ ನಂಬಿಡೋರು, ಯಾಕೆಂದರೆ ಸತ್ಯವೇದ ಇಲ್ವಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ನೆಪೋಲಿಯನ್ ಬೋನಪಾರ್ಟ್ ಏನು ಮಾಡ್ತಾನೆ, ಫಸ್ಟ್ ಟೈಮ್ ಬಂದ್ಬಿಟ್ಟು ಪೋಪ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾನೆ. ಪೋಪ್ ಟ್ಯಾಕ್ಸೇ ಕಟ್ಟಲ್ಲ, ನಾನೇ ಟ್ಯಾಕ್ಸ್ ಕಟ್ಬೇಕು, ನಾನು ಕಟ್ಟಲ್ಲ ಹೋಗು ಅಂತಾನೆ. ಆಗ ನೋಡಸ್ ನೋಡ್ತಾನೆ ನೆಪೋಲಿಯನ್ ಬೋನಪಾರ್ಟ್, ಯಾವಾಗ ಪೋಪ್ ಹೇಳಿ ಮಾತು ಕೇಳಲ್ವ ಸೀದಾ ಹೋಗ್ಬಿಟ್ಟು ಫ್ರಾನ್ಸ್ಗೆ ಹೋಗ್ಬಿಟ್ಟು ಅವನ ಅರಮನೆಯಿಂದ ಎಳ್ಕೊಂಬಂದು ಅರೆಸ್ಟ್ ಮಾಡ್ಬಿಡ್ತಾರೆ. ಎಲ್ಲರ ಮುಂದೆ ಕೈಗಳನ್ನ ಹಿಂಗೆ ಸರಪಣಿ ಹಾಕ್ಬಿಟ್ಟು ಹಿಂದಕ್ಕೆ ಏನ್ರಿ ಕಟ್ಬಿಡ್ತಾರೆ, ಕಟ್ಬಿಟ್ಟು ಇಡೀ ಫ್ರಾನ್ಸಲ್ಲಿ ರೋಡಲ್ಲಿ ಮೆರವಣಿಗೆ ಮಾಡ್ತಾರೆ ನೋಡಿದ್ವಿ. ಜೈಲಿಂದ ಜೈಲ್ಗೆ ಪೋಪನ್ನ ಟ್ರಾನ್ಸ್ಫರ್ ಮಾಡ್ತಾ ನೋಡ್ತೀವಿ, ಕೊನೆಗೆ ಪೋಪ್ ಜೈಲಲ್ಲಿ ಸತ್ತ ಹೋಗ್ಬಿಡ್ತಾನೆ. ಜನಗಳಿಗೆಲ್ಲ ಏನಾಗ್ಬಿಡ್ತಾರೆ, ಅರರೆ ಪೋಪ್ ಲೆಫ್ಟ್ ಹ್ಯಾಂಡಲ್ಲಿ ಹಂಗಿದೆ ಪವರು, ರೈಟ್ ಹ್ಯಾಂಡಲ್ಲಿ ಹಿಂಗಿದೆ ಪವರು ಅಂದ್ರೆ ಇವೆಲ್ಲ ಸುಳ್ಳ ಅಂತಂದ್ಬಿಟ್ಟು ಅವಾಗ ಜನಗಳಿಗೆ ಗೊತ್ತಾಯ್ತಾ ನೋಡ್ತೀವಿ. ಆವಾಗ ಪೇಪರ್ಸಿಗಿದ್ದಂಥ ಪವರ್ ಏನು ಪವರು, ಆ ರಿಲಿಜಿಯಸ್ ಮತ್ತು ಪೊಲಿಟಿಕಲ್ ಪವರು ಏನಾಯಿತು ಅಲ್ಲಿ ಬಿದ್ದೋಯ್ತು. 1799ನಲ್ಲಿ ಏನಾಯ್ತು ಅಲ್ಲಿ ಅಲ್ಲಿ ಎಂಡ್ ಆಗೋಯ್ತು. ಅನ್ನ ಕರ್ತನಲ್ಲಿ ಪ್ರೀತಿ ಅಂತಗಳೇ ಪೇಪರ್ಸಿಯ ಮುಖ್ಯವಾದ ಆಳ್ವಿಕೆ ಕಾಲ ಏನಾಯ್ತು ಅಲ್ಲಿ ತೀರೋಯ್ತು ಅಲ್ವರ. ಇವಾಗ ಏನು ಮಾಡೋಣ, ಪ್ರಕಟಣೆ 13ನೇ ಅಧ್ಯಾಯ ಇವತ್ತು ಓದೋಣ. ಓದ್ಬಿಟ್ಟು ಇದರಲ್ಲಿ ಹೆಂಗೆ ಪೇಪರ್ಸಿ ಬಗ್ಗೆ ಕೊಟ್ಟವ್ರೆ ಅಂತ ನೋಡೋಣ. ಫಸ್ಟು ಇದು ಓದೋಕ್ಕಿಂತ ಮುಂಚೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಏನಪ್ಪ ಅಂದರೆ, ಪ್ರಕಟಣೆ ಪುಸ್ತಕ ಬರೆದಿರೋದು ಎಲ್ಲ ಆತ್ಮಿಕವಾಗಿ ಬರೆದಿರೋದು, ನೇರವಾಗಿರೋ ಭಾಷೆಯಲ್ಲಿ ಯಾವುದೂ ಬರೆದಿಲ್ಲ. ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಇಸ್ ಹೈಲಿ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ವರ. ಅದಕ್ಕೆ ಪ್ರಕಟಣೆ 13ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ ಯಾರಾದ್ರೂ.
ಎಸ್ ಸರ್.
ಮೇಲೆ ಯುದ್ಧ
ದೇವರ
ಸಮು
ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡೋದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು.
ನೋ 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 ಬ್ರದರ್, ಪ್ರಕಟಣೆ 13:1
ಕೆಳಗೆ ಓದ್ತೀನಿ ಸರ್. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು.
ಇಲ್ಲಿ ನೋಡ್ರಿ, ಸಮುದ್ರದಿಂದ ಅವ್ರ ಮೃಗ ಏರಿಬೋದು ಕಂಡ್ರಂತೆ. ಇದು ಹೆಂಗಪ್ಪ ಇತ್ತು ಅಂತಂದ್ರೆ, ಇದಕ್ಕೆ 7 ತಲೆಗಳಿತ್ತಂತಿರುತ್ತೆ. ಆಮೇಲೆ ತಲೆ ಮೇಲೆ ಇಟ್ಕೊಂಡ್ಬಿತ್ತಂತೆ, ಹಾ 10 ಕೊಂಬುಗಳು. ಚೆನ್ನಾಗಿ ಅಪ್ನ ಇಟ್ಕೊಳ್ಳಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ. ಹತ್ತು ಕೊಂಬಗೆ ನಾವೆಲ್ಲ ಓದಿದ್ರೆ ಇವಾಗ ತಾನೆ ದಾನಿಯಲ್ಲಿ ಓದಿದ್ರಲ್ವಾ. ಹೇ ನೋಡ್ರ ಅದೇ ಮುರುಘಾನ ಇಲ್ಲಿ ಏನ್ರಿ ಬೇರೆ ದೃಷ್ಟಿಕೋನದಲ್ಲಿ ನಮ್ಗೆ ಏನು ಮಾಡ್ತಾವ್ರೆ ಕೊಡ್ತಾರೆ, ಡಿಫ್ರೆಂಟ್ ಆ್ಯಂಗಲಲ್ಲಿ ಕೊಡ್ತಾ ಇದಾರೆ. ಸೇಮ್ ಬೀಸ್ಟ್ ದಾನಿಯಲ್ಲಿ ಏಳನೇದ್ದೆಲ್ಲ ನೋಡಿದಂಥ ಸೇಮ್ ಮುರುಘಾನ ಇನ್ನೊಂದು ದೃಷ್ಟಿಕೋನದಲ್ಲಿ ಕೊಡ್ತಾವ್ರೆ. ಹೆಂಗಪ್ಪ ಇದೆ ಅಂತಂದ್ರೆ ಇದಕ್ಕೆ ಹತ್ತು ಕೊಂಬುಗಳಿತ್ತಂತೆ ಅಲ್ವರ, ಆಮೇಲೆ ಏನ್ರಿ ಅದ್ರ ಮೇಲೆ ಮುಕುಟಗಳು ತಲೆಗಳ ಮೇಲೆ ಏನಿದೆ ದೇವದೂಷಣ ನಾಮಗಳಿತ್ತಂತೆ ಅಲ್ವರ. ಸರಿ ಇವಾಗ ಮುಂದಕ್ಕೆ ಏನು ಹೇಳ್ತಾರೆ ಕಂಟಿನ್ಯೂ ಮಾಡಿ ಬದರ್, ಹಂಗೆ ಓದಿ ಬದರ್ ಜಯಪ್ರಕಾಶ್ ಬದ್ ಓದಿ. ಹಾಂ
ಓಕೆ. ನಾನು ಕಂಡ ಮೃಗವು ಚಿರತೆಯಂತಿತ್ತು.
ಹಾಂ ಇರಿ ಇರಿ ಇರಿ. ನಾನು ಕಂಡ ಮೃಗವು ಹೆಂಗಿತ್ತಂತೆ ನೋಡಕ್ಕೆ ಚಿರತೆ ಅಂತ ಇತ್ತಂತೆ, ನೋಡೋದಕ್ಕೆ ಹೆಂಗಿದೆ ಚಿರತೆ ತರ ಇದಂತೆ. ನೆಕ್ಸ್ಟ್ ಆಮೇಲೆ ಹಾಂ
ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ.
ಹಾಂ ವೆಯ್ಟ್ ವೆಯ್ಟ್ ನೋಡ್ರಿ ಕಾಲುಗಳು ಹೆಂಗಿದೆ ಅಂತ ಕರಡಿ ತರ ಕಾಲಿದೆ ಅಂತ ರೀ ಅಲ್ವರ. ಆಮೇಲೆ ನೆಕ್ಸ್ಟ್ ಹಾಂ
ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು.
ನೋಡ್ರಿ ಅದರ ಬಾಯಿ ಸಿಂಹದ ಬಾಯಿ ತರ ಇತ್ತಂತೆ ರೀ ಅಲ್ವರ. ನೋಡ್ರಿ ಬಾಡಿ ಎಲ್ಲ ಚಿರತೆ ತರ, ಕೈ ಕಾಲುಗಳು ಕರಡಿಗಳ ತರ, ಬಾಯಿ ಹೆಂಗಿದೆ ಅಂತ ಸಿಂಹದ ತರ ಇದೆ ಅಂತೆ. ನೆಕ್ಸ್ಟ್ ಆಮೇಲೆ ಹಾಂ
ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು.
ಇದಕ್ಕೆ ಘಟಸರ್ಪ ಡ್ರ್ಯಾಗನ್ ಏನು ಮಾಡ್ತಂತೆ ಪವರ್ ಕೊಡ್ತಂತೆ. ಇವಾಗ ನೀವೇ ಹೇಳ್ರಿ ಇದು ನೇರವಾಗಿರೋ ಭಾಷೆನ, ಈ ಥರ ಮೃಗ ಎಲ್ಲಿ ಸಿಗ್ತದೆ, ಯಾವ ಝೂಲ್ ಸಿಗ್ತದೆ, ಯಾವ ಸಫಾರಿಯಲ್ಲಿ ಸಿಗ್ತದೆ, ನೋಡೋಕ್ಕೆ ಚಿರತೆ ಹತ್ತು ತಲೆಗಳಿದೆ. ಹಾಂ ಸರಿ ಏಳು ತಲೆಗಳು ಹತ್ತು ಕೊಂಬುಗಳು, ಆಮೇಲೆ ಕೈ ಕಾಲೆಲ್ಲ ಕಡಿತಾರಂತೆ, ಬಾಯಿ ಮಾತ್ರ ಸಿಂಹತ್ರ. ಇದು ಎಲ್ಲೂ ಹುಡುಕ್ತೀರ ನೀವು ಹೇಳಿ, ಈ ಥರ ಮೃಗ ನಿಜವಾಗ್ಲೂ ಇದೆಯಾ?
ಇಲ್ಲ
ಇಲ್ಲ. ಹಂಗಂದ್ರೆ ಇದು ಆತ್ಮಿಕವಂತ ರೀತಿಯಲ್ಲಿ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ಲಿ ಚಿಹ್ನೆಗಳ ರೀತಿಯಲ್ಲಿ ನಮಗೆ ದೇವರು ಏನೋ ಮುಖ್ಯವಾಗಿರುತ್ತೆ ವಿಚಾರ ಏನ್ ಮಾಡ್ತಾರೆ ಇಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ. ನಾವೀಗ ಏನ್ ಮಾಡ್ಬೇಕು ಇದನ್ನ ಬೈಬಲ್ ಸ್ಟ್ಯಾಂಡರ್ಡ್ ಅಲ್ಲಿ ಹುಡುಕ್ಬೇಕ್ರಿ. ಅದಕ್ಕೆ ಹೇಳೋದು ಫಸ್ಟ್ ಕ್ಲಾಸ್ ತೊಗೊಂಡ್ ನಾವೇನು ಔಟ್ ಟು ಸ್ಟಡಿ ದ ಬೈಬಲ್ ರೆಗ್ಯುಲರ್ ಆಗಿ ಪೂರ್ತಿ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಔಟ್ ಟು ಸ್ಟಡಿ ದ ಬೈಬಲ್ ಹೆಂಗ್ ಹೇಳ್ಕೊಟ್ರಿ ಸಿಂಬಾಲಿಕ್ ಲ್ಯಾಂಗ್ವೇಜ್. ಇವಾಗ ಏನ್ ಮಾಡ್ಬೇಕು ಇದು ಒಂದೊಂದೇ ಕೋಡ್ಗಳನ್ನ ಬೈಬಲಿಂದ ಬಿಡ್ಸನ್ರಿ ಅಲ್ಲ, ತುಂಬಾ ಸಿಂಪಲ್ ರೀ ಅಷ್ಟೇ ಏನಿಲ್ಲ. ಇವಾಗ ಇಲ್ಲಿ ನೋಡಿರೋ ಮೃಗ ನಾಲ್ಕು ಮೃಗಗಳು ನೋಡಿದ್ರಿ, ಸಿಂಹ ಬಗ್ಗೆ ನೋಡಿದಿರಿ, ಆಮೇಲೆ ಚಿರತೆ ಬಗ್ಗೆ ನೋಡಿದ್ರಿ ಅಲ್ವರ, ಆಮೇಲೆ ಕರಡಿ ಬಗ್ಗೆ ಓದಿದಿರಿ, ಆಮೇಲೆ ಘಟಸರ್ಪದ ಬಗ್ಗೆ ಓದಿದ್ರಿ. ಇವಾಗ ನೀವೇ ಚೆನ್ನಾಗಿ ಅನ್ಕೊಳ್ಳಿ ಈ ನಾಲ್ಕು ಮೃಗ ಬಗ್ಗೆ ನಾವು ಆಲ್ರೆಡಿ ಹಳೆ ಒಡಂಬಡಿಕೆ ಎಲ್ಲ ಓದಿದ್ರಿ. ಪಾಠ ಸರಿಯಾಗಿ ಕೇಳಿದ್ರೆ ಉತ್ತರ ಕೊಡ್ತೀರಾ, ತುಂಬಾ ಸಿಂಪಲ್ಲು.
ದಾನಿಯಲ
ಹಾ ದಾನಿಯಲ್ ಎಲ್ಲಿ ಇಷ್ಟ ಯಾವ ಅಧ್ಯಾಯದಲ್ಲಿ?
ಏಳನೇ ಅಧ್ಯಾಯ.
ವೆರಿ ಗುಡ್ ಸರ್, ಕರೆಕ್ಟ್. ಏಳನೇ ಅಧ್ಯಾಯದಲ್ಲಿ ಆಲ್ರೆಡಿ ಏನ್ ಮಾಡಿದಿರಿ ಇದನ್ನ, ಈ ನಾಲ್ಕು ಮೃಗಗಳ ಬಗ್ಗೆ ಓದಿದಿರಿ. ಚೆನ್ನಾಗಿ ಅರ್ಥ ಆಯ್ತಾ ಫೋಟೋ ನೋಡಿದ್ರ ನೋಡಿದಿರಿ ಅಲ್ರ, ಸಿಂಹದ ಬಗ್ಗೆ ಓದಿದಿರ ಐತಿಯಲ್ಲಿ ಮೊದಲನೇ ಮೃಗ, ಕರಡಿ ಬಗ್ಗೆ ಓದ್ರ ಎರಡನೇ ಮೃಗ ಅಲ್ರ, ಆಮೇಲೆ ಏನ್ರಿ ಹಾ ಚಿರತೆ ಬಗ್ಗೆ ಓದಿದ್ರ ಮೂರನೇ ಮೃಗ, ನಾಲ್ಕನೇ ಘಟಸರ್ಪ, ಎಲ್ಲ ಐತೆ ನೋಡ್ರಿ. ದಾನಿಯಲ್ ಏಳನೇ ಅಧ್ಯಾಯದಲ್ಲಿ ಬರೆದಿರೋದನ್ನೇ ಇಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿ ಕೊಟ್ಟವ್ರೆ ಅಲ್ವರ. ಏನಪ್ಪ ಸಮುದ್ರದಿಂದ ಏರಿ ಬರೋದನ್ನ ಕಂಡ್ರಂತೆ ಅಲ್ವರ, ನಾಲ್ಕು ಮೃಗಗಳು ನೋಡಿರ್ತೀನಿ ಈ ಥರ ನೋಡಿರ್ತೀನಿ. ಹಾಂ ಅದೇನು ನಾಲ್ಕು ರಾಜ್ಯಗಳು, ಬಾಬಿಲೋನ್, ಮೀದೋ ಪರ್ಷಿಯಾ, ಗ್ರೀಸ್ ಅಲ್ವರ. ಇವಾಗ ಏನು ಮಾಡೋಣ ಒಂದೊಂದೇ ಮೃಗದ ಗುಣಲಕ್ಷಣಗಳ ಅರ್ಥ ಮಾಡ್ಕೊಳ್ಳೋಣ, ಇದು ಏನಕ್ಕೆ ಹೋಲಿಕೆ ಮಾಡುತ್ತೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ ಇವಾಗ ದೇಹ ಹೆಂಗಿದೆ ಅಂತೆ, ಚಿರತೆ ಥರ ಇದೆಯಂತೆ. ಚಿರತೆ ಅಂತ ಯಾವ ರಾಜ್ಯ ನೋಡಿದ್ರಿ? ಗ್ರೀಸ್ ರಾಜ್ಯ ಅದರ ಬೈಬಲ್ನಲ್ಲಿ ಗ್ರೀಸ್ ರಾಜ್ಯದವರು ಗ್ರೀಕ್ ದೇಶದವರು ಏನ್ನ ಅಧಿಕವಾಗಿ ಹುಡುಕ್ತಾರೆ ಅಂತ ಹೇಳಿದೆ ಬೈಬಲಲ್ಲಿ.
ತುಂಬಾ ಜ್ಞಾನವಂತರು.
ಹಾ ತುಂಬಾ ಜ್ಞಾನ, ಅಲೆಕ್ಸಾಂಡರ್ ಗ್ರೇಟ್ ಬಂದಿದ್ದೆ ಗ್ರೀಕ್ ದೇಶದಿಂದ ಅದರ. ಪ್ಲೇಟೋ ಕೇಳಿದ್ರಾ ಏನ್ರಿ ಆತ್ಮ ಸಾಯಲ್ ಅಂತ ತತ್ವ ತಂದಿರೋದೆ ಅವನು ಅದರ. ಸರಿ ಇವಾಗ ಈ ಒಂದು ಏನ್ರಿ ಚಿರತೆನ ಏನಕ್ಕೆ ಹೋಲಿಸ್ತಾರೆ ಅಂದ್ರೆ ಜ್ಞಾನಕ್ಕೆ ಏನ್ ಮಾಡ್ತಾರೆ ಹೋಲಿಸ್ತಾರೆ ಅದರ. ನೋಡಿ ಈ ಹದಿಮೂರನೇ ಅಧ್ಯಾಯದಲ್ಲಿ ನಾಲ್ಕು ಜೀವಿಗಳಿಗಿರೋಂಥ ಎಲ್ಲ ಗುಣಗಳು ಒಂದೇ ಜೀವಿಲಿ ಇತ್ತಂತೆ, ಒಂದು ಮುಗಿದಿತ್ತು. ಹಂಗೇಂತ ಮೀನಿಂಗು ಪೇಪಸಿ ಸಿಸ್ಟಮ್ಗೆ ನಾಲ್ಕು ರಾಜ್ಯದಲ್ಲಿರೋಂಥ ಎಲ್ಲ ಗುಣಲಕ್ಷಣಗಳು ಇತ್ತಂತೆ, ಅದರಲ್ಲಿ ಒಂದು ಯಾವುದಪ್ಪ ಅಂದರೆ ಜ್ಞಾನ. ಪೇಪಸಿಗೆ ಏನ್ರಿ ಬುದ್ಧಿ, ಏನ್ರಿ ಜ್ಞಾನ ರೀ, ಬಾ 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 ಬಾ. ಅದಕ್ಕೆ ಮನುಷ್ಯಂಗಿರೋಂಥ ಕೊಂಬು ಚಿಕ್ಕ ಕೊಂಬಲಿತ್ತು, ಮನುಷ್ಯಂಗಿರೋಂಥ ಕಣ್ಣು ಚಿಕ್ಕ ಕೊಂಬಲಿತ್ತು ಅಂತ ನೋಡ್ತೀವಿ. ಕಣ್ಣೇನೋ ಜ್ಞಾನ ಬುದ್ಧಿ ತಿಳುವಳಿಕೆ, ಪೇಪರ್ಸಿಗಿರೋ ಜ್ಞಾನ ಎಷ್ಟು ಜ್ಞಾನಪ್ಪ ಅಂತಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋದಗಳೇ ಅವ್ರು ಆಡಿರೋದೆಲ್ಲ ಸುಳ್ಳು ಅಲ್ವರ. ಇವತ್ತು ಕೂಡ ಯಾರು ಒಬ್ರು ಖಂಡಿಸ್ತಾರ ಅದನ್ನ? ಹಾಂ ಹೇಳ್ರಿ ಯಾರು ಒಬ್ರು ಖಂಡಿಸ್ತಾರ? ಇವತ್ತು ಕೂಡ ರೋಮನ್ ಕ್ಯಾಥಲಿಕ್ ಸಭೆ ಅಂದ್ರೆ ಏನು ಮಾಡ್ತಾರೆ, ಅಯ್ಯೋ ಸಭೆ ಅಯ್ಯೋ ಇಷ್ಟು ದೊಡ್ಡ ಬಿಲ್ಡಿಂಗು ಯೂ ಅಂತ ಏನು ಮಾಡ್ತಾರೆ, ಎಲ್ಲ ಕೊಂಡಾಡ್ತಾರೆ ಹೊರತು ರೋಮನ್ ಕ್ಯಾಥಲಿಕ್ನ ಯಾರಾದ್ರೂ ಬೈತಾರ? ಇವ್ರು ಮಾಡಿರೋದೆಲ್ಲ ಮೋಸ ಕೆಲಸಗಳು, ಇವ್ರು ಮಾಡೋದೆಲ್ಲ ದೇವ್ರ ವಿರುದ್ಧ ಕೆಲಸಗಳು, ಇವ್ರ ದೂಷಣ ಕೆಲಸಗಳು ಅಂತ ಯಾರೋ ಒಬ್ರು ಹೇಳ್ತಾರ? ಜ್ಞಾನ ಎಷ್ಟು ಜ್ಞಾನವಾಗಿ ಮಾಡಿದ್ರೆ ಅಂತಂದರೆ ಇವತ್ತು ಕೂಡ ಅವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದು ತುಂಬ ಕಷ್ಟ. ಅದಕ್ಕೆ ಜ್ಞಾನ ಅಲ್ಲ, ಅದಕ್ಕೆ ಏನು ಮಾಡ್ತದೆ ಚಿರತೆಗೊಳ್ಳಿಕ್ಕೆ ಮಾಡೋದು. ನೆಕ್ಸ್ಟ್ ಎರಡನೇ ಮೃಗ ನೋಡ್ತೀರಿ, ಕೈ ಕಾಲುಗಳು ಮಾತ್ರ ಕರಡಿ ಅಂತಂದ್ರು ನೋಡಿ, ಅಲ್ಲಿ ದೇಹ ಚಿರತೆ ರೀ, ಅದರ ಏನ್ರಿ ದೇಹ ಎಲ್ಲ ಏನ್ರಿ ಫುಲ್ಲು ಚಿರತೆ ಅಂತ ನೋಡಿದ್ರಿ. ಅದರ ಆಮೇಲೆ ಚಿರತೆದು ಏನು ಸ್ಪೆಷಾಲಿಟಿ ಅಂದರೆ ಮೈ ಮೇಲೆಲ್ಲ ಮಚ್ಚೆ 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 ಇರ್ತಾರೆ ನೋಡಿದ್ರಿ, ಅಲ್ಲ ಚಿಕ್ಕೆ 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 ಚಿಕ್ಕೆ. ಇದೇನಪ್ಪ ಅಂತಂದರೆ ಪೇಪರ್ಸಿ ಎಷ್ಟು ಜ್ಞಾನವಾಗಿ ಲೋಕದಲ್ಲಿ ಎಲ್ಲ ಕಡೆ ಸ್ತಭ್ಯ ಸ್ಥಾಪನೆ ಮಾಡಿದ್ರಿ. ಅದಕ್ಕೆ ಹೊಡಿತೀರಿ ಎಲ್ಲೋ ಒಂದು ಕಡೆ ದೂರ ಹಳ್ಳಿಗೆ ಹೋಗಿ, ಹಳ್ಳಿಲಿ ಏನಿರ್ತಾರೆ ಚಿಕ್ಕ ಪುಟಾಣಿ ಒಂದು ಸಭೆ ಇರ್ತಾರೆ, ಯಾರಪ್ಪ ಮಾಡಿರೋದ್ರು ಯಾರೋ ಬ್ರಿಟಿಷ್ ಕಾಲದಲ್ಲಿ ಮಾಡಿರೋದು, ಎಲ್ಲಿ ಬೇಕಾದ್ರೆ ಇಡೀ ವರ್ಲ್ಡ್ ಎಲ್ಲಿ ಬೇಕೋ ಹೋಗಿ ಎಲ್ಲ ಕಡೆ ಸಭೆನಾಗಿದೆ ಇದೆ. ಆದರೆ ಸತ್ಯ ಅಂತೂ ಇಲ್ಲ ರೀ, ಸಭೆಗಳಂತ ಐತೆ ಅಷ್ಟೇ, ಹೊತ್ತು ಸತ್ಯನಾಗಿಲ್ಲ. ಅದಕ್ಕೆ ಎಲ್ಲ ಚಿರತೆ ಮಚ್ಚೆ ಮೈ ಮೇಲೆ ಏನ್ರಿ ಮಚ್ಚೆ 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 ಎಲ್ಲ ಕಡೆ ಸಭೆಗಳೈತೆ ಅಲ್ಲ, ಎಲ್ಲ ಕಡೆ ಸುಳ್ಳು ಸಭೆಗಳೇ ಮಾಡ್ಬಿಟ್ರ. ಅದರ ಚೆನ್ನಾಗಿ ಗೋಧಿ ನಡುವೆ ಸೇತನೆ ಮಾಡ್ದ ಅಣಿಜಿನ ಬಿತ್ತನೆ ಮಾಡ್ಬಿಟ್ಟ. ಎರಡನೇ ಮೃಗ ಏನಂತ ನೋಡ್ತೇನೆ, ಕರಡಿ. ಕರಡಿಯ ಕೈಕಾಲು, ಯಾಕೆ ಕರಡಿ ಕೈಕಾಲು ಹೇಳಿದೆ ಅಂತಂದ್ರೆ ಕರಡಿಯ ಗುಣ ಏನಪ್ಪಾ ಅಂತಂದ್ರೆ ಏನ್ರಿ ಅದು ಯಾರ್ದ ಹಿಡ್ಕೊಂಬಿಟ್ರೆ ಅದನ್ನ ತಪ್ಪಿಸ್ಕೊಂಡು ತುಂಬ ಕಷ್ಟ. ಪೇಪಸಿ ಕೈಗೆ ಸಿಗಾಕೊಂಬಿಟ್ರೆ ತಪ್ಪಿಸ್ಕೊಳೋದು ಅಸಾಧ್ಯ ರೀ. ಇವತ್ತು ಕೂಡ ನೋಡಿ, ಯಾರೋ ರೋಮನ್ ಕ್ಯಾಥಲಿಕ್ ಅವ್ರು ಯಾರು ಇಲ್ಲ, ಇದ್ದಾರೆ ರೋಮನ್ ಕ್ಯಾಥಲಿಕ್ ಯಾರು ಇದ್ದಾರೆ ರೋಮನ್ ಕ್ಯಾಥಲಿಕ್ ಇಲ್ಲಿ ಯಾರು ಇಲ್ಲಲ್ಲ, ಓಕೆ ಹೇಳ್ರಿ ಅಂತೀನಿ. ರೋಮನ್ ಕ್ಯಾಥಲಿಕ್ ಅವ್ರು ಇವತ್ತು ಕೂಡ ಅವ್ರ ಬೈಬಲ್ ಓದ್ತಾರ ಅಂತ ಕೇಳಿ, ಬೈಬಲ್ನೇ ಓದಲ್ಲ ಮುಟ್ಟಲ್ಲ. ಯೂ ಯಾಕಪ್ಪ ಅಂದರೆ ಅಯ್ಯೋ ಅವರು ಹಂಗೆ ಕುಂಡಿಸ್ಬಿಟ್ರ ತಲೆಯಲ್ಲಿ, ಆ ಗ್ರಿಪ್ಪಲ್ಲಿ ಹಂಗೆ ಓದ್ಬಿಟ್ಟವ್ರು ಅಂದರೆ ಬೈಬಲ್ನೇ ಮುಟ್ಟಲ್ಲ ರೀ ಅವರು. ಅದರ ಅಯ್ಯೋ ಅವ್ರ ಮಾತೆಲ್ಲ ಏನು ಮಾಡ್ತಿರ್ತಾರೆ, ಯಾರು ಕ್ರಿಶ್ಚಿಯನ್ಸು, ಇದು ಯಾವ ಲೆಕ್ಕದಲ್ಲಿ ಕ್ರಿಶ್ಚಿಯನ್ಸು, ಇವ್ರ ಲೆಕ್ಕದಲ್ಲಿ ಅಷ್ಟೇ, ದೇವ್ರ ಲೆಕ್ಕದಲ್ಲಿ ಇವ್ರು ಕ್ರಿಶ್ಚಿಯನ್ಸೇ ಅಲ್ಲ ರೀ ಅಲ್ವರಾ. ಅದಕ್ಕೆ ಇನ್ನೂ ಎಷ್ಟೋ ವಿಚಾರಗಳಿದೆ, ಇವ್ರ ಕೈಗೆ ಸಿಗಾಕೊಂಡವರು ಯಾವತ್ತೋ ಸಂಸ್ಥೆಯಿಂದ ತಪ್ಪಿಸ್ಕೊಂಡೇ ಬರೋಕ್ಕೆ ಸಾಧ್ಯ ಇಲ್ಲ. ಅದರ ಆಮೇಲೆ ಇದು ಬಾಯಿ ಹೆಂಗಿತ್ತಂತ ನೋಡಿರ್ತೀನಿ, ಮುಖ ತಲೆ ಸಿಂಹದ ಥರ ಇತ್ತು ಅಂತ ಹೇಳ್ತಾರೆ. ಸಿಂಹನೇನು, ಸಿಂಹ ಏನಕ್ಕೆ ಫೇಮಸ್ಸು, ಕಾಡಿನ ರಾಜ ಗರ್ಜನೆ ಗರ್ಜಿಸ್ರೆ 2-3 ಕಿಲೋಮೀಟರ್ ಕೇಳಿಸ್ತಾರೆ ನೋಡಿರ್ತೀನಿ. ಅದರ ಹತ್ರ ಪೇಪರ್ಸಿ ಮಾಡಿರೋ ಉಪದೇಶಗಳು ಇವತ್ತು ಮನುಷ್ಯರ ಕಿವಿಯಲ್ಲಿ ಏನಾಗ್ತೈತೆ ಬೀಳ್ತಾನೇ ಐತೆ. ಅದರ ಆ ಸೌಂಡ್ ಏಕೋ ಏನಾಗ್ತೈತೆ ಇವತ್ತು ಎಲ್ಲರಿಗೂ ಕೇಳಿಸ್ತಾನೆ ಐತೆ ನೋಡ್ರಿ ಅಂತೀನಿ. ಅದರ ಅದರಿಂದ ಇದನ್ನ ಪೇಪರ್ಸಿ ಹೋಲಿಕೆ ಮಾಡಿರೋದು. ಇದಕ್ಕೆ ಪವರ್ ಇಲ್ಲ ರೀ, ಪವರ್ ಕೊಟ್ಟಿದ್ದು ಯಾವುದು, ಆ ಘಟ ಸರ್ಪ ಅಂತ ನೋಡಿದೆ. ಘಟ ಸರ್ಪ ಅಂದರೆ ನಾವು ದಾನಿಯಲ್ ಏಳನೇ ಅಂತ ಹೇಳಿ ನೋಡಿರೋದು ರೋಮ್ ರಾಜ್ಯ. ರೋಮ್ ರಾಜ್ಯ ಪೋಪ್ಗೆ ಪವರ್ ಕೊಟ್ಟಿದ್ದಕ್ಕೇನೆ, ಪೋಪ್ ಏನಾದ ರಾಜ್ಯಾಂತರ ಆಡಳಿತ ಮಾಡ್ತಾರೆ, ಪೋಪ್ಗೆ ಪವರ್ ಕೊಡ್ತಿದ್ದ ರಾಜ ಅವನ ಆಡಳಿತ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ. ಇವಾಗ ಪ್ರಕಟಣೆ 13:3 ಓದ್ರಿ, ಯಾರಾದರೂ Revelation 13:3 ಓದಿ. ನೆಕ್ಸ್ಟ್ ಏನಾಯ್ತು ನೋಡೋಣ.
ಓಕೆ, ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು.
ನೋಡ್ರ ಹಿಂಗೆ ಇರ್ಬೇಕ್ರೆ ಆ ತಲೆಗೆ ಒಂದು ಏಟು ಬಿತ್ತಂತಾರೆ, ಎಂಥ ಏಟು ಅಂದ್ರೆ ಸಾಯ ಅಂತ ಏಟು ರೀ. ಹೆಂಗಪ್ಪ ಏಟಿತ್ತು ಅಂದ್ರೆ ಬಿದ್ದರೆ ಏಟಿಗೆ ಸತ್ತ ಬಿಡ್ಬೇಕಾಯ್ತ ಮುರ್ಗ, ಅದು ಏನಾಗಿಲ್ಲ ಅಂತ ಮುರ್ಗ ಸಾಯ್ಲೇ ಇಲ್ವಂತ ರೀ, ಬದುಕ್ ಬಿಡ್ತಂತ ರೀ ಅಲ್ರ. ಹೆಂಗೆ ಬಿತ್ತು ಏಟು ಅಂತ ನೋಡಿದ್ರೆ 14ನೇ ವಾಕ್ಯದಲ್ಲಿ ಕೊಟ್ಟವ್ರೆ ಕತ್ತಿಯಿಂದ ಬಿತ್ತು ಅಂತ ಓದಿಂತೀನಿ. Revelation 13:14 ಓದ್ರಿ ಯಾರಾದ್ರೂ. ಹಾಂ
ಆ ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹತ್ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂನಿವಾಸಿಗಳನ್ನು ಮರಳುಗೊಳಿಸುತ್ತದೆ. ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ.
ನೋಡ್ರ ಹೆಂಗಂತ ಏಟು ಬಿದ್ದಿದ್ದ ಕತ್ತಿಯಿಂದ ಏಟು ಬಿತ್ತಂತೆ ತಲೆಗೆ. ಕತ್ತಿ ಅಂದ್ರೆ ಏನೋ ಬೈಬಲಲ್ಲಿ ದೇವ್ರ ವಾಕ್ಯ ಹೆಂಗಿದೆ ಹೆಂಗಿದೆ, ಇಬ್ಬಾಯಿ ಕತ್ತಿ.
ಕತ್ತಿ
ಇಬ್ಬಾಯಿ ಕತ್ತಿಯಿಂದ ಈ ಒಂದು ಪೇಪರ್ಸ್ ಸಿಸ್ಟಮ್ಗೆ ಪೋಪಿನ ಆಡಳಿತಕ್ಕೆ ಯಾವಾಗಪ್ಪ ಏಟು ಬಿತ್ತು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ಮಾರ್ಟಿನ್ ಲೂಥರ್ ಕಾಲದಲ್ಲಿ. ಮಾರ್ಟಿನ್ ಲೂಥರ್ ಗೊತ್ತಾ ನಿಮ್ಗೆ, ಯಾರು ಗೊತ್ತಾ ಮಾರ್ಟಿನ್ ಲೂಥರ
ಎಸ್ ಸರ್,
ಪ್ರೊಟೆಸ್ಟೆನ್ಸ್ನ
ಖಂಡಿತ.
ಪಾರ್ ಮಾಡಿದವರೇ ಮಾರ್ಟಿನ್ ಲೂಥರ್. ಮಾರ್ಟಿನ್ ಲೂಥರ್ ಯಾರಪ್ಪ ಅಂದರೆ ಏನ್ರಿ ರೋಮನ್ ಕ್ಯಾಥಲಿಕ್ ಸಂಸ್ಥೆಯಲ್ಲಿ ಒಂದು ಮನಸ್ಟ್ರಿಲಿ ಇದ್ದಂಥ ಪಾದರಿ. ಇವರು ಇವ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಬೈಬಲ್ ಇವ್ರಿಗೆ ಆಕ್ಸೆಸ್ ಇರ್ತಾರೆ, ಇವರು ಎಜುಕೇಟೆಡ್ ಲಾಯರು. ಏನು ಮಾಡ್ತಾರೆ ಕೂತ್ಕೊಂಡ್ಬಿಟ್ಟು ಸೀದಾ ಬಿಟ್ಟು ಬೈಬಲ್ ಓದ್ತಾರೆ ನೋಡ್ತೀನಿ. ಬೈಬಲ್ ಓದ್ತಾ 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 ಏನಾಗ್ತಾರೆ ಅಂದರೆ ಇವ್ರಿಗೆ ಇವರು ಪೋಪ್ ಎಲ್ಲ ಹೇಳ್ತಾರದು ಎಲ್ಲ ದುರ್ಬೋಧನೆಗಳನ್ನ ಕ್ಲೀನಾಗಿ ಕಂಡುಹಿಡಿತಾರೆ ನೋಡಿರ್ತೀನಿ. ಕಂಡುಹಿಡಿದ್ಬಿಟ್ಟು ಏನಪ್ಪ ಬೈಬಲಲ್ಲಿ ಒಂದಿದೆ ಇವ್ರು ಮಾಡ್ತಾ ಇದ್ದೆ ಒಂದೊಂದು ಏನು ಮಾಡ್ತಾರೆ ಗೊತ್ತಾ, ಸೀದಾ 95 ಪಾಯಿಂಟ್ ಬರೀತಾರೆ. ಅದಕ್ಕೆ 95 ಥೀಸಿಸ್ ಆಫ್ ಮಾರ್ಟಿನ್ ಲೂಥರ್ ಅಂತ ಹೇಳ್ತಾರೆ. ಇದು ಗೂಗಲಲ್ಲಿ ಹುಡ್ಕೊಂಡು ನಿಮ್ಗೆ ಸಿಗ್ತಾರೆ ನೋಡಿರ್ತೀನಿ. ನಾವು ಇವತ್ತು ಏನೇನೆಲ್ಲ ಪಾಠ ಹೇಳ್ಕೊಟ್ಟಿದ್ರೋ ಇದೆಲ್ಲ ಆಲ್ರೆಡಿ ಮಾರ್ಟಿನ್ ಲೂಥರ್ ಹೇಳ್ಕೊಟ್ಬಿಟ್ಟಿದ್ರು. ಇವತ್ತು ಯಾಕೆ ಹೇಳ್ತಾ ಇಲ್ಲ ಅದಕ್ಕೆ ಹೇಳ್ತೀನಿ ಕಾರಣ ಕೇಳಿದ್ದೀನಿ ಸ್ವಲ್ಪ ತಲೆ ಹೇಳ್ತೀನಿ ಅದರ ಈ ಪಾಯಿಂಟ್ಸ್ಗಳೆಲ್ಲ ಮಾರ್ಟಿನ್ದು ದೊಡ್ಡ ಪಟ್ಟಿ ಮಾಡಿಬಿಟ್ಟು ಏನು ಗೊತ್ತಾ ಮಾಡ್ತಾರೆ ಅಕ್ಟೋಬರ್ 31 ತನ್ನ ಸಭೆಯ ದೋರ್ಗೆ ದೊಡ್ಡದು ಪ್ರಿಂಟೌಟ್ ಹಾಕ್ಬಿಡ್ತಾರೆ. ಯಾಕೆ ಅಂದರೆ ಮರುದಿನ ನವಂಬರ್ 1, ನವಂಬರ್ 1 ಏನು ಗೊತ್ತಾ ಗೊತ್ತಾ ಗೊತ್ತಿಲ್ವಾ?
ಎಸ್ ಎಸ್ ಅವರು ಸತ್ತವರಿಗೆ ಪೂಜೆ ಮಾಡುವಂಥದ್ದು ಸಮಾಧಿಗೆ
ಅದು ನವಂಬರ್ 2, ನವಂಬರ್ 1 ಆಲ್ ಸೇಂಟ್ಸ್ ಡೇ,
ಆಲ್ ಸೇಂಟ್ಸ್
ಸಂತರ
ಸೇಂಟ್
ದಿನಾಚರಣೆ.
ಡೇ
ಸಂತರ ದಿನಾಚರಣೆ ಯಾರೂ ಸಭೆಗೆ ಮಿಸ್ ಮಾಡ್ಕೊಳಲ್ಲ, ಬಂದೇ ಬರ್ತಂತ ಮಾಟಿಲ್ ನಿಂತವ್ರು ಗೊತ್ತಿತ್ತು. ಅದಕ್ಕೆ ಏನು ಮಾಡ್ತಾರೆ, ಒಂದಿನ ಮುಂಚೆ ಹಾಕ್ಬಿಟ್ರೆ ಮರುದಿನ ಬಂದವರೆಲ್ಲ ಇದು ನೋಡ್ತಾರೆ ನಮ್ಗೆ ಏನು ಗೊತ್ತಾ ಮಾಡ್ತಾರೆ, ನಾಕ್ತಾರೆ. ಅದೆಲ್ಲ ಬಂದವರು ಓದ್ತಾರೆ ನೋಡಿರ್ತೀನಿ. ಓದ್ದವಾಗ ಏನಾಗ್ತಾರೆ ಅಂತಂದರೆ ಏನ್ರಿ ಅಕ್ಟೋಬರ್ 31, 15, 17 ಆಗ್ತಾರೆ, ದೊಡ್ಡ ರೆವಲ್ಯೂಷನ್ ಶುರು ಆಗ್ಬಿಡ್ತಾರೆ ರೀ. ಎಂಥ ರೆವಲ್ಯೂಷನ್, ಒಂದೇ ವಾರದಲ್ಲಿ ಜರ್ಮನಿಯಲ್ಲಿ ಎಲ್ಲ ರೋಮನ್ ಕ್ಯಾಥಲಿಕ್ ಸಭೆನ ಒಡೆದು ಬಿಸಾಕ್ಬಿಡ್ತಾರೆ. ಅಂದ್ರೆ ಎಂಥ ಏಟ್ ಬಿತ್ತು ಪೋಪ್ಗೆ ಅಂತಂದರೆ ಏನ್ರಿ, ಕ್ರಿಸ್ಮಸ್ಸು, ಗುಡ್ ಫ್ರೈಡೇ, ಪ್ರಭುರಾತ್ರಿ ಭೋಜನ, ಆತ್ಮ, ನರ್ಕ, ಅದರ ಏನೋ ಇಲ್ದಿರೋಂಥ ರೀತಿಯಲ್ಲಿ ಜಪ ಮಾಲೆಗೆ ಇಟ್ಕೊಂಡು ಪ್ರಾರ್ಥನೆ ಮಾಡೋದು, ಕನ್ಫೆಷನ್ ಮಾಡೋದು, ಇವೆಲ್ಲ ಸುಳ್ಳು ಅಂತಂದ್ಬಿಟ್ಟು ಮಾರ್ಟಿನ್ ಲೂಥರ್ 95 ಪಾಯಿಂಟ್ಸ್ ಹಾಕಿರ್ತಾನೆ ನೋಡ್ತೀನಿ. ಜನಗಳು ಇವೆಲ್ಲ ಓದ್ಬಿಟ್ಟು ಒಂದೇ ವಾರದಲ್ಲಿ ಇಡೀ ಜರ್ಮನಿ ಸಭೆನ ಒಡೆದು ಬಿಸಾಕ್ತಾರೆ ನೋಡ್ತೀನಿ. ಪೋಪ್ಗೆ ಶಾಕ್ ಆಗ್ಬಿಡ್ತಾರೆ ರೀ. ಅದಕ್ಕೆ ಏನ್ರಿ, ಒಂದೇ ವಾರದಲ್ಲಿ ಪೇಪರ್ಸಿ ಅಲ್ಲಾಡೋಗ್ಬಿಡ್ತಾರೆ ರೀ. ಪೋಪ್ ಹೆಂಗ್ ಗೊತ್ತಾ ಮಾಡ್ತಾರೆ, ಅವಾಗ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ, ಬಾಪ ಡಿಬೇಟ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾರೆ ಮಾರ್ಟಿನ್ ಲೂಥರ್. ಅಂದ್ರೆ ಮಾರ್ಟಿನ್ ಲೂಥರ್ ಹೋಗ್ಬಿಟ್ಟು ಡಿಬೇಟ್ ಮಾಡ್ತಾರೆ ಪೋಪ್ಗಳಂತ ಎಲ್ಲ ಪ್ರಶ್ನೆಗಳಿಗೂ ಮಾರ್ಟಿನ್ ಲೂಥರ್ ಎಲ್ಲ ವಾಕ್ಯದ ಮುತ ಟಕ 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 ಟಕನ ಉತ್ತರ ಕೊಡ್ತಾ ಇದ್ದೀನಿ. ಒಂದೇ ಒಂದು ಮಾರ್ಟಿನ್ ಲೂಥರ್ ಹೇಳೋಂಥ ಮಾತನ್ನ ಪೋಪ್ ರಿಫ್ಯೂಟ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ ರೀ. ಒಂದೇ ಮಾತಾಡ್ತಾರೆ ಮಾರ್ಟಿನ್ ಲೂಥರ್, ಈ ಗೋಡೆಗಳಲ್ಲಿಂತ ಒಂದೊಂದು ಕಲ್ಲು ಸೇತನಾದರೂ ಸರಿ ನಾನು ಸತ್ಯಕ್ಕೆ ಮಾತ್ರನೇ ಹೇಳೋದು, ಸತ್ಯಕ್ಕೆ ಬಿಟ್ಟು ನಾನು ಏನು ಹೇಳಲ್ಲ, ಸತ್ಯಕ್ಕೆ ಮಾತ್ರ ನಿಂತ್ಕೊಂತೀನಿ ಅಂತ ಹೇಳ್ತಾರೆ. ಅದನ್ನ ನೋಡ್ಬಿಟ್ಟು ಏನ್ರಿ ರಾಜರಿಗೆಲ್ಲ ಆಶ್ಚರ್ಯ ಆಗ್ಬಿಡ್ತಾರೆ, ಏನಪ್ಪ ನಾವು ಪೋಪ್ ನೋಡಿದ್ರೆ ಎದುರ್ಕೊಂಡು ಓಡ್ತಾ ಇದ್ರಿ, ಅವ್ರು ಮಾತಾಡೋಕ್ಕೆ ಎದುರ್ತಾ ಇದ್ರಿ, ಈ ಮನುಷ್ಯ ಪೋಪ್ ಮುಂದೆ ನಿಂತ್ಕೊಂಡು ಪೋಪ್ಗೆ ವಾದಿಸ್ತಾನಲ್ಲ ಅಂತಂದ್ಬಿಟ್ಟು ರಾಜನಿಗೆ ತುಂಬ ಖುಷಿ ಆಗ್ಬಿಡ್ತಾರೆ. ರಾಜ ಫುಲ್ ಸಪೋರ್ಟ್ ಕೊಡ್ತಾನೆ ಸೀಕ್ರೆಟಾಗೆ, ಅಲ್ಲರ ಸೀಕ್ರೆಟಾಗಿ ಫುಲ್ ಮಾಟಿಲ್ ತರ ಸಪೋರ್ಟ್ ಕೊಡ್ತಾರೆ ನಿಂತೀರಿ. ಅಲ್ಲರ ಈ ರೀತಿ ರಿಫಾರ್ಮೇಷನ್ ಸ್ಟಾರ್ಟ್ ಆಯಿತು. ಏನಾಯ್ತು, ರಿಫಾರ್ಮೇಷನ್ ಸ್ಟಾರ್ಟ್ ಆಯಿತು, ಆದರೆ ಮುಂದಕ್ಕೆ ಹೋಯ್ತಾ ಅಂದರೆ ಹೋಗ್ಲಿಲ್ಲ. ಅಲ್ಲಿ ನೋಡ್ತೀರಿ ಆ ಒಂದು ಸರ್ಪ, ಆ ಒಂದು ಮೃಗಕ್ಕೆ ತಲೆ ಮೇಲೆ ಏಟು ಬಿತ್ತಂತೆ. ಎಂಥ ಏಟು ಅಂತಾರೆ, ಮರಣಕರವಾದಂಥ ಏಟು. ಕೊಟ್ಟಿರೋ ಏಟಿಗೆ ಪೇಪರ್ಸ್ ಯಾವಾಗೆ ಔಟ್ ಆಫ್ ಬೋರ್ಡ್ ಹೋಗ್ಬೇಕಾಯ್ತು, ಕಂಪ್ಲೀಟ್ ಔಟ್ ಆಫ್ ದ ನೋಟಿಸ್ ಬೋರ್ಡ್ ಹೋಗ್ಬೇಕಾಯ್ತು, ಕಂಪ್ಲೀಟ್ ಇಲ್ಲದೆ ಇರ್ಬಿಡ್ಬೇಕಾಯ್ತು. ಆದರೆ ಅದು ಜೀವಂತವಾಗ್ಬಿಡ್ತು ಅಂತ ನೋಡ್ತೀರಿ. ಪ್ರಕಟಣೆ 13:3 ಇನ್ನೊಂದು ಸತಿ ಓದ್ರಿ ಅಂತೀನಿ, ಎಲ್ಲಿ ಓದ್ರಿ ಪ್ರಕಟಣೆ 13, ರೆವಲೇಷನ್ 13 ಓದ್ರಿ ಅಂತೀನಿ. ತರ್ಟೀನ್
ಸರ್, ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. ಆ ಮರಣಕರವಾದ ಗಾಯವು ವಾಸಿಯಾಯಿತು. ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟರು.
ಆಶ್ಚರ್ಯಪಟ್ರು. ಇದು ಗುಣ ಆಗ್ಬಿಡ್ತಂತೆ. ಯಾವಾಗ ಗುಣ ಆಯಿತು ಗೊತ್ತಾ, ಯಾವಾಗ ಗುಣ ಆಯಿತು ಅಂತಂದರೆ ಈ ಪ್ರೊಟೆಸ್ಟೆಂಟ್ಸು ರೋಮನ್ ಕ್ಯಾಥಲಿಕ್ ವಿರುದ್ಧ ರಿವೋಲ್ಟ್ ಮಾಡಿ ಪ್ರೊಟೆಸ್ಟ್ ಮಾಡಿ ಹೊರಗಡೆ ಬಂದರು, ಅವ್ರಿಗೇ ಪ್ರೊಟೆಸ್ಟೆಂಟ್ಸ್ ಅಂತ ಕರೆದ್ರು. ಆದರೆ ಏನ ಪ್ರೊಟೆಸ್ಟ್ ಮಾಡಿ ರಿವೋಲ್ಟ್ ಮಾಡಿ ಬಂದರು, ಇವಾಗ ಹೇಳ್ಕೊಟ್ನಲ್ಲ ನಿಮಗೆಲ್ಲ ಕ್ಲಾಸಸ್ಗಳೆಲ್ಲ, ಇವೆಲ್ಲ ದುರ್ಬೋಧನೆಗಳನ್ನ ರಿವೋಲ್ಟ್ ಮಾಡಿ ಬಂದರು. ಆದರೆ ಈ ಪ್ರೊಟೆಸ್ಟೆಂಟ್ಸ್ ಯಾವಾಗ ರಿವೋಲ್ಟ್ ಮಾಡಿ ಹೊರಗಡೆ ಬಂದರೋ, ಬಂದಿದ ಮೇಲೆ ಆ ರಿಫಾರ್ಮೇಷನ್ ಹಂಗೆ ಕಂಟಿನ್ಯೂ ಮಾಡಲಿಲ್ಲ. ಹೊರಗಡೆ ಬಂದ ಮೇಲೆ ಇವರು ಏನು ಮಾಡಿದ್ರು ಅಂದರೆ, ಇವರು ಅದೇ ಮಿಸ್ಟೇಕ್ ಮಾಡೋಕ್ಕೆ ಶುರು ಮಾಡಿದ್ರು. ಹೇಳ್ಕೊಳಕ್ಕೆ ಮಾತ್ರ ಪ್ರೊಟೆಸ್ಟೆಂಟ್ಸ್ ಅಂತ ಹೇಳಿದ್ರು, ಆದರೆ ಆದರೆ ಅದೇ ದುರ್ಬೋಧನೆಗಳನ್ನ ಇವರು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಅಲ್ಲಿ ಪ್ರಭುರಾತ್ರಿ ಭೋಜನನ ಇಷ್ಟ ಬಂದಂಥ ರೀತಿಯಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು, ದಿನಕ್ಕೆ ಎಷ್ಟೋ ಸತಿ ಮಾಡೋಕ್ಕೆ ಶುರು ಮಾಡಿದ್ರು. ಇವರು ಅದನ್ನೇ ಪ್ರಭುರಾತ್ರಿ ಭೋಜನ ಇಷ್ಟ ಬಂದಂಥ ರೀತಿಯಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು, ವಾರಕ್ಕೊಂದ್ಸತಿ ತಿಂಗಳಿಗೊಂದ್ಸತಿ ಮಾಡೋಕ್ಕೆ ಶುರು. ಸೇಮ್, ಏನು ಚೇಂಜಸ್ ಇಲ್ಲ ರೀ, ಎಲ್ಲ ಬೋಧನೆಗಳು ಸೇಮ್. ಅಲ್ವರ ಯಾವ ಬೋಧನೆಯಲ್ಲೂ ಕೂಡ ಸ್ವಲ್ಪ ಕೂಡ ಏನಿಲ್ಲ, ಬದಲಾವಣಿಕೆನೇ ಇಲ್ಲ ರೀ. ನೋಡ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಗಳೇ, ಎಲ್ಲ ಬೋಧನೆಗಳು ಏನಿತ್ತು ಸೇಮ್ ಇತ್ತು, ಯಾವುದಲ್ಲೂ ಚೇಂಜಸ್ ಇಲ್ಲ. ಅಲ್ವರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ವ ನೋಡ್ಬೇಕಾರೆ ಏನ್ರಿ ಕ್ರಿಸ್ಮಸ್, ಅವ್ರು ಕ್ರಿಸ್ಮಸ್ ಮಾಡೋರು, ಅವ್ರ ವಿಗ್ರಹಕ್ಕೆಲ್ಲ ಇಟ್ಟು ಕ್ರಿಸ್ಮಸ್ ಮಾಡೋ, ಇವರು ಆ ವಿಗ್ರಹನ ಬಿಟ್ಬಿಟ್ರು. ಆರೆ ಅದೇ ಕ್ರಿಸ್ಮಸ್ಸು, ಅವರು ಗುಡ್ ಫ್ರೈಡೇ ಮಾಡೋರು ನೋಡಿದ್ದೀನಿ, ಅದೇ ಗುಡ್ ಫ್ರೈಡೇ ಇವ್ರು ಮಾಡೋಕ್ಕೆ ಶುರು ಮಾಡಿದ್ರು ಅಂತ ನೋಡಿರ್ತೀನಿ. ಅಲ್ವರ ಆದರೆ ಅವ್ರಿಗೂ ಏನು ವ್ಯತ್ಯಾಸ ಅಂದರೆ, ವಿಗ್ರಹ ಆರಾಧನೆ ಮಾತ್ರ ಇಲ್ಲ, ಮಿಕ್ಕಿದೆಲ್ಲ ಡಿಟ್ಟೋ ಸೇಮ್ ರೀ. ಅವರು ಕೂಡ ಆತ್ಮ ಸಾಯಲ್ಲ, ಸತಿ ತಕ್ಷಣ ಅಲ್ಲಿ ಹೋಗ್ಬಿಡ್ತಾರೆ, ಇಲ್ಲಿ ಹೋಗ್ಬಿಡ್ತಾರೆ ಅಂತ, ನರಕಕ್ಕೆ ಹೋಗ್ಬಿಡ್ತಾರೆ, ಸ್ವರ್ಗ ಹೋಗ್ಬಿಡ್ತಾರೆ, ಅದೇ ದುರ್ಬೋಧನೆ ಇವರು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಕನ್ಫೆಷನ್, ಇಲ್ಲಿ ಚಪ್ಪಾಳೆ ತಟ್ಟಿದ್ರೆ ಅಲ್ಲಿ ಆಮೇಲೆ ಸ್ತೋತ್ರ ಅಲ್ದರ ಅಲ್ಲಿ ರೋಸರಿ ಇಟ್ಕೊಂಡು ಪ್ರಾರ್ಥನೆ ಮಾಡೋದು, ಇಲ್ಲೇ ಮಾಡೋದು ಗಂಟೆಗಟ್ಟಲೆ ಹೇಳಿದ್ನೇ ಹೇಳ್ತದ್ದು, ಕರ್ತ ಕರ್ತ ಸ್ವಾಮಿ ಸ್ವಾಮಿ ರಾಜಾ ರಾಜಾ, ಅಯ್ಯೋ 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 ದೇವರೇ ದೇವರೇ ದೇವರೇ, ಅಪ್ಪ ಅಪ್ಪ ತಂದೆ ಅಪ್ಪ ಅಪ್ಪ ಅಲ್ಲಿ ಆಮೇಲೆ ಆಮೇಲೆ ಸ್ತೋತ್ರ ಬಾಯಿಗೆ ಬಂದಿದ್ದೆಲ್ಲ ಬಂದು ಮಾತಾಡೋದು. ಸಮಾಧಾನವಾಗಿ ನಿಂತು ದೇವ್ರ ಹತ್ರ ಹಿಂಗೆ ಪ್ರೇಯರ್ ಮಾಡೋದ, ಹಿಂಗೆ ಪ್ರೇಯರ್ ಮಾಡೋದ, ಹಾಂ ಇವೆಲ್ಲ ಮಾಡೋಕ್ಕೆ ಶುರು ಮಾಡೋದಂತ್ರಿ ಅಲ್ಲಿ ಏನ್ರಿ, ಹಾಂ ಬೇರೆ ಬೇರೆ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಅನ್ಯ ಭಾಷೆ ಅದ್ಭುತ ಎಲ್ಲೈತೆ ಬೈಬಲಲ್ಲಿ? ಈಗ ಎಲ್ಲ ಬೈಬಲ್ ನಾಡಿ ಕ್ಲಾಸಸ್ಗಳು ನೋಡ್ಬಿಟ್ಟಿದೆ ನಿಮಗೆ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ. ಈ ಥರ ಯಾವಾಗ ಪ್ರೊಟೆಸ್ಟೆಂಟ್ಸ್ ಎಲ್ಲ ಹೊರಗಡೆ ಬಂದು ಇದೇ ದುರ್ಬೋಧನೆ ಮಾಡೋಕ್ಕೆ ಶುರು ಮಾಡಿದ್ರು, ಆವಾಗ ಬಿದ್ದಂಥ ಏಟು ವಾಸಿಯಾಗೋಯ್ತು. ತಲೆಗೆ ಬಿತ್ತಲ್ಲ ಏಟು ಪೇಪರ್ಸಿಗೆ, ಆ ಏಟು ಏನಾಗ್ಬಿಡ್ತಾವ ವಾಸಿ ಆಗ್ಬಿಡ್ತಾವ ಅಲ್ವಾರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ, ನಾವು ಪೇಪರ್ಸಿ ಅಂತ ಹೇಳ್ಬೇಕಾರೆ ಯಾರಿಗಪ್ಪ ಹೇಳ್ತೀರಿ ಅಂತಂದರೆ, ಬೈಬಲ್ ಹೇಳೋದು ಏನಪ್ಪ ಅಂತಂದರೆ ಬರೀ ರೋಮನ್ ಕ್ಯಾಥಲಿಕ್ ಸಂಸ್ಥೆ ಅಲ್ಲ, ಇವತ್ತು ಹೋಗ್ತಾರಂತ ಎಲ್ಲ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಸೇರಿಬಿಟ್ಟೆ ಪೇಪಸಿ. ಬೇಜಾರು ಮಾಡ್ಕೊಂಬಿಡಿ, ಇನ್ನು ನೀವು ಹೋಗ್ತಾರಂತ ಅನೇಕ ಸಭೆಗಳು ಕೂಡ ಏನಾಗಿದೆ ಇದರಲ್ಲಿ ಸೇರಿದೆ. ಅದರ ದುರ್ಬೋಧನೆ ಹೇಳ್ತಾ ಇದ್ರೆ, ಅದೇ ದುರ್ಬೋಧನೆಗಳನ್ನ ಹೇಳ್ತಾ ಇದ್ರೆ ಅದೇ ಕ್ರಿಸ್ತ ವಿರೋಧಿ ಸಂಸ್ಥೆಗೆ ಇದ್ದೀರಾ ಅಂತಲೇ ಅರ್ಥ. ಯಾರೋ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ಇದು ಬೈಬಲ್ ಇರೋಂಥ ಸತ್ಯ. ಸತ್ಯ ಕಹಿ ಆದರೂ ಸರಿ ಸತ್ಯನೇ ಮಾಡ್ಬೇಕು, ಅಂಗೀಕಾರ ಮಾಡಲೇಬೇಕಾಗ್ತದೆ. ನಾವು ಅಂಗೀಕಾರ ಮಾಡಲಿಲ್ಲ ಅಂದ್ರೂ ಸರಿ ಸತ್ಯ ಸತ್ಯನೇ ಇರ್ತಾರೆ, ಅದನ್ನ ಯಾರೂ ಬದಲಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೈಬಲ್ ಹೇಳೋದು ಇವಳಿಗೆ ಏನು ಹೇಳ್ತಾರೆ ಅಂದರೆ, ಈ ಸುಳ್ಳು ಸಭೆಗೆ ಜಾರ ಸ್ತ್ರೀ ಅಂತ ಹೇಳ್ತಾರೆ. ಓದಿ ನೋಡಿ ಪ್ರಕಟಣೆ 17:5, ರೆವಲೇಷನ್ 17:5 ಓದ್ರಿ.
ಅವಳ ಹಣೆಯ ಮೇಲೆ ಬಾಬೆಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರ ಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು.
ನೋಡ್ರ ಅವಳ ಹಣೆ ಮೇಲೆ, ಅವಳು ಒಂದು ಯಾರು ಒಂದು ಸ್ತ್ರೀ, ಅಂದರೆ ಒಂದು ಸ್ತ್ರೀ ಅಂದರೆ ಬೈಬಲ್ ಅಂತಾರೆ, ಬೈಬಲಲ್ಲಿ ಸಭೆಗೆ ಸ್ತ್ರೀ ಹೇಳೋದು. ಈ ಸ್ತ್ರೀ ಅಂತ ಸ್ತ್ರೀ ಅಂದರೆ ಜಾರ ಸ್ತ್ರೀ ರೀ, ಕ್ರಿಸ್ತನತ್ತ ಒಡಂಬಡಿಕೆ ಮಾಡ್ಕೊಂಡ ಮೇಲೆ ಕ್ರಿಸ್ತನ ಬರೋತನಕ ಏನು ಮಾಡಬೇಕು, ವೆಯ್ಟ್ ಮಾಡಬೇಕು. ಕ್ರಿಸ್ತನ ಬರೋಕ್ಕಿಂತ ಮುಂಚೆ ಲೋಕ ರಾಜ್ಯಗಳಲ್ಲಿ ಸೇರಿಕೊಂಡು ಆಡಳಿತ ಮಾಡೋದಕ್ಕೆ ಏನು ಹೇಳ್ತಾರೆ ಗೊತ್ತಾ, ಜಾರ ಸ್ತ್ರೀ ಅಂತ ಹೇಳ್ತಾರೆ. ವ್ಯವಿಚಾರ ಅದು, ಕ್ರಿಸ್ತನ ಬಿಟ್ಟು ದುರ್ಬೋಧನೆಗಳನ್ನ ನಮಗೆ ಸೇತಾನ ಏನ್ರಿ ಇಂಡೈರೆಕ್ಟ್ ಆಗಿ ವರ್ಷಿಪ್ ಮಾಡೋದಕ್ಕೆ. ಇವ್ರು ತಾಯಿ ಅಂತೆ, ತಾಯಿ ಅಂದ್ರೆ ಏನೋ ಮಗಳವ್ರೆ ಅಂತ ಅರ್ಥ. ತಾಯಿ ಅಂದರೆ ಅದು ರೋಮನ್ ಕ್ಯಾಥಲಿಕ್ಸ್, ಮಗಳು ಯಾರು ಯಾವುದು ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಅಂದರೆ ಗಾದೆ ಹೇಳ್ತಾರಲ್ಲ ತಾಯಿ ತಕ್ಕಂತೆ ಮಗಳು ಅಂತ, ಅದೇ ಥರ ಅಮ್ಮ ರೋಮನ್ ಕ್ಯಾಥಲಿಕ್, ಮಗಳು ಯಾರು ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಸ್. ಅಮ್ಮ ಆಡಿದ್ದೆ ಆಟ, ಮಗಳ ಆಡಿದ್ದೆ ಆಟ. ಹೇಳಿದ್ರ ಹೆರಾಡು ಕತೆ ಕೇಳಿದ್ರ, ಹೆರಾಡಿಯಸ್ ಮತ್ತೆ ಅವಳ ಮಗಳು ಏನ್ರೇ ಇಲ್ಲಲ್ಲ. ಹಾಂ ಅಲ್ಲರ ನೋಡ್ಬೇಕಾದ್ರೆ ಸೇಮ್ ಕತೆ ರೀ, ಕರ್ತನಲ್ಲಿ ಅಮ್ಮ ಆಡಿದ ತಕ್ಕಂತೆ ಮಗಳು ಡ್ಯಾನ್ಸ್ ಆಡಿದ್ಲು. ಅದೇ ನೋಡ್ಬೇಕಾದ್ರೆ ರೋಮನ್ ಕ್ಯಾಥಲಿಕ್ ತಕ್ಕಂತೆ ಪ್ರೊಟೆಸ್ಟೆಂಟ್ಸ್ ಏನು ಮಾಡಿದ್ರು ಅಲ್ವರ ಏನು ಹೇಳ್ತಾರೆ, ಎಲ್ಲ ಅಸಹ್ಯವಾದಂಥ ಕಾರ್ಯಗಳಿಗೆ ತಾಯಿ ಅಸಹ್ಯ ರೀ ದೇವ ದೃಷ್ಟಿಯಲ್ಲಿ. ಇವೆಲ್ಲ ಕೆಲಸಗಳು ಇವೆಲ್ಲ ದುರ್ಬೋಧನೆಗಳನ್ನ ದೇವ್ರು ಕೊಡೋಂಥ ಬೈಬಲಲ್ಲಿ ಹೆಸರು ಅಸಹ್ಯ. ಇದನ್ನೇ ದ ಗ್ರೇಟ್ ಆ್ಯಂಟಿ ಕ್ರೈಸ್ಟ್ ಸಿಸ್ಟಮ್ ಅಂತ ಹೇಳೋದು. ಅದಕ್ಕೆ ತಲೆ ಮೇಲೆ ಬಿದ್ದಂಥ ಏಟು ಏನಾಗ್ಬಿಡ್ತಾವ ವಾಸಿ ಆಗೋಯ್ತು. ಇವಾಗ ಬನ್ನಿ ಪ್ರಕಟಣೆ 13:4 ನಾಲ್ಕನೇ ವಾಕ್ಯ ಓದ್ರಿ ಯಾರಾದರೂ.
ಹದಿಮೂರು 4, ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದ್ದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವವರಾದರು. ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ ಈ ಮೃಗಕ್ಕೆ ಸಮಾನರು ಯಾರು, ಇದರ ಮೇಲೆ ಯುದ್ಧ ಮಾಡೋದಕ್ಕೆ ಯಾರು ಶಕ್ತರು ಅಂದರು.
ನೋಡ್ರ ಈ ಒಂದು ಪೇಪರ್ಸ್ ಸಿಸ್ಟಮ್ನ ಇಷ್ಟೊಂದು ಪವರ್ಫುಲ್ ಆಗಿರೋಂಥ ಏನು ರೋಮನ್ ಕ್ಯಾಥಲಿಕ್ ಇನ್ಕ್ಲೂಡಿಂಗ್ ಪ್ರೊಟೆಸ್ಟೆಂಟ್ ಸಿಸ್ಟಮ್ನ ಇದನ್ನು ಎದುರಿಸೋದಕ್ಕೆ ಯಾರಿಗೆ ಶಕ್ತಿ ಇದೆ? ಅದಕ್ಕೆ ನಾವು ಮಾತಾಡೋಂಥ ಸತ್ಯ ಎಲ್ಲರ ನೀವು ಕೇಳಿರ್ತೀರಾ, ನಿಮಗೆಲ್ಲೂ ಸಿಕ್ಕಲ್ಲ ರೀ, ಯಾವ ಸಭೆಯಲ್ಲೂ ಇದಕ್ಕೆ ಅನುಮತಿನೇ ಇಲ್ಲ. ಇದನ್ನು ಎದುರಿಸೋರು ಯಾರೋ, ಇದಕ್ಕೆ ವಿರುದ್ಧವಾಗಿ ಮಾತಾಡೋರು ಯಾರೋ ಅಲ್ಲರ ಯಾರೂ ಇಲ್ಲ. ನೋಡಿ ನೆಕ್ಸ್ಟ್ 5ನೇ ವಾಕ್ಯ 6ನೇ ವಾಕ್ಯ ಬದರ. ಹಾಂ
ಆ ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು. ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. ಅದರ ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನು ದೂಷಿಸಿತು.
ನೋಡ್ರ ಬಡ ಈ ಮಾತುಗಳಿಂದ ಏನ್ರಿ ದೇವ ದೂಷಣೆ ಮಾತುಗಳಿಂದ ಏನ್ರಿ ಪರಲೋಕದಂಥ ನಿವಾಸಿಗಳನ್ನ ದೂಷಿಸ್ತದೆ ಏನು ಡೈರೆಕ್ಟಾಗ ದೇವ್ರನ್ನ ಬೈದ್ಬಿಟ್ರೆ ಅಂತ. ದೇವ್ರ ವಿರುದ್ಧವಾಗಿ ಬೋಧನೆಗಳನ್ನ ಮಾಡಿದ್ರೆ ಇಂಡೈರೆಕ್ಟಾಗಿ ಯಾರನ್ನ ಬೈದಂಗೆ ಅಲ್ಲಿ ದೇವ್ರನ್ನೇ ಬೈದಂಗೆ ಅಲ್ವರ. ಅದಕ್ಕೆ ನೋಡ್ಬೇಕು ನಾವು ಓದಿದ್ರಲ್ಲ ಹೆಂಗೆ ಕ್ಲೀನಾಗಿ ಹೇಳ್ತಾರೆ ನೋಡಿ ಅಂತೀನಿ. ದಾನಿಯಲ್ ಏಳನೇ ಅಧ್ಯಾಯ ಅಂತ ಮಾತನ್ನೇ ಕರೆಕ್ಟಾಗಿ ಏನು ಮಾಡ್ತಾರೆ ಅಲ್ಲಿ ಅಲ್ಲೋರ ಏನ್ರಿ ಪುರಾತ್ಮನ್ಗೆ. ಆಮೇಲೆ ಇದನ್ನಲ್ಲಿ ಹೇಳ್ತಾರಲ್ಲ ತಿಸ್ಸಲ್ನಿಕ ಅಲ್ಲಿ ಕ್ರಿಸ್ತ ವಿರೋಧಿ ಏನು ಮಾಡ್ತಾನೆ, ಇನ್ನು ತಾನೇ ದೇವರಂದುಕೊಂಡು ದೇವರಿಗೆ ಸಲ್ಲಿಸತಕ್ಕಂಥ ಎಲ್ಲ ಆರಾಧನೆಗಳಿಗೆ ತನಗೇನು ಮಾಡ್ತಾನೆ, ಹೊಂದತಕ್ಕದವನಾಗಿ ತಾನೇ ದೇವ್ರ ಗರ್ಭಗುಡಿ ಕೂತ್ಕೊಂತಾನಂತೆ ನೋಡ್ರಿ. ಅಂದ್ರೆ ದಾನಿಯಲ್ ಏನು ನೋಡ್ತಿದ್ರಿ, ಕಟ್ಟಲೆಗಳ ಪ್ರಮಾಣಗಳನ್ನ ಧರ್ಮವಿಧಿಗಳನ್ನ ಮಾರ್ಪಡಿಸಿ ಏನ್ರಿ ದೇವರಿಗೆ ಸಲ್ಲತಕ್ಕದನ್ನೆಲ್ಲ ಇವನ್ ತಗೊಂತಾನಂತೆ ನೋಡಿದ್ದೀನಿ. ಸೇಮ್ ಅದೇ ಮಾತು ನಿಂತೀನಿ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ದ ಗ್ರೇಟ್ ಪೇಪಸಿ ಸಿಸ್ಟಮ್ ಅಂತಂದರೆ ಕ್ರಿಸ್ತ ವಿರೋಧಿ ಅಂದರೆ ರೋಮನ್ ಕ್ಯಾಥಲಿಕ್ ಮಾತ್ರ ಅಲ್ಲ, ಪ್ರೊಟೆಸ್ಟೆಂಟ್ಸ್ ಎಲ್ಲ ಡಿನಾಮಿನೇಷನ್ಸ್ ಅದರಲ್ಲಿ ಸೇರ್ತಾರೆ. ಯಾರೋ ಯಾರು ಅದೆಲ್ಲ ದುರ್ಬೋಧನೆಗಳ ಫಾಲೋ ಮಾಡೋರು ಎಲ್ಲರೂ ಏನಾಗ್ತಾರೆ ಅದರಲ್ಲಿ ಅದರಲ್ಲಿ ಬರ್ತಾರೆ ಅಲ್ದ್ರ. ನೋಡಿ ಕಂಟಿನ್ಯೂ ಮಾಡಿ ಬರ್ತಾರೆ. ನೆಕ್ಸ್ಟ್ 11th ವರ್ಸ್ ರೆವಲೇಷನ್ 13:11 ಬರ್ತಾರೆ. ಹಾಂ
13:11 ಎಸ್. ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು. ಇದಕ್ಕೆ ಟಗರಿಗಿರುವಂತೆ ಎರಡು ಕೊಂಬುಗಳು ಇದ್ದವು.
ಹಾಂ ಇಲ್ಲಿ ನೋಡ್ರಿ, ಇರಿ ಒಂದು ನಿಮಿಷ ಇರೋಣ, ಅಬ್ಸರ್ವ್ ಮಾಡಿ ಸ್ಕ್ರೀನ್ ಎಲ್ಲರೂ. ಭೂಮಿಯ ಒಳಗಿಂದ ಇನ್ನೊಂದು ಮೃಗ ಬರೋದು ಕಂಡ್ರಂತೆ ಅಲ್ರ. ಅದು ಹೆಂಗಿತ್ತಪ್ಪ ಅಂತಂದರೆ ಟಗರ್ಗಿರುವಂಥ ಎರಡು ಕೊಂಬುಗಳಿಂದ. ಅಂದರೆ ಇದು ಹೆಂಗಿರ್ಬೇಕು, ಕುರಿ ಮರಿತನ ಇರಬೇಕು. ಇಂಗ್ಲೀಷಲ್ಲಿ ಬರ್ತಾರೆ ಲ್ಯಾಂಬ್ ಅಂತ ಅಂತಾರೆ. ಅದು ಲ್ಯಾಂಬ್ಗಿರಂಥ ಎರಡು ಕೊಂಬುಗಳ ಥರ ಇತ್ತಂತೆ ಅಲ್ರ. ನೆಕ್ಸ್ಟ್ ಬರ್ತಾರೆ, ಕಂಟಿನ್ಯೂ ಮಾಡಿ ಬರ್ತಾರೆ ಆಮೇಲೆ. ಹಾಂ
ಘಟಸರ್ಪದಂತೆ ಮಾತಾಡಿತು.
ಮಾತು ಮಾತ್ರ ಘಟಸರ್ಪ ಥರ ರೀ ಅಲ್ರ, ನೋಡೋದಕ್ಕೆ ಮಾತ್ರ ಅಮಾಯಕ ಕುರಿ ಥರ ಇದೆ ರೀ. ಅರೆ ಮಾತು ಹೆಂಗಿದೆ,
ಘಟಸರ್ಪ
ಘಟಸರ್ಪದ ಥರ. ಇದೇನು ಗೊತ್ತಾ, ಇದು ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಸ್ ನೋಡಿಸ್ತಾರೆ. ಅದು ಇದೇ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ನ ದೇವ್ರು ಹೆಂಗೆ ಕೊಡ್ತಾರೆ ಪಿಕ್ಚರಲ್ಲಿ, ಒಂದು ಕುರಿ ಮರಿ ಥರ. ಎಲ್ಲಿಂದ ಬಂತು, ಭೂಮಿ ಒಳಗಿಂದ. ಭೂಮಿ ಏನೇನು ಬೈಬಲಲ್ಲಿ, ಸಮಾಜ ಮೂರು ಲೋಕದ ಪಾಠ ಕೇಳಿದ್ರ, ಭೂಮಿ ಆಕಾಶವು ನಾಶವಾಯಿತು, ಇನ್ನೊಂದು ಹೊಸ ಭೂಮಿ ಆಕಾಶ ಬಂತು. ಭೂಮಿ ಅಂದ್ರೇನು, ಸಮಾಜ, ಸಮಾಜ ವ್ಯವಸ್ಥೆ ಹೊರಟೋಯ್ತು. ಈ ಸಮಾಜದಿಂದಾನೇ ಏನಾಗಿದೆ ಇವತ್ತು, ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಬಂತು. ಇದು ನೋಡೋಕ್ಕೆ ಮುಗ್ಧವಾಗಿದೆ, ತುಂಬ ಅಮಾಯಕವಾಗಿದೆ. ಪ್ರೊಟೆಸ್ಟೆಂಟ್ಸ್ ಹೆಂಗಿದ್ರೆ ಏನೋ ಕೊರತೆನೇ ಕಂಡಿಕಲ್ಲ, ತುಂಬ ಒಳ್ಳೆಯವರು ಅಂತ ಹೇಳ್ಬೇಕು. ಆದರೆ ಕೊಂಬಿದೆ, ಏನು ಕೊಂಬು, ಅದಿಗೆ ತಲೆ ಮೇಲೆ ಹತ್ಕೊಂಬಿತ್ತು, ಏಳು ಕೊಂಬಾಗೋಯ್ತು. ಇದು ಏಳು ಎಡಿದ್ದೆ ಕೊಂಬಂತೆ ಏನ್ರೆ ಪವರ್ ಅಲ್ರ. ಇದು ನೋಡಕ್ಕೆ ಮಾತ್ರ ಕುರಿ, ಮಾತು ಹೆಂಗಿದೆ ಅಂತೆ, ಮಾತೆಲ್ಲ ಅವ್ರ ಥರನೇ, ಏನೋ ರೋಮನ್ ಕ್ಯಾಥಲಿಕ್ ಥರನೇ. ಅದಕ್ಕೆ ನೋಡಿದ್ದೀನಿ ಏನು ಹೇಳಿದ್ದು, ಎಲ್ಲ ಸೇಮ್ ಬೋಧನೆ ಅಲ್ರ. ಏನ್ರಿ ಪ್ರೊಟೆಸ್ಟೆಂಟ್ಸ್ ಏನು, ಯಾವ್ದು ನೀವು ಹೇಳ್ಬಿಡ್ತೀನಿ, ಯಾವ ಚರ್ಚಲ್ಲಿ ನಡೀತೀನಿ ಸತ್ಯ ಇದೆ ನೋಡಿರ್ತೀನಿ ಹೇಳಿರ್ತೀನಿ, ಯಾವ ಚರ್ಚಲ್ಲೂ ಸತ್ಯ ಇಲ್ಲ ರೀ. ಟಾಪ್ ಟು ಬಾಟಮ್ ಫುಲ್ ಕರಪ್ಟ್, ಹೇಳೋದೆಲ್ಲ ಬರೀ ಸುಳ್ಳೆ ಅದರ. ಒಂದು ಸತ್ಯದ ಬೋಧನೆಗಳೇ ಇಲ್ಲ ಅದರ. ಎಲ್ಲರ ಕಾಮನೆ ಹೇಳೋದು ಏನ್ರಿ, ನರಕ ಸ್ವರ್ಗ ನರಕ ಸ್ವರ್ಗ ಅದರ. ಏನ್ರಿ ಈ ಎಲ್ಲ ಬೋಧನೆಗಳೇನ್ರಿ, ಸತ್ಯವೇದ ವಿರುದ್ಧವಾಗಿರೋ ಬೋಧನೆಗಳು. ಅದಕ್ಕೆ ಮಾತು ಹೆಂಗಿದೆ ಅಂತೆ, ನೋಡಕ್ಕೆ ಮಾತ್ರ ಕುರಿ ಮರಿ, ಎಲ್ಲ ಹೆಂಗಿದೆ ಅಂತೆ ಇವ್ರ ಬೋಧನೆಗಳೇ. ನೆಕ್ಸ್ಟ್ ಆಮೇಲೆ ಬರ್ತಾರೆ ಪ್ರಕಟಣೆಯಲ್ಲಿ 13:12. ಹಾಂ
ಈ ಮೃಗವು ಮೊದಲನೆಯ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿಯಲ್ಲೇ ನಡೆಸುತ್ತದೆ.
ನೋಡ್ರ, ಎಲ್ಲ ಅಧಿಕಾರ ಅದಿಗೇನಿತ್ತು ಪವರ್, ಅದೇ ಪವರ್ನ ಇಲ್ಲಿ ಏನು ಮಾಡೋದು, ಎಕ್ಸಸೈಸ್ ಮಾಡೋದು ಅಲ್ದ್ರ. ಮಾಡ್ತಾರೆ ಇಲ್ಲ ರೋಮನ್ ಕ್ಯಾಥಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಏನು ವ್ಯತ್ಯಾಸ ಐತೆ, ಸೇಮ್ ರೀ, ಸೇಮ್ ಅಥಾರಿಟಿ, ಸೇಮ್ ಪವರ್, ಸೇಮ್ ಅಲ್ದ್ರ. ಒಂದೇ ಡಿಫ್ರೆನ್ಸ್ ಹೇಳಬೇಕು ಅಂದರೆ ವಿಗ್ರಹ ಅದನ್ನೇ ಮಾತ್ರ ಇಲ್ಲ ರೀ, ಅದು ಬಿಟ್ಟರೆ ಇನ್ನೇನೋ ಚೇಂಜಸ್ ಇಲ್ಲ ರೀ, ಬೇಜಾರೇ ಮಾಡ್ಕೊಂಬಿಡಿ ಅಲ್ದ್ರ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ. ಹಾಂ
ಇದರ ಮರಣಕರವಾದ ಗಾಯ ವಾಸಿಯಾದ ಮೊದಲನೆಯ ಮೃಗಕ್ಕೆ
ಹ್ಞೂ
ಭೂಲೋಕವು ಭೂನಿವಾಸಿಗಳು ನಮಸ್ಕರಿಸುವಂತೆ ಮಾಡುವಂಥದ್ದಾಗಿದೆ.
ಹಾಂ ಏನಪ್ಪ, ನಾವೆಲ್ಲ ಒಟ್ಟಾಗಿರೋಣ ಅದರ. ಏನ ಯಾರು ಕ್ರಿಶ್ಚಿಯನ್ಸ್ ಬಿಡಿದಾಗ ಅಟ್ಯಾಕ್ ಮಾಡಕ್ಕೆ ಹೋಗ್ಬಿಟ್ರೆ ನಾವೇನು ಮಾಡಲ್ಲ, ಒಟ್ಟಾಗಿರೋಣ. ಹಾಂ ಎಲ್ಲ ಒಟ್ಟಿಗೆ ಮೀಟಿಂಗ್ ಸೇರಿಬಿಡ್ತಾರೆ. ಹಾಂ ಅಲ್ವರ ರೋಮನ್ ಕ್ಯಾಥಲಿಕ್ಕವರು ಮತ್ತು ನೆಕ್ಸ್ಟ್ ಯಾರತ್ತೆ ಪ್ರೊಟೆಸ್ಟೆಂಟ್ಸ್ ಎಲ್ಲ ಮೀಟಿಂಗ್ ಸೇರಿಬಿಡೋದು. ಸೇರಿಬಿಟ್ಟು ಏನು ಮಾತಾಡೋದು, ನಾವೆಲ್ಲ ಗೌರ್ಮೆಂಟ್ಗೆ ಮನವಿ ಪತ್ರ ಕೊಡೋಣ, ನಮಗೆಲ್ಲ ಈ ಥರ ಹಿಂಸೆ ಆಗ್ತೈತೆ. ಅಲ್ಲಪ್ಪ ಬೈಬಲ್ ಹೇಳ್ತಾರೆ ಹಿಂಸೆಗಳನ್ನ ಸಹಿಸ್ಕೊಳ್ಳಿ ಅಂತ ಹೇಳಲ್ವಾ, ಆದಿ ಸಭೆಗೆ ಹಿಂಸೆ ಆಗಿಲ್ವಾ. ಹಾಂ ಪಕ್ಕದಲ್ಲಿ ಪೋಪ್ ಕೂತ್ಕೊಂಡ್ರೆ ಇನ್ನೊಬ್ಬರು ರೆವರೆಂಡ್ ಅಂತ ಪಕ್ಕದಲ್ಲಿ ಕೂತಿದ್ರು, ಏನು ಹೇಳ್ಬೇಕು ಸರ್, ನೀವು ಮಾಡ್ತಾ ತಪ್ಪು ಸರ್, ವಿಗ್ರಹನೇ ಮಾಡ್ತಾ ಇದ್ದಿಲ್ಲ ಸರ್, ಬೈಬಲ್ ವಿರುದ್ಧವಾಗಿದ್ದಲ್ಲ ಸರ್, ಅಸಹ್ಯ ಅಂತ ಹೇಳ್ತಾರೆ, ಯಾಕೆ ಸರ್ ಮಾಡ್ತೀನಿ ಕೇಳಲ್ಲ, ಅದನ್ನು ಕೇಳಲ್ಲ. ಓ ಅದುಲಿಯ ಸ್ತೋತ್ರ ಪ್ರೇಸ್ ದ ಲಾರ್ಡ್ ಅಂತಂದ್ಬಿಟ್ಟು ಕೈ ಕೊಡೋದು ನೀವು ಅಂದ್ರೆ ಯಾಕೆ ಐತೊಂಡಿತ್ತಿರಿ ವಾಕ್ಯ ಅಂದ್ರೆ. ಇಬ್ಬರು ಕೋಆಪರೇಟಿವ್ ಆಗಿದ್ದಾರೆ ಅಂದ್ರೆ, ಬರೀ ಅವರ ಸಭೆಗಳಲ್ಲಿ ಮಾತಾಡ್ಕೊಳೋದು, ಎದುರುಗಡೆ ಬಂದವಾಗ ಏನು ಮಾಡಲ್ಲ, ಏನೂ ಇಲ್ಲ ಅಂತೀನಿ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ ಅಂತೀನಿ ರೆವಲೇಷನ್ 13:13. ಹಾಂ
ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ.
ಹ್ಞೂ
ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆಯಾದರೂ
ಹ್ಞೂ
ಮಾಡುವುದು.
ನೋಡ್ರ ಮಹತ್ ಕಾರ್ಯಗಳು ಯಾರು ನಡೆಸೋದು, ಇದೈತರ ಟಗರು ಥರ ನೋಡ್ರಲ್ಲ, ಕುರಿ ಮರಿ ಥರ ಎರಡು ಕೊಂಬಿತ್ತಲ್ಲ, ಅದೇ ಮಾಡೋದಂತೆ. ಅದಕ್ಕೆ ನೋಡ್ಬೇಕಾರೆ ಇವತ್ತು ಅದ್ಭುತಗಳು ಯಾರು ಡಿನಾಮಿನೇಷನ್ ಮಾಡ್ತಾರೆ, ರೋಮನ್ ಕ್ಯಾಥಲಿಕ್ ಮಾಡ್ತಾರ, ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಸ್ ಮಾಡೋದು. ಯಾವಾಗ ಮಾಡ್ತಾರೆ ಅದು, ಇಷ್ಟು ವರ್ಷ ಇಲ್ದಿರೋದು ಯಾಕಪ್ಪ ಸಡನ್ ಬಂದ್ಬಿಡ್ತು ಅದ್ಭುತ ಕಾರ್ಯಗಳು. ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು, ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು. ಇದ್ರ ಬಗ್ಗೆ ನಾವು ಪಾಠ ನೋಡ್ಬಿಟ್ಟಿದ್ರೆ, ಯೇಸು ಕ್ರಿಸ್ತನ ಆಗಿರೋಂಥ ಕಾಲದಲ್ಲಿ ಆಗಿರೋ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳಿಗೂ ಇವತ್ತು ಸಭೆಗಳಲ್ಲಿ ಆಗ್ತಿರೋ ಸೂಚಕಗಳಿಗೂ ಎಂಥ ವ್ಯತ್ಯಾಸ ಇದೆ? ಯೇಸು ಕ್ರಿಸ್ತು ಎಲ್ಲರಿಗೂ ಮಾಡೋದು ಇವತ್ತು, ಎಲ್ಲರಿಗೂ ಆಯ್ತದ? ಯಾರೋ ಬಂದರೂ 1,000 ಜನದಲ್ಲಿ ಒಬ್ರಿಗೋ ಇಬ್ರಿಗೋ ಆದರೆ ಗ್ರೇಟರಿ ಅಲ್ವರ? ಅದು ನಿಮ್ಮ ಬಿಡ್ತಾರೆ, ಒಂದಾಗ್ಬಿಟ್ರೆ ಓ ಏನೋ 100% ಆದಂಥ ಲೆಕ್ಕದಲ್ಲಿ ನಿಮ್ಮ ಪಿಕ್ಚರ್ ಕೊಡೋದು. ಕರ್ತನಲ್ಲಿ ಪ್ರೀತಿ ಅಂತ ಸರ್ವಗಳು ಏನು ಹೇಳ್ತಾರೆ ಅಂತಾರೆ, ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸ್ತದೆ. ಯಾವ ಥರ ಅಂದರೆ ಬೆಂಕಿನೇ ಬಂದ್ಬಿಡ್ಬೇಕು ನೋಡ್ರಿ ಇದ್ರಿ, ಅಂಥ ಹೈ ಲೆವೆಲ್ ಪ್ರೊಫೈಲಲ್ಲಿ ಏನು ಮಾಡೋದು, ಅದ್ಭುತಗಳನ್ನ ಮಾಡೋದು. ಅಂದ್ರೆ ಸತ್ತವ್ರನ್ನ ಎಬ್ಬಿಸ್ಬಿಡ್ತಾರೆ, ಎಲ್ಲರನ್ನ ಎಬ್ಬಿಸ್ತಾರೆ, ಯಾರೋ ಒಬ್ಬರು ಕಾಂಜಿ ಬೀಜಿ ಯಾರನ್ನ ಎಬ್ಬಿಸ್ತಾರೆ ಅಷ್ಟೇ, ಅವ್ನು ತಿರ್ಗಾ ಸಾಯದೆ ಅಲ್ವಾ, ವಾಪಸ್ ಏನಾಯ್ತಾನೆ? ಹಾಂ ಅಲ್ವರ, ಕರ್ತನಲ್ಲಿ ಪ್ರೀತಿ ಅಂಗಡಿ ಥರ ಅದ್ಭುತ ಕೆಲಸಗಳನ್ನ ಮಾಡ್ತಾರೆ. ಇದಕ್ಕೆ ನಾವು ವಂಚನೆ ಒಳಗಾಗ್ಬಾರ್ದು. ಯೇಸುಕ್ಕೆ ಸದ್ ಹೇಳೋದು ಸ್ವಾಮಿ ಸ್ವಾಮಿ ಅಂತೆಲ್ಲ ಹೇಳೋರು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ನಿನ್ನ ಹೆಸರಲ್ಲಿ ದೆವ್ವ ಓಡಿಸ್ಬಿಟ್ಟೆ, ನಿನ್ನ ಹೆಸರಲ್ಲಿ ಬಂದ್ಬಿಟ್ಟು ಅದ್ಭುತ ಮಾಡಿಬಿಟ್ಟೆ ಅಂತಂದರೆ ನೀನು ಯಾರೆಂದು ನಾನು ಅರಿಯನು ಅಂತ ಅಂದ್ಬಿಟ್ಟು ದೂರ ಹೋಗು ಅಂತ ಮಾಡ್ತಾರೆ, ಅದು ಹೇಳ್ತಾರೆ. ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ, ಇವಾಗ ಹೋದ್ರಿ 14th verse ಓದಿಂತೀನಿ. ಹಾಂ,
ಆ ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹತ್ಕಾರ್ಯಗಳನ್ನು ಮಾಡುವ ಅಧಿಕಾರ ಇರುವುದರಿಂದ ಭೂನಿವಾಸಿಗಳನ್ನು ಮರಳುಗೊಳಿಸುತ್ತದೆ.
ಭೂನಿವಾಸಿಗಳನ್ನು ಮರಳುಗೊಳಿಸ್ತದೆ. ಆಮೇಲೆ ಹಾ,
ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ.
ಏನ್ ಮಾಡ್ಬೇಕು? ಒಂದು ವಿಗ್ರಹನ ಮಾಡ್ಬೇಕು ಅಲ್ಲರ. ಅಯ್ಯೋ ಏನ್ ಮಾಡಬೇಕು, ಒಂದು ವಿಗ್ರಹ ಘನಕ್ಕಾಗಿ ವಿಗ್ರಹ ಮಾಡ್ಬೇಕು ಅಂತ ಹೇಳ್ತಾರಂತೆ ಅಲ್ಲರ. ಆಮ್ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಬರ್ತಾರ.
ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು, ತನಗೆ ನಮಸ್ಕರಿಸಿದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು.
ಇದು ಫ್ಯೂಚರ್ ರೀ ಅದರ. ನೆಕ್ಸ್ಟ್ ಏನಾಗ್ತದೆ ಅಂದರೆ, ಬರುವಂಥ ಅತಿ ಶೀಘ್ರದಲ್ಲಿ ಕೋಲೇಷನ್ ಆಗ್ತಾರೆ. ರೋಮನ್ ಕ್ಯಾಥಲಿಕ್ ಮತ್ತು ಪ್ರೊಟೆಸ್ಟೆಂಟ್ಸು ಕೋಲೇಷನ್ ಆಗಿ ಏನು ಮಾಡ್ತಾರೆ, ಕಂಪಲ್ಸರಿ ಕೆಲವೊಂದು ರೂಲ್ಸ್ಗಳೇನು ಮಾಡ್ತಾರೆ ತರ್ತಾರೆ ಅಲ್ವರ. ಇದು ಅತಿ ಶೀಘ್ರದಲ್ಲಿ ಅಂದರೆ ಇನ್ನೂ ಬರುವಂಥ ದಿನಗಳಲ್ಲಿ ಆಗಂಥ ವಿಚಾರಗಳು ಅಲ್ವರ. ಆವಾಗ ಸತ್ಯಾನ ಸಾರಂಥ ಮಕ್ಕಳುಗಳಿಗೆ ಅಡಚಣೆ ಮಾಡ್ತಾರಂತೆ ಅಲ್ವರ. ನೆಕ್ಸ್ಟ್ ಆಮೇಲೆ ಓದಂತೀನಿ, 13th chapter 16th verse ಓದಾರ.
ಈ ಎರಡನೆಯ ಮೃಗವು ದೊಡ್ಡವರು ಚಿಕ್ಕವರು ಐಶ್ವರ್ಯವಂತರು ಬಡವರು ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ.
ನೋಡ್ರಿ ಇಲ್ಲಿ ಬಂದ್ಕೊಂಡಿರ್ತೀನಿ, ಆ ಗುರುತು. ಹಾ,
ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ.
ಆಮೇಲೆ ಕಂಟಿನ್ಯೂ. ಹಾ,
ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666.
ಅದರ ಅಂಕಿ ಏನಂತೆ, 666
666.
ಅಲ್ಲರ. ಅದಕ್ಕೆ ಏನು ಮಾಡ್ಬಿಡ್ತಾರೆ, ಈ ವಾಕ್ಯಗಳನ್ನ ಸುಮ್ಮನೆ ಹಿಂಗೆ ಓದ್ಕೊಂಡು ಹೋಗ್ಬಿಡ್ತಾರೆ, 666 ಮತ್ತೆ ಇಟ್ಕೊಂಡ್ಬಿಡ್ತಾರೆ. ಓ 666 ಅಂದ್ರೆ ಬದರ್ ಈ ಥರ ಲಿಟ್ರಲ್ ಸೀಲ್ ಹೊಡಿತಾರೆ ಬದರ್ ಅಂದ್ಬಿಟ್ಟು ಏನಂತ ನೋಡಿದ್ರಿ ನಾವು ಏನ್ರಿ. ಹಾಂ, ಆ ಎರಡನೇ ಮೃಗ ಇವು ದೊಡ್ಡವರು ಚಿಕ್ಕವರು ಐಶ್ವರ್ಯವಂತರು ಬಡವರು ಏನ್ರಿ ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತನ್ನು ಹೊಂದಿಸಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯ ನಡೆಸು ಕೂಡದಂತಲೂ ಆಜ್ಞೆ ಮಾಡುತ್ತದೆ. ಏನರ್ಥ, ಎಲ್ಲ ಇಟ್ಕೊಂಡ್ಬಿಡ್ತಾರೆ ಬದರ್ ಒಂದು ಕಲ್ಲಲ್ಲಿ ಬರ್ತಾರೆ ಬದರ್ ಫ್ಯೂಚರಲ್ಲಿ. ಈ ಯಾರಿಗೆ ಸೀಲ್ ಇಲ್ವೋ ಅವ್ರ ಮಾರ್ಕೆಟಲ್ಲಿ ಅಕ್ಕಿ ಬೇಳೆ ಎಣ್ಣೆ ಏನು ಕೊಂಡ್ಕೊಳಂಗಿಲ್ಲ ಬದರ್, ಪೆಟ್ರೋಲ್ ಡೀಸೆಲ್ ಏನು ಸಿಕ್ಕಲ್ಲ ಬದರ್ ಅಂದ್ಬಿಟ್ಟು. ಯೋಚನೆ ಮಾಡ್ರಿ, ನಾವು ಅಕ್ಕಿ ತಗೊಂಡ್ರೆ ಏನೋ ಬೇಳೆ ತಗೊಂಡ್ರೆ ಏನೋ ಸೇತನಿಗೇನೋ ವ್ಯತ್ಯಾಸ ಆಯ್ತದ? ಇವತ್ತೆಲ್ಲ ಜನಗಳು ಅನ್ಯ ಜನಾಂಗದವರು ಸತ್ಯ ನಂಬಿದಿರೋಲ್ಲ, ತಿಂತಾನೇ ಇಲ್ವಾ, ಸೇತನಿಗೇನೋ ಎಫೆಕ್ಟ್ ಆಗ್ಬಿಡೈತಾ? ಇಲ್ರಿ, ಸೇತನಿಗೆ ಯಾವಾಗ ಎಫೆಕ್ಟ್ ಆಗೋದು, ನಾವು ಅನ್ನ ಪಾನಗಳನ್ನ ತಿಂದರೆ ಎಫೆಕ್ಟ್ ಆಗ್ತಾರ, ದೇವ್ರ ವಾಕ್ಯ ತಿಂದರೆ ಎಫೆಕ್ಟ್ ಆಗ್ತದ?
ದೇವ್ರ ವಾಕ್ಯ ತಿಂದ್ರೆ ಎಫೆಕ್ಟ್ ಆಗ್ತದೆ.
ಸೇತನಿಗೆ ದೇವ್ರ ವಾಕ್ಯ ತಿಂದ್ರೇ ಭಯ. ನೀವು ಅನ್ನಪಾನ ಚೆನ್ನಾಗಿ ತಿನ್ನ್ರಿ, ಚೆನ್ನಾಗಿ ಅಮಲೇರಿ, ಚೆನ್ನಾಗಿ ನಿದ್ದೆ ಮಾಡಿ ಅಂತಲೇ ಹೇಳ್ತಾನೆ ಹೊರತು ಅದಕ್ಕೆ ಯಾವತ್ತೂ ಅಡಚಣೆ ಮಾಡಲ್ಲ. ಹಂಗಾರೆ ಇಲ್ಲಿ ಕ್ರಯ ವಿಕ್ರಯ ಅಂತಂದರೆ ಏನ್ರಿ ಅನ್ನಪಾನಗಳ ಬಗ್ಗೆ ಹೇಳ್ತಾರ? ಅಯ್ಯೋ, ಇದು ಹೇಳ್ತಿರೋದು ಏನು ಗೊತ್ತಾ, ದೇವರ ವಾಕ್ಯ ಅದರ ಯಾರಿಗೆ ಈ ಮುದ್ರೆ ತಲೆ ಮೇಲಾಗಲಿ ಕೈ ಮೇಲಾಗಲಿ ಇಲ್ಲವೋ ಅವರು ಮಾರ್ಕೆಟಲ್ಲಿ ಏನು ಮಾಡೋಂಗಿಲ್ಲ, ಕ್ರಯ ಮಾಡೋಂಗಿಲ್ಲ, ವಿಕ್ರಯ ಮಾಡೋಂಗಿಲ್ಲ. ಏನು ಗೊತ್ತಾ ಅರ್ಥ, ಸ್ಪಿರಿಚುವಲ್ ಮಾರ್ಕೆಟಲ್ಲಿ ಅಂದರೆ ಸಭೆಗಳಲ್ಲಿ ಯಾರಿಗೆ ಈ ಮುದ್ರೆ ಇಲ್ವೋ ಅವರು ದೇವ್ರ ವಾಕ್ಯನ ಏನು ಮಾಡಂಗಿಲ್ಲ, ಹೇಳಂಗಿಲ್ಲ, ದೇವ್ರ ವಾಕ್ಯನ ಕೇಳಂಗಿಲ್ಲ. ಯಾರಿಗೆ ಈ ಮುದ್ರೆ ಇದೆಯೋ ಅವ್ರು ಮಾತ್ರ ಏನು ಮಾಡಬೇಕು, ಅದನ್ನು ಹೇಳಬೇಕು, ಅವ್ರು ಮಾತ್ರ ಕೇಳಬೇಕು. ಸರಿ, ಇದು ಏನಪ್ಪ ಇದು ಅಂತಂದ್ರೆ ಅಲ್ಲೇ ಕೊಟ್ಬಿಟ್ಟಿದ್ದಾರೆ, ಸತ್ಯವಾದಲ್ಲ ಉತ್ತರ ಅಲ್ಲೇ ಕೊಟ್ಟಾರೆ. ಈ 666 ಏನು ಅಂತ ಅಲ್ಲೇ ಕೊಟ್ಟಾರೆ. ಏನು ಕೊಟ್ಟಿದ್ರೆ, ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು. ಅಲ್ಲೇ ಕೊಟ್ಬಿಟ್ಟಿರಿ, ಮೊದಲನೇ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವಂಥ ಅಂಕೆ. ಮೊದಲನೇ ಮೃಗ ಯಾವುದು? ಪ್ರಕಟಣೆ 13:1 ನೋಡಿದ್ರಲ್ಲ, ವಿಲಕ್ಷಣವಾಗಿರೋಂಥ ಮೃಗ, ನೋಡೋಕ್ಕೆ ಚಿರತೆ ಥರ ಇತ್ತು, ಕರಡಿ ಥರ ಕೈ ಕಾಲುಗಳಿತ್ತು, ತಲೆ ಸಿಂಹದ ಥರ ಇತ್ತು, ಘಟಸರ್ಪ ಪವರ್ ಕೊಟ್ಟು ಆ 4-in-1 ಬೀಸ್ಟ್. ಪೇಪರ್ ಸಿಸ್ಟಮ್ ಬಗ್ಗೆ ಹೇಳ್ತಾರೆ ಅದ್ರಿ, ಆ ಹೆಸರನ್ನು ಸೂಚಿಸುವಂಥ ಅಂಕಿ ಅಂತ ಅಲ್ಲೇ ಕೊಟ್ಟರೆ ನೋಡಿದ್ದೀನಿ, ಕೊಡು. ಇದು ಲಿಟ್ರಲ್ ಆಗಿರೋ ನಂಬರ್ ಅಲ್ಲ, ಆ ಹೆಸರಿದೆ, ಆ ಹೆಸರನ್ನ ಸೂಚಿಸುವಂಥ ಅಂಕಿ ಅಂತೆ. ಇದನ್ನ ಹೆಂಗೆ ಕಂಡಿಡಿಯೋದು? ಅದನ್ನು ಕೂಡ ಅಲ್ಲೇ ಕೊಟ್ಟವ್ರೆ. ಎಲ್ಲಿ? ತುಂಬ ಸಿಂಪಲ್, ಪ್ರಕಟಣೆ 13:18 ಕೊಟ್ಟಾರೆ. ಅದರಲ್ಲಿ ಜ್ಞಾನವು ಅಡಕವಾಗಿದೆ ಅಂದ್ರೆ ಏನರ್ಥ? ಇದು ನೇರವಾಗಿರೋ ಭಾಷೆ ಅಲ್ಲ ಪಕ್ಕಂದ. 666 ಅಂತ ಸೀನ ನೀನು ನೋಟಿಸ್ ಬಿಡೋದು, ಬರ್ಬಿಡೋದು, ಹಾಕ್ಬಿಡೋದಲ್ಲ, ಮುದ್ರೆ ಹೊಡ್ಬಿಡೋದಲ್ಲ, ಇದು ಜ್ಞಾನ ಅಡಕಾಗಿದೆ ಅಂದ್ರೆ ಏನರ್ಥ? ದಿಸ್ ಇಸ್ ಸಿಂಬಾಲಿಕ್ ಲ್ಯಾಂಗ್ವೇಜ್, ಟ್ರೈ ಟು ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಎ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಅಂತ ಅವರೇ ಹೇಳ್ತಾ ಇದ್ದಾರೆ ನಮಗೆ, ದೇವರು ಹೇಳ್ತಾ ಇದ್ದಾರೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ನೋಡಿ, ಎಣಿಸ್ಬೇಕಂತೆ. ಅನೇನು ಈ ಸುಮ್ಮನೆ ಹಂಗೆ ನೋಟಿಸ್ ಬಿಡೋದು, ಎಲ್ಲ ಒಂದು ಕಡೆ ಸಿಂಗಲ್ ಸಿಕ್ಕಲ್ವಂತೆ, ಎಣಿಸ್ಬೇಕಂತೆ. ಸಮಥಿಂಗ್ ಟು ಬಿ ಕ್ಯಾಲ್ಕುಲೇಟೆಡ್, ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ, ಎಣಿಸ್ಬೇಕಂತೆ. ಯಾರು ಎಣಿಸ್ತಾರೆ? ಬುದ್ಧಿವಂತನು. ಯಾರು ಬುದ್ಧಿವಂತನು? ಕನ್ಯೆಗಳ ಬಗ್ಗೆ ಪಾಠ ಕೇಳಿದಿರ? ಬುದ್ಧಿವಂತ ಕನ್ಯರಿದ್ದಾರೆ, ಬುದ್ಧಿ ಇಲ್ಲದ್ರೆ ಕನ್ಯರಿದ್ದಾರೆ. ನಾವು ಬುದ್ಧಿವಂತರ ಕನ್ಯರಾದ್ರೆ ನಮ್ಗೆ ಅರ್ಥ ಆಯ್ತದೆ, ಬುದ್ಧಿ ಇಲ್ಲದ್ರೆ ಕನ್ಯಾದ್ರೆ ನಮ್ಮ ಜೀವನದಲ್ಲಿ ಅರ್ಥನೇ ಆಗಲ್ಲ. ಅದರ ಅದಿಗೆ ಬುದ್ಧಿ ಇರೋಂಥ ಕನ್ಯೆಗಳಿಗೂ ಬುದ್ಧಿ ಇಲ್ದಿರೋಂಥ ಕನ್ಯೆಗಳಿಗೆ ಏನು ವ್ಯತ್ಯಾಸ? ಎಣ್ಣೆ ಬುದ್ಧಿಲೀಲಿ ಮಾತ್ರ ಇದೆ, ಎಣ್ಣೆ ಬುದ್ಧಿಲೀಲಿ ಮಾತ್ರ ಅಲ್ಲ, ಬೈಬಲ್ ಇರೋದು ಮಾತ್ರ ಅಲ್ಲ, ದೀಪದಲ್ಲಿ ಎಲ್ಲಿರ್ಬೇಕು? ಹಾಂ, ಅದು ನಮ್ಮ ಬುದ್ಧಿಲಿ ಕೂಡ ಇರಬೇಕು ಅಲ್ಲ. ದೀಪದಲ್ಲಿ ಬುದ್ಧಿಲಿ ಎರಡರಲ್ಲೂ ಇರಬೇಕು. ಬರೀ ದೀಪದಲ್ಲಿ ಇದ್ರೆ ಆಗ್ತದಾ? ಇಲ್ಲ. ದೀಪ ಅಂದರೆ ಸತ್ಯವೇದ, ಸತ್ಯವೇದಲ್ಲಿ ಹೋಲಿಸ್ಬಿಟ್ಟಿದೆ. ಆ ಹೋಲಿಸ್ಬಿಟ್ಟು ಅದು ಸ್ಪಿರಿಟ್ ಆಫ್ ಕಾನ್ಸಿಕ್ರೇಷನ್, ಸ್ಪಿರಿಟ್ ಆಫ್ ಲೈಫ್ ನಮ್ಮಲ್ಲಿ ಇರಬೇಕು ರೀ. ಪವಿತ್ರಾತ್ಮ ಒಂದು ಜೀವಿತ ನಮ್ಮಲ್ಲಿ ಇರಬೇಕು ರೀ. ಇದ್ದರೆ ಅವ್ರು ಮಾತ್ರ ನಿಮಗೆ ಎಣಿಸಲು ಸಾಧ್ಯ. ಹೆಂಗೆ ಎಣಿಸೋದು? ಅದು ಅಲ್ಲೇ ಕೊಟ್ಬಿಟ್ರೆ ನೋಡಿ, ಇಂದಿನ ಮುಂದಕ್ಕೆ ಏನು ಹೇಳ್ತಾರೆ, ಅದು ಒಬ್ಬ ಮನುಷ್ಯನನ್ನು ಸೂಚಿಸುವಂಥ ಅಂಕಿಯಾಗಿದೆ, ಅದರ ಅಂಕೆ 666 ಅಂತ ಹೇಳ್ಬಿಟ್ರು. ಏನಂತ ಕೊಟ್ಟಿದ್ದಾರೆ? ಆದರೂ ಏನಂತೆ, ಜ್ಞಾನವು ಅಡಕವಾಗಿದೆ. ಆ ಒಂದು ಮೊದಲನೇ ಮೃಗದ ಹೆಸರನ್ನು ಸೂಚಿಸುವಂಥ ಅಂಕೆ. ಅದು ಏನಪ್ಪ ಅರ್ಥ ಅಂದರೆ, ಪೇಪರ್ಸ್ ಸಿಸ್ಟಮ್ಗೆ ಎಷ್ಟೋ ಹೆಸರುಗಳಿದ್ದಾರೆ, ಟೈಟ್ಲ್ಗಳಿದೆ. ಅದರಲ್ಲಿ ಒಂದು ಟೈಟ್ಲ್ ಯಾವ್ದು ಗೊತ್ತಾ? ತುಂಬ ಇಂಪಾರ್ಟೆಂಟ್ ಟೈಟ್ಲು, ಎಲ್ಲದಕ್ಕಿಂತ ಪ್ರಮುಖವಾಗಿರೋ ಟೈಟ್ಲು, ವಿಕಾರಿಯಸ್ ಫಿಲಿಡಿ. ಇಲ್ಲ ನೋಡಿ, ಈ ಟೈಟ್ಲು ಪೋಪಿನ ಕಿರೀಟದ ಮೇಲಿದೆ. ಎಲ್ಲಿದೆ ಅದು? ಪೋಪಿನ ಕಿರೀಟದ ಮೇಲೆ ಏನಾಗಿದೆ ಇವತ್ತು ಕೂಡ? ಅಲ್ಲಿದೆ ಅಲ್ವರ? ಯಾರು ವ್ಯಾಟಿಕನ್ ಸಿಟಿಗೆ ಹೋಗಿದ್ದೀರಾ? ಯಾರು ಪೋಪಿನ ಸ್ಥಳಕ್ಕೆ ಯಾರೋ ಹೋಗಿದ್ದೀರಾ? ಯಾರೋ ಹೋಗಿಲ್ಲಲ್ಲ.
ಇಲ್ಲ
ಹೋಗಿದ್ರೆ
ಬ್ರದರ್.
ಹೋಗಿ ನೋಡ್ಕೊಂಬನ್ನಿ, ಚಾನ್ಸ್ ಸಿಕ್ಕರೆ. ಪೋಪ್ ಕಿರೀಟದ ಮೇಲೆ ಈ ಸೀಲ್ನ ಹೊಡೆದವ್ರೆ, ವಿಕಾರ್ವಸ್ ಫಿಲಿಡಿ ಅಂತ. ಇದು ಪೋಪ್ ಕಿರಂತ ಅನೇಕ ಹೆಸರುಗಳಲ್ಲಿ ಇದು ಮುಖ್ಯವಾಗಿರೋ ಹೆಸರು. ಏನಪ್ಪ ಇದು ಅರ್ಥ? ಇದರ್ಥ ಏನು ಅಂತಂದರೆ, ವಿಕಾರ್ವಸ್ ಅದೇನು, ವಿಕಾರ್ ವಿಸರ್ಜೆಂಟ್ ಅಂತ ಕೇಳಿದಿರಾ? ಇನ್ಸ್ಟೆಡ್ ಆಫ್ ಕ್ರೈಸ್ಟ್ ಅಂತ ಅರ್ಥ ರೀ, ಕ್ರಿಸ್ತನಿಗೆ ಬದಲಾಗಿ ಅಂತ ಒಂದು ಪದವಿಯ ಹೆಸರು. ಅದು ಅರ್ಥ ಅಲ್ವರ? ಈ ಮೃಗದ ಹೆಸರನ್ನು ಸೂಚಿಸುವಂಥದ್ದು ಇದು. ಇದರಲ್ಲಿ ನಾವು ಲೆಕ್ಕ ಹಾಕಿದ್ರೆ 666 ಬರ್ತಾರೆ. ಹೆಂಗೆ ಗೊತ್ತಾ? ತುಂಬ ಸಿಂಪಲ್ ರೀ ಅಲ್ವರ? ಇದು ರೋಮನ್ ಕ್ಯಾಥಲಿಕ್, ಕರೆಕ್ಟಾ? ರೋಮ್, ರೋಮನ್ನಲ್ಲೇ ನ್ಯೂಮರಿಕಲ್ಸಲ್ಲಿ ಏನ್ರಿ ಕ್ಯಾಲ್ಕುಲೇಷನ್ ಮೆಥಡ್ ಇದೆ, ನಮ್ಗೆ ಈಸಿಯಾಗಿ ಗೊತ್ತು, ಚೆನ್ನಾಗಿ ಗೊತ್ತು ಅಲ್ವರ? ಏನಪ್ಪ ರೋಮನ್ ನ್ಯೂಮರಿಕಲ್ ಸರಿ, ಒಂದೊಂದು ಏನ್ರಿ ವರ್ಡ್ಗಳಿಗೇನಿದೆ ನ್ಯೂಮರಿಕಲ್ಸ್ ರಿಲೇಷನ್ಸ್ ಐತಾ? ಹಾಂ, ಎಕ್ಸಾಂಪಲ್ ಐ ಅಂತಂದರೆ ರೋಮನ್ ನ್ಯೂಮರಿಕಲ್ಸ್ ಏನು ಅರ್ಥ? 1 ಅಲ್ಲ. ಸ್ಕೂಲಲ್ಲಿ ಓದಿದ್ದಿರಲ್ಲ, ನೀವೆಲ್ಲ ಓದಿದ್ರೆ ಇಲ್ಲ, ಎಲ್ಲ ಲೈನ್ ಇದ್ದಿರ್ತಾನೆ, ಕೇಳಿಸ್ತಾ
ಎಸ್
ಇದ್ದಿರ್ತಾನೆ.
ಸರ್, ಎಸ್ ಸರ್, ಎಸ್ ಸರ್. ಲೈ ಸ್ಕೂಲ್ ಓದಿದ್ವಿ, ಕರೆಕ್ಟ್.
ಇವಾಗ ಆಕಳಿ ಅಂತೀರಿ. ಹಾಂ, ವಿಕಾರ್ ವಸ್ ಫಿಲಿ ಡಿ, ನೋಡಿ ಸ್ಪೆಲ್ಲಿಂಗ್ ಅಲ್ಲಿದೆ, ವಿಕಾರ್ ವಸ್ ಫಿಲಿ ಡಿ ಅಲ್ವರ? ವಿ ಅಂದರೆ ರೋಮನ್ ನ್ಯೂಮರಿಕಲ್ಸಲ್ಲಿ ಏನರ್ಥ?
ಐದು ಅಂತ ಬರೋದು.
5 ಆಕಳಿ ಅದರ. ಐ ಅಂತಂದ್ರೆ ಎಷ್ಟು?
ಒನ್
1. ವೆರಿ ಗುಡ್. ಸಿ ಅಂದ್ರೆ
100,
100 ಆಯ್ತಾ? ಎ ಅಂದ್ರೆ ಇಲ್ಲ, ಆರ್
ಜೀರೋ,
ಅಂದ್ರೆ ಇಲ್ಲ, 0 ಹಾಕೊಂಬಿಡಿ. ಆತರ ಐ ಅಂದ್ರೆ ತಿರ್ಗೇನು?
1,
1.
1,
ವಿ ಅಂದ್ರೆ ಎಷ್ಟು?
ಮತ್ತೆ
5.
ಫೈವ್.
5. ಎಸ್ ಅಂದ್ರೆ ಇಲ್ಲ, 0.
ಜೀರೋ
ಆಯ್ತಾ, ವಿಕಾರ್ ವಸ್ ಈ ಟೋಟಲ್ ಮಾಡಿದ್ರೆ 112 ಬರ್ತದೆ. ಎಷ್ಟು ಬಂತು?
ನೂರ
ನೂರ
ಹನ್ನೆರಡು
ಹನ್ನೆರಡು. 112. ಇವಾಗ ಫಿಲಿಗೆ ಬನ್ನಿ, ಎಫ್ ಐ ಎಲ್ ಐ ಐ. ಆಯ್ತಾ, ಎಫ್ ಅಂದ್ರೆ ಇಲ್ಲ, 0. ಐ ಅಂದ್ರೆ ಎಷ್ಟು?
ಒಂದು
ಒಂದು.
ಒಂದು
ಎಲ್ ಅಂದ್ರೆ ಎಷ್ಟು?
50
ಐವತ್ತು.
50
ಐವತ್ತು. ತಿರ್ಗಾ ಐ ಅಂದ್ರೆ ಎಷ್ಟು?
ಒಂದು ಒಂದು
ತಿರ್ಗಾ ಐ ಅಂದ್ರೆ ಎಷ್ಟು?
ಒಂದು
ಒಂದು. ಸೊ ಟೋಟಲ್ 53 ಆಯ್ತು, ಬರ್ಕೊಳ್ಳಿ. ಆಯ್ತಾ, ಇವಾಗ ಡಿ ಇ ಐ ಬರೋಣ. ಡಿ ಅಂದ್ರೆ ಎಷ್ಟು ಗೊತ್ತಾ? 500. ಎಷ್ಟು?
500
500. ಇ ಅಂದ್ರೆ 0. ಐ ಅಂದ್ರೆ ಎಷ್ಟು?
ಒಂದು
ಒಂದು.
ಒಂದು
501 ಹಾಕೊಳ್ಳಿ. ಇವಾಗ
ಒಳಗೆ ಹಾಕಿ
112 ಪ್ಲಸ್ 53 ಪ್ಲಸ್
ಮಾಡ್ಬೇಕು
501 ಕೂಡಿಸಿ ಎಷ್ಟು ಬಂತು?
666
ನೋಡ್ರ, ನಾನೇನು ಸ್ಪೆಷಲಾಗಿ ಇನ್ವೆಂಟ್ ಮಾಡ್ಕೊಂಡು ಬಂದ. ಮೃಗದ ಹೆಸರನ್ನು ಸೂಚಿಸುವಂಥ ಅಂಕೆ 666. ಇದೇ ಸಿಂಬಾಲಿಕ್ ಆಗಿ ಅಡಗಿದೆ, ಇದರಲ್ಲಿ ಜ್ಞಾನವೂ ಅಡಕವಾಗಿದೆ. ಬುದ್ಧಿವಂತ ಏನ್ ಮಾಡಲಿ, ಎಣಿಸ್ಲಿ ಅಂದ್ರು ಎಣಿಸ್ಬೇಕು. ಅದ್ ಬಿಟ್ಬಿಟ್ಟು ಎಲ್ಲ ಕೂಡ ಫೋಟೋ ಹೊಡಿಯೋದು ನೋಡೋದು, ಅಯ್ಯೋ 666 ಬಾರ ಬಾರ್ ಕೊಡಪ್ಪ, ಅಯ್ಯೋ ಮೆಮೊರಿ ಚಿಪ್ ಅಪ್ಪ, ಇವೆಲ್ಲ ಹಾಕೊಂಡು ಸೇತನ್ಗೆ ಏನ್ರಿ ಆಗ್ಬೇಕೈತೆ ಅಂದ್ರ ಯೋಚನೆ ಮಾಡಿರ್ತೀನಿ. 666 ಅಂತಂದ್ರೆ ಇದು ಪೇಪರ್ ಸಿಸ್ಟಮ್ನ ಸೂಚನೆ ಮಾಡೋಂಥದ್ದು. ಕೈ ಮೇಲಾಗ್ಲಿ ನೆತ್ತಿ ಮೇಲಾಗ್ಲಿ ಮುದ್ರೆ ಹಾಕೊಡೋ ನೇಗ ಮೀನಿಗು, ನೆತ್ತಿಯ ನೇಗ ಮೀನಿಗು, ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಜ್ಞಾನ. ತಲೆಯನ್ನು ಏನು ಯಾವಾಗ ನಿನ್ನ ತಲೆನೇ ಇಲ್ಲನಪ್ಪ ಅಂತಂದು, ತಲೆಯನ್ನು ಏನರ್ಥ? ಜ್ಞಾನ, ಬುದ್ಧಿ, ತಿಳುವಳಿಕೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಏನ್ರಿ ಈ ಸಂಸ್ಥೆಗಳಿಗಿರೋಂಥ ಎಲ್ಲ ದುರ್ಬೋಧೆಗಳನ್ನ ನಾವು ನಂಬ್ತೀರಿ ಅಂತಂದರೆ ಏನು ಗೊತ್ತಾ ಮೀನಿಂಗ, ನಮ್ಮ ತಲೆ ಮೇಲೆ ನಾವೇ 666 ಮುದ್ರೆ ಹಾಕಂತ ಇದ್ದೀರಿ ಅಂತ ಅರ್ಥರಿ. ಆ ಸಂಸ್ಥೆಯನ್ನು ನಾನು ದುರ್ಬೋಧನೆ ನಂಬ್ತಾ ಇದ್ದೀನಿ ಅಂತಂದರೆ ಆಟೋಮೆಟಿಕ್ ಆಗಿ ಆ ಮೃಗದ ಹೆಸರನ್ನು ನಾನೇನು ಮಾಡ್ತಾ ಇದ್ದೀನಿ, ಅಂಗೀಕಾರ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅಲ್ದರ ಏನು ದುರ್ಬೋಧನೆಗಳು? ಕ್ರಿಸ್ಮಸ್ ಇಲ್ಲ ಮಾಡ್ತೀನಿ ಪರವಾಗಿಲ್ಲ, ಯಾಕೆ ಅದು ಪರವಾಗಿಲ್ಲ, ನನಗೆ ಮೆಚ್ಚುಗೆ ಆಗಿದೆ, ನನಗೆ ಇಷ್ಟ ಆಗಿದೆ, ಯಾವ ಹಬ್ಬ ಆಚರಣೆ ಇಲ್ಲ, ಲೋಕ ಎಲ್ಲ ಕ್ರಿಸ್ಮಸ್ ಮಾಡ್ತೀನಿ, ನಾನು ಮಾಡ್ತೀನಿ ಅಂದ್ಬಿಟ್ಟು ಅನ್ನ ನಂಬಿದ್ರೆ 666 ನನ್ನ ತಲೆಗೆ ನಾನೇ ಕಂಡಂಗೆ. ಗುಡ್ ಫ್ರೈಡೇ ಬೈಬಲ್ ಇಲ್ಲ ಪರವಾಗಿಲ್ಲ, ಯಾರೋ ಒಬ್ಬರು ನಮ್ಮ ಸಭೆಯಿಂದ ಎಲ್ಲ ಡ್ರಾಮಾ ಮಾಡ್ತಾರೆ, ಸೀಬೆ ಎತ್ಕೊಂಡು ಹತ್ರ ಆ್ಯಕ್ಟಿಂಗ್ ಮಾಡ್ತಾರೆ, ಅದು ನೋಡ್ಬಿಟ್ಟು ನಾನು ತುಂಬ ಇಮೋಷನ್ ಆಗ್ತೀನಿ, ನಂಗೆ ತುಂಬ ಖುಷಿ ಆಗ್ತದೆ ಅಂದರೆ ಮಾಡಪ್ಪ ಕಂದ, ಏನೂ ಬೇಜಾರಿಲ್ಲ. ಆದರೆ ನಿನ್ನ ತಲೆಗೆ ನೀನು ಏನು ಮಾಡ್ಕೊಂಡಂಗೆ 666 ಹಾಕೊಂಡಂಗೆ. ಪ್ರಭುರಾತ್ರಿ ಭೋಜನ ತಿಂಗಳಿಗೆ ಒಂದ್ಸತಿ ಕೊಡ್ತಾರೆ, ವಾರಕ್ಕೆ ಒಂದ್ಸತಿ ಕೊಡ್ತಾರೆ, ಅಯ್ಯೋ ನಮ್ಮ ಅಯ್ಯೋರು ಕೊಡ್ತಾರೆ, ನಮ್ಮ ಪಾಸ್ಟ್ ಕೊಡ್ತಾರೆ, ಕೊಡ್ದಿರಿ ಇದ್ರಿ, ನಾನು ತೊಗೊಂಡಿರಿ ಇದ್ರಿ, ಎಲ್ಲರ ಮುಂದೆ ಅವಮಾನ ಆಗ್ಬಿಡ್ತಾರೆ, ತಗೋಪ್ಪ ಕಂದ ಪರವಾಗಿಲ್ಲ. ಆದರೆ ದೇವ್ರ ಮುಂದೆ ಅಯೋಗ್ಯನಾಗ್ತೀಯಾ, ದೇವ್ರ ಮುಂದೆ ಯೋಗ್ಯನಾಗಕ್ಕೆ ಸಾಧ್ಯ ಇಲ್ಲ. ನಿನ್ನ ತಲೆಗೆ ನಾವೇ ಏನು ಮಾಡ್ಕೊಂಡಂಗೆ ಮುದ್ರನ ಹಾಕೊಂಡಂಗೆ ಯಾರು ಬಂದು ಹೊಡೆಯಲ್ಲ ರೀ, ಸೇತಾನ್ ಇಂಡೈರೆಕ್ಟಾಗಿ ನಮ್ಮ ತಲೆಗೆ ಏನು ಮಾಡ್ತಾರೆ, 666 ಮುದ್ರೆ ಏನು ಮಾಡ್ತಾನೆ ಹೊಡಿತಾನೆ, ಅರ್ಥ ಮಾಡ್ಕೊಳ್ರಿ. ಎಷ್ಟೋ ಉಪದೇಶಗಳಿದೆ ಇದುವರೆಗೂ ನಿಮಗೆ, 40ಕ್ಕಿಂತ ಪಾಠಗಳು ತೊಗೊಂಡಿನಿ ರೀ, ಎಲ್ಲ ಪಾಠಗಳು ಅಬ್ಸರ್ವ್ ಮಾಡಿರ್ತೀನಿ. ಅದರ ಇವೆಲ್ಲ ಪಾಠಗಳು ಸತ್ಯವೇದದಲ್ಲಿರೋಂಥ ಪಾಠಗಳು. ಇವತ್ತು ಯಾವ ಸಭೆಯಲ್ಲಿ ಪಾಠಗಳು ಹೇಳ್ತಾರೆ ನೋಡ್ತೀನಿ, ಯಾವ್ದ್ರ ಸಭೆಯಲ್ಲಿ ಹೇಳ್ತಾರೆ? ಎಲ್ಲ ವಿರುದ್ಧವಾಗಿರೋದು ಬೋಧನೆಗಳೇ. ಅದರ ತ್ರಯಕತ್ವ, ಅಪ್ಪ ತಂದೆ ಮಗ ಪವಿತ್ರತ್ವ, ಮೂರೂ ಒಬ್ಬರೇ ಅಂತೆ, ಎಲ್ಲರೂ ಐತೆ ಬೈಬಲಲ್ಲಿ. ದುರ್ಬೋಧನೆ ಪರವಾಗಿಲ್ಲ, ಅಯ್ಯೋ ನಮ್ಮ ಅಯ್ಯೋರು ಹೇಳ್ತಾರೆ ನಾನು ನಂಬ್ತೀರಿ ಅಂತಂದರೆ ನಿನ್ನ ತಲೆ ಮೇಲೆ ನಾವೇನು ಮಾಡೋದು ಮುದ್ರೆ ಹಾಕೊಂಡಂಗೆ, ಅದೇ ತಲೆ ಮೇಲೆ ಮುದ್ರೆ ಹಾಕೊಂಡಂಗೆ ನಾನು ಅದು ನಂಬ್ತೀನಿ ಅಂತ ನೇಮಿನಿಂಗು ಅಂದರೆ ನನ್ನ ಜ್ಞಾನದಲ್ಲಿ, ನನ್ನ ಬುದ್ಧಿಯಲ್ಲಿ, ನನ್ನ ತಿಳುವಳಿಕೆಯಲ್ಲಿ ಅದೇ ದುರ್ಬೋಧನೆ ನಾನು ಇಟ್ಕೊಂತೀನಿ ಅಂತ ಅರ್ಥಾರೆ. ಅದರ ಸಾವಿರಸ್ಥಲ ಎಲ್ಲ ಮನುಷ್ಯರುಗಳಿಗೂ ಯಾರು ಯೇಸು ಕ್ರಿಸ್ತನ ಇವಾಗ ನಂಬಿಲ್ಲೋ ತಿರ್ಗಾ ಸಾವಿರಸ್ಥಲ ಎದ್ದು ಬರ್ತಾರೆ, ಸಮಾಧಿನಲ್ಲೇ ಎದ್ದು ಬರ್ತಾರೆ, ಕ್ರಿಸ್ತನ ರಾಜ್ಯದಲ್ಲಿ ಎದ್ದು ಬಂದು ಸತ್ಯ ತಿಳ್ಕೊಂತಾರೆ ಅಂತ ಸತ್ಯವೇದ ಹೇಳಿದ್ರೆ, ಇಲ್ಲ ಇವಾಗ ಮಾತ್ರ ನೀವು ಕೇಳಬೇಕು, ನಾನು ಹೇಳ್ದಾನ ಕೇಳಬೇಕು, ಇಲ್ಲ ಸೀರೆ ಎಲ್ಗೊಟ್ಟೋಗ್ತೀರಾ, ನರ್ಕಕ್ಕೆ ಕೊಟ್ಟೋಗ್ತೀರಾ ಅಂತ ಹೇಳೋದು ಎಂಥ ದುರ್ಬೋಧನೆ ರೀ. ಯೋಚನೆ ಮಾಡಿ, ಯೋನಾಗೆ ಬೈತಾರೆ ದೇವರು, ನೀನವೇ ಪಟ್ಟಣ ದೇವ್ರು ಕಾಪಾಡ್ಬಿಡ್ತಾರೆ, ನೋ ಯೋನ ಬೇಜಾರಾಗ್ಬಿಡ್ತಾನೆ, ಹೋಗಿ ಬಿಸಿಲಲ್ಲಿ ಕೂತಿರ್ತಾನೆ. ಅದರ ಆ ಒಂದು ಏನ್ರಿ ಸೋರೆಕಾಯಿ ಗಿಡ ಬರ್ತಾರೆ, ನೆರಳು ಕೊಡ್ತಾರೆ, ಒಣಗೋಗ್ಬಿಡ್ತಾರೆ, ಸಿಕ್ಕಾಪಟ್ಟೆ ಹೋಗ್ಬಿಡ್ತಾರೆ. ಹಾ, ಈ ಸೋರೆಕಾಯಿ ಗುಡಿ ಬಗ್ಗೆ ನೀನು ಇಷ್ಟು ಚಿಂತೆ ಮಾಡ್ತಿಲ್ಲ, ನೀನು ಬಿತ್ತನೆ ಮಾಡಿಲ್ಲ ಬೆಳೆಸಿಲ್ಲ, ಅದಾಗ ಅದೇ ಬಿಡ್ತು ಒಣಗೋಗ್ಬಿಡ್ತು, ಇದಕ್ಕೆ ಇಷ್ಟು ಟೆನ್ಷನ್ ತೊಗೊಂತೀರಾ, ನಾನು ಈ ಜನಗಳ ಬಗ್ಗೆ ನಾನು ಯೋಚನೆ ಮಾಡೋದು ಬೇಡವಾ ಅಂತ ಹೇಳ್ತಾರೆ. ಆ ರೀತಿ ಇನ್ನವೇ ದ್ರೋಹಿಗಳಿಗೆ ಯೋಚನೆ ಮಾಡಿರೋ ದೇವರು ಏನ್ರಿ, ಅಂಥ ಪರಾತ್ಪರನೋ, ಅಂಥ ಕರುಣಾಮಯಿ, ಅಂಥ ಕೃಪೆಯಾಗಿರೋಂಥ ದೇವರು. ಸಾವಿರಸ್ಥಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೇ ಭೂಮಿಗೆ ಜೀವಂತವಾಗಿ ತತ್ತೀನಿ ಅಂತ ದೇವ್ರು ಹೇಳಿದ್ರೆ, ಇವತ್ತೆಲ್ಲ ಬೋಧಕರು ಇಲ್ಲ ಅವನು ಇವತ್ತು ನಂಬಿದ್ರೇನೆ ರಕ್ಷಣೆ ಇಲ್ಲ, ಸೀದ ನರಕ ಕೊಟ್ಟೈತೆ ನನಗೆ, ಎಂಥ ದುರ್ಬೋಧನೆ ರೀ. ಅಂಥ ಬೋಧನೆಗಳನ್ನ ನಾವೆಲ್ಲ ನಂಬ್ತೀರಿ ಅಂತಂದರೆ ನಮ್ಮಂಥ ಅಜ್ಞಾನಿಗಳು ಇನ್ನು ಯಾರು ಇಲ್ಲ ರೀ. ಅಲ್ದ್ರ ತಲೆಗೆ ನಾವೇನು ಮಾಡ್ಕೊಂಡಂಗೆ ಮುದ್ರೆಗಳು ಹಾಕೊಂಡಂಗೆ, ಯಾರ ಪ್ರವಾದಿಗಳಂತೆ ಇಲ್ಲಿದೆಲ್ಲ ಬೈಬಲ್ ಇಲ್ದಿರೋ ಇಲ್ಲಿರೋ ವಿಚಾರಗಳನ್ನ ನಮ್ಮ ಪರ್ಸ್ನಲ್ ಲೈಫಲ್ಲಿ ಆಗಿರೋ ಪ್ರವಾದಿಗಳ ಯೋಚನೆ ಮಾಡಿ ಅವೆಲ್ಲ ಪ್ರವಾದಿಗಳ ಹೇಳ್ರಿ. ಪ್ರವಾದನ ಏನು ಮಾಡ್ಬೇಕು? ಪ್ರವಾದನೆ ಬೈಬಲ್ ಇರೋದು ಪ್ರವಾದನ ಹೇಳ್ಬೇಕ್ರಿ. ನಮ್ಮ ಜೀವನದಲ್ಲಿ ನಾಳೆ ಆಗ್ತಿದೆ ಅಂದ್ಬಿಟ್ಟು ಅದನ್ನ ಹೇಳೋದು ಪ್ರವಾದನೇನ? ಯಾಕ್ರಿ ಹೇಳ್ಬೇಕು ಬೇರೆಯೊಬ್ಬರು? ನಮ್ಮ ಜೀವನದಲ್ಲಿ ನಾಳೆ ಏನಾಗ್ತದೆ ಸತ್ಯವೇದದಲ್ಲಿ ಬರ್ದಿಲ್ವಾ? ಯಾರು ಕೈ ಬಿಟ್ಟರು ನಿನ್ನ ನನ್ನ ಕೈ ಬಿಡಲ್ಲ ಅಂತ ಹೇಳಬೇಕು. ಇನ್ನೇನ್ರಿ ಬೇಕು ಪ್ರವಾದನೆ? ನಿನ್ನನ್ನು ಮುಟ್ಟಿದವನು, ನನ್ನ ಕಣ್ಗುಡಿದನ್ನು ಮುಟ್ಟಿದವನು ಅಂತ ಹೇಳಿರ್ಬೇಕು. ಇನ್ನೇನ್ರಿ ಪ್ರವಾದನೆ ಬೇಕು ನಮಗೆ? ಅದಕ್ಕಿಂತ ಯಾವ ಕಷ್ಟದಲ್ಲೂ ನಿಮ್ಮನ್ನ ಕೈ ಬಿಡೋದಿಲ್ಲ. ಸಮುದ್ರದಲ್ಲಿ ಹೋದರೂ, ಎಂಥ ಬೆಂಕಿ ಇರೋದ್ರು ನಾನು ಜೊತೆಗಿರ್ತೀನಿ, ಎಂಥ ಮುದಿ ವಯಸ್ಸಲ್ಲಾದರೂ ನಿನ್ನ ಕೈ ಬಿಡಲ್ಲ ಅಂದ್ಬಿಟ್ಟು ಇಷ್ಟೆಲ್ಲ ಭಯ ವಚನ ಕೊಟ್ಟಿರ್ಬೇಕ್ರೆ. ಇಲ್ಲ ದೇವ್ರೆ, ನನಗೆ ಫ್ಯೂಚರ್ ಏನಾಗ್ತದೆ ದೇವ್ರೆ ಹೇಳೋ ದೇವ್ರೆ ಅಂತ ಪ್ರವಾದನೆ ಕೇಳ್ತೀನಿ ಅಂದರೆ ಎಂಥ ನಾವು ಈ ಮಂದು ಜ್ಞಾನಹೀನರಿ. ಸತ್ಯವೇದ ಅದು ಹೇಳಿದ್ರಿ. ಮತ್ತೆ ಓದಿದೆ ಅಂತೀನಿ 6ನೇ ಅಧ್ಯಾಯದಲ್ಲಿ 34ನೇ ವಾಚ್ಯ, 30ರಿಂದ 34ನೇ ವಚನ ಅದು ಹೇಳೋದು. ಅಜ್ಞಾನಿ ಇದನ್ನೆಲ್ಲ ಅಜ್ಞಾನಿಗಳು ಉಡ್ತಾರೆ. ನಾಳೆ ಏನು ತಿಂತೀನಿ, ಏನು ಉಡ್ತೀನಿ, ಏನು ವಾಸ ಮಾಡ್ತೀನಿ, ಏನು ಮಾಡ್ಕೊತೀನಿ, ಇವೆಲ್ಲ ಅಜ್ಞಾನಿಗಳು ಹುಡ್ಕೋದ್ರಿ. ಸತ್ಯ ಗೊತ್ತಿಲ್ದಿರೋ ಹುಡ್ಕೋರು, ಸತ್ಯ ಗೊತ್ತಿರೋ ಮಕ್ಕಳುಗಳು ಏನೋ ನಂಬಿಕೆ ಅಂತ ಇರ್ತಾರೆ. ಅದರ ಏನು ಪೇತ್ರ ಥರ ಸಮುದ್ರದಲ್ಲಿ ಹೋಗ್ತಾ ಇರಬೇಕು, ಅಯ್ಯೋ ಅಯ್ಯೋ ನಡೀತಾ ಇದ್ದೀನಿ ಅಂತ ಡಬಕ್ ಅಂತ ಅವಿಶ್ವಾಸಗಳನ್ನು ಮುಳುಗೋಯ್ತೀರಿ. ನಂಬಿಕೆ ಇರಬೇಕು. ದೇವ್ರು ನಮ್ಮನ್ನ ಕೈ ಬಿಡ್ತಾರ? ಯೋಚನೆ ಮಾಡಿ, ಮಗನ್ನೇ ಕೊಟ್ಟಿರೋ ದೇವರು ಇನ್ನೇನ್ರಿ ಕೊಡ ನಮಗೆ? ಹಾಂ ಯೋಚನೆ ಮಾಡಿ, ಅದೇ ತುಂಬ ನಮ್ಗೆ ಕೇವಲ ಆಗಿಬಿಡುತ್ತೆ ಈ ಥರ ಹೇಳಿ ಹೇಳಿ. ಅದರ ಸರಿಯಾಗಿ ಥಿಂಕ್ ಮಾಡ್ರಿ ಅಂತೀನಿ. ಅಲ್ಲರ, ಇಂಥ ಅಮೂಲ್ಯವಾಗಿರೋ ಸತ್ಯನ ಕೇವಲವಾಗಿ ಎಣಿಸಿದ್ರೆ ನಮ್ಮ ತಲೆಗೆ ನಾವೇನು ಮಾಡ್ದಂಗೆ 666 ಮುದ್ರೆನ ಹೊಂದ್ಕೊಂಡಂಗೆ, ಕೈಯನ್ನು ಹೆಂಗ ಗೊತ್ತಾ ಮೀನಿಂಗು, ಆ ಸಂಸ್ಥೆಗಳನ್ನ ಸಪೋರ್ಟ್ ಕೊಟ್ಟಂಗೆ. ಈ ಯಾರಿಗೂ ಹೇಳಬೇಡ, ಆ ಸಭೆಗೆ ಹೋಗಿ ಮಾಡೋದು, ಕಾಣಿಕೆ ಕೊಟ್ಬಿಡೋಣ. ಏನು ಕಾಣಿಕೆ ಕೊಡೋದು? ಮಾಡೋದೆಲ್ಲ ದುರ್ಬೋಧನೆಗಳು, ಮಾಡೋದೆಲ್ಲ ದುರಾಚಾರ ಕೆಲಸಗಳು, ಮಾಡೋದೆಲ್ಲ ಕೆಟ್ಟ ಕೆಲಸಗಳು. ಅವ್ರಿಗೆ ಬೇರೆ ಕಾಂಟ್ರಿಬ್ಯೂಷನ್ ಬೇರೆ ಕೊಡ್ತಾರಂತೆ ಕಾಣಿಕೆನ. ಅದ್ರ ಬೇರೆ ಸಾಲಿದಕ್ಕೆ ಸಭೆಯಲ್ಲಿ ಬೋಧನೆಗಳು ಬರೇ. ಹತ್ರಲ್ಲೊಂದು ಮಗ ನೀವೇನು ಮಾಡಬೇಕು, ಕಟ್ಟ ಕೊಟ್ಬಿಡ್ಬೇಕು. ಅಂದ್ರ ದೇವ್ರ ಏನಂತ ಬಿಟ್ರೆ ಮಲಕಿಲಿ ದೇವ್ರನ್ನ ಪರೀಕ್ಷೆ ಮಾಡಿ ನೋಡಿ, ಏನೋ ದುಡ್ಡು ಕೊಟ್ಟು ನೋಡಿ ಅಂತಂದಾರ. ಆ ದುಡ್ಡು ತೊಗೊಂಡು ನೀ ಏನಪ್ಪ ಮಾಡ್ತೀಯ? ಮನೆಗೆ ಬಿರಿಯಾನಿ ಮಾಡ್ಕೊಂತೀನಿ, ಅದು ಕಾರಲ್ಲಿ ಸೂಪರಾಗಿ ಲಕ್ಸುರಿಯಾಗಿ ತಿರ್ಗಾಡೋದು. ಇದಕ್ಕೆ ಕೊಡೋ ದೇವ್ರು ನಿಂಗೆ ದುಡ್ಡು? ಹಾಂ ನೀನೇನು ಮಾಡ್ತೀಯ ದೇವ್ರಿಗೆ? ಅದರ ನೀನು ದೇವ್ರಿಗೆ ಏನು ಮಾಡ್ತೀಯ? ದೇವ್ರಿಗೆಲ್ಲ ಏನು ಮಾಡೋದು? ಎಲ್ಲ ತಂದು ಸ್ವಂತಕ್ಕೆ ಮಾಡ್ಕೊಳೋದು, ಹೇಳೋದೆಲ್ಲ ದೇವ್ರಿಗೆ ಸರ್ ಅಂದ್ಬಿಟ್ಟು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಹೇಳ, ಇಂಥ ಸಂಸ್ಥೆಗಳಿಗೆ ನಾವು ಏನಾರೋ ಸಹಾಯ ಮಾಡಿದ್ರೆ, ಕೈಯನ್ನು ಏನೋ ಅಯ್ಯೋ ಸ್ವಲ್ಪ ಕೈ ಹಾಕಪ್ಪ, ಅಯ್ಯೋ ಸ್ವಲ್ಪ ಕೈ ಕೊಡಪ್ಪ, ಕೈ ಕೊಟ್ಬಿಟ್ಯಪ್ಪ, ಕೈ ಬಿಟ್ಬಿಟ್ಯಾ, ಅದೇನು ಅರ್ಥ? ಹೆಲ್ಪ್, ಸಹಾಯ. ಇಂಥ ಸಂಸ್ಥೆಗಳಿಗೆಲ್ಲ ನಾವು ಸಹಾಯ ಮಾಡಿದ್ರೆ ನಮ್ಮ ಕೈಗೆ ನಾವೇ 666 ಮುದ್ರೆ ಏನು ಮಾಡ್ದಂಗೆ ಹಾಕೊಂಡಂಗೆ ರೀ. ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ. ಇಂಥವ್ರು ಯಾರು ಕ್ರಿಸ್ತನೊಂದಿಗೆ ಪರಲೋಕ ರಕ್ಷಣೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ರೀ. ಬೈಬಲ್ ಹೇಳ್ತಾನೆ, ಓದಿಂತೀನಿ. ಪ್ರಕಟಣೆ 20ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ. ರೆವಲೇಷನ್ ಚಾಪ್ಟರ್ 20 ವರ್ಸ್ 4 ಓದ್ರಿ.
ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ, ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಮನೆಯ ಮೇಲೆ.
ಮೃಗಕ್ಕೂ ಅವರ ವಿಗ್ರಹಕ್ಕೂ ನಮಸ್ಕರಿಸದೆ ಆಮೇಲೆ
ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು.
ನೋಡ್ರ, ತಲೆ ಮೇಲೆ, ಹಣೆ ಮೇಲಾಗ್ಲಿ, ಕೈ ಮೇಲಾಗ್ಲಿ ಏನ್ ಹಾಕೊಂಡಿಲ್ಲ.
ಗುರುತು
ಗುರುತು ಹಾಕ್ಸ್ಕೊಂಡವ್ರ ಹಾಕ್ಸ್ಕೊಂಡೇ ಇರೋರ
ಹಾಕಿಸಿಕೊಳ್ಳದೆ ಇರುವವರು
ಹಾಕಿಸಿಕೊಳ್ಳದೇ ಇರೋರನ್ನು ಕಂಡೇನು. ಇವ್ರೇನ್ ಮಾಡದಂತೆ ಕಂಟಿನ್ಯೂ,
ಅವರು ಜೀವಿತರಾಗಿ ಎದ್ದು 1,000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು.
ಇವ್ರು ಮಾತ್ರ ಜೀವಂತ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ರಿ. ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ಬೇಕಾ? ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ಬೇಕಾ? ಸಿಂಹಾಸನ ಕೂತ್ಕೊಂಡು ಆತನ ಜೊತೆಗೆ ಪರಲೋಕದಲ್ಲಿ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡ್ಬೇಕಾ? ಏನ್ ಮಾಡ್ಬೇಕು? ನಮ್ಮ ತಲೆಗಳನ್ನು ಏನ್ ಮಾಡ್ಬೇಕ್ರಿ? ದೇವರ ವಾಕ್ಯದ ನಿಮಿತ್ತವಾಗಿಯೂ, ಏನು ಯೇಸುವಿನ ವಿಷಯವಾದ ಸಾಕ್ಷ್ಯ ನಿಮಿತ್ತವಾಗಿಯೂ, ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸ್ಕೊಳ್ಬೇಕು. ತಲೆಯನ್ನು ಏನ್ರಿ? ನಮ್ಮ ತಲೆ ಇದೆ ಗೊತ್ತಾ? ನಮ್ಮ ಐಡಿಯಾ, ನಮ್ಮ ಬ್ರೈನ್, ನಮ್ಮ ಮೈಂಡು, ಅದರ ಇದನ್ನೆಲ್ಲವನ್ನು ಕಿತ್ತು ಬಿಸಾಕ್ಬಿಡ್ಬೇಕು. ಕ್ರಿಸ್ತನ ಮೈಂಡ್ ಹಾಕೊಬೇಕ್ರಿ. ಅದರ ಸತ್ಯ ಗೊತ್ತಾಗಿ ಮೇಲೆ ಎಲ್ಲಾನು ಬಿಟ್ಬಿಡ್ಬೇಕ್ರಿ. ಎದುರ್ಕೊಂಬಿಡಿದ್ರಿ ದೇವ್ರ ಮಕ್ಕಳು ಏನ್ರಿ ಎದುರ್ಕೊಂಡ್ರೆ? ಯೇಸು ಕ್ರಿಸ್ತ ಫಸ್ಟ್ ಟೈಮ್ ಆಲಯದಲ್ಲಿ ಬೋಧನೆ ಮಾಡ್ತಾರೆ, ಹೊಡೆದು ಓಡಿಸ್ಬಿಡ್ತಾರೆ. ಯೇಸು ಕ್ರಿಸ್ತ ತಿರುಗು ನೋಡಿಲ್ಲ, ಅಯ್ಯೋ ಓರಯ್ಯ ಅಂದ್ಬಿಟ್ಟು ಅವ್ರ ಪಾಂಟ ಅವ್ರು ಏನು ಮಾಡ್ತಾರೆ? ದೇವ್ರ ಸತ್ಯನ ಸಾರ್ತಾರೆ. ಯಾರಿಗೆ ಕಿವಿ ಇತ್ತು ಕೇಳೋರು, ಕಿವಿ ಇದ್ದವನು ಕೇಳಲಿ ಅಂತಂದ್ರು. ಅದರ ಯೇಸುಗು ಸಂಗ ಎದುರ್ಕೊಂಡ್ರ? ಎಷ್ಟು ದುಡ್ಡನ್ನು ಯೇಸುಗುಸು ವಸೂಲಿ ಮಾಡ್ಕೊಂಡಿದ್ರು? ಎಷ್ಟು ದುಡ್ಡು ಮೇಲೆ ಯೇಸುಗುಸು ಭರವಸೆ ಇಟ್ಟಿತ್ತು? ಅವ್ರು ಕೆಲಸ ಮಾಡ್ಬೇಕ್ರೆ ಅವ್ರ ಭರವಸೆ ನಂಬಿಕೆ ದೇವ್ರ ಮೇಲೆ ರೀ. ಅಪೋಸ್ಟ್ಲ್ ಪೌಲ್ ಎಂಥ ದೊಡ್ಡ ಕೋಟ್ಯಾಧಿಪತಿ ರೀ ಅವರು. ಅದರ ಇವೆಲ್ಲ ಒಂದು ಕಸವನ್ನು ಎಣಿಸ್ತೀನಿ ಅಂತ ಹೇಳ್ತಾರೆ. ನಾವು ಎಣ್ಸಕ್ಕೆ ರೆಡಿ ಆಗಿದ್ದೀರಾ? ದುರ್ಬೋಧನೆಗಳ ಅಂತ ಸಂಸ್ಥೆಗಳನ್ನ ಬಿಡಕ್ಕೆ ಫಸ್ಟ್ ಆಫ್ ಆಲ್ ನಮ್ಗೇನಿಲ್ಲ, ರೆಡಿ ಇಲ್ಲ ರೀ. ಫಸ್ಟ್ ಆಫ್ ಆಲ್ ಆ ಸಂಸ್ಥೆಗಳು ದುರ್ಬೋಧನೆಯೇ ಏನ್ರಿ ಸಾರ್ತಾ ಇದ್ರೆ ಅಂತ ನಂಬಕ್ಕೆ ನಮ್ಗೇನಿಲ್ಲ ಇವತ್ತು, ಮನಸ್ಸೇ ಇಲ್ಲ. ಯಾಕೆ ಗೊತ್ತಾ, ನಮ್ಮ ಮನಸ್ಸೆಲ್ಲ ಏನಾಗಿದೆ ಇವತ್ತು, ಸಂಸ್ಥೆಗಳ ಮೈತೆ. ಸಂಸ್ಥೆ ನಮ್ಮನ್ನು ಯಾರು ಪರಲೋಕ ಹೋಗೋಕೆ ಸಾಧ್ಯನೇ ಇಲ್ಲ. ಕ್ರಿಸ್ತನು ಕ್ರಿಸ್ತ ಮೇಲೆ ನಂಬಿಕೆ ಮಾತ್ರ ರೀ ಅಲ್ವರ. ಅದಕ್ಕೆ ಇಂಥವ್ರು ಯಾರು ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡಬೇಕು, ಏನು ಮಾಡ್ಬೇಕು ಗೊತ್ತಾ, ನಮ್ಮ ತಲೆ ಮೇಲೆ ಒಂದು ಮುದ್ರೆ ಇರಬೇಕು. ಆ ಮುದ್ರೆ ನೋಡಿಸ್ತೀನಿ ನೋಡ್ರಿ ಅಂತ ತಿಳ್ಕೊಳ್ಳಿ. ರೆವಲೇಷನ್ 14:1 ಓದ್ರಿ.
ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು.
144,000 ಜನ ಮಾತ್ರ ಝಿಯೋನ್ ಪರ್ವತದಲ್ಲಿ ಯಜ್ಞದ ಕುರಿಯಾದದ್ದು ಅತ ನಿಲ್ತ್ಕೊಳಕ್ ಸಾಧ್ಯ ರೀ. ಅಲಾಂಗ್ ವಿತ್ ಹಿಮ್, ಅವ್ರ ಜೊತೆಗೆ ಇರಬೇಕು ಅಂದರೆ ನಮ್ಗೇನು ಗೊತ್ತಾ ಇರಬೇಕು, ತಲೆ ಮೇಲೆ ಅವರ ಹಣೆ ಮೇಲೆ ಆತನ ಹೆಸರು, ಆತನ ತಂದೆ ಹೆಸರು ಇರಬೇಕು. ಏನು ಹೆಸರು ಅಂದರೆ ಕ್ಯಾರೆಕ್ಟರ್, ಅವ್ರ ಗುಣಗಳು, ಆ ಸತ್ಯ ಉಪದೇಶಗಳು ಎಲ್ಲಿರಬೇಕು ನಮ್ಮ ಮನಸ್ಸಲ್ಲಿ ಇರಬೇಕು. ಇದು ಬಿಟ್ಬಿಟ್ಟು ಎಲ್ಲ ದುರ್ಬೋಧನೆಗಳನ್ನ ನಂಬಿಕೊಂಡು ಏನ್ರಿ ಎಲ್ಲ ಆಜ್ಞೆ ತಲೆ ಇಟ್ಕೊಂಡಿರ್ತೀರಿ ಅಂತಂದರೆ ನಾವು ದೇವ್ರ ಮಕ್ಕಳಾಗೋದಕ್ಕಾಗಲಿ ರಕ್ಷಣೆ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಸಗಳೇ ಏನ್ರಿ, ಇದು ಕ್ರಿಸ್ತ ವಿರೋಧಿಯ ತುಂಬ ಇಂಪಾರ್ಟೆಂಟ್ ಪಾಠ. 666 ಹೆಂಗೆ ಅಂತ ನೋಡೋದು ಅಂತ ಅಂದ್ಬಿಟ್ಟಲ್ಲರ. ಇನ್ನು ಮುಂದಿನ ವಾರದಲ್ಲಿ ಯಾವ ಥರ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಈ ಕ್ರಿಸ್ತ ವಿರೋಧಿಯೇ ಕೊಟ್ಟಂತ ಕೂಡ ನಾವೇ ಮಾಡೋಣ ನೆಕ್ಸ್ಟ್ ವೀಕು ನೋಡೋಣ. ಅಲ್ಲರ ನೆಕ್ಸ್ಟ್ ವೀಕ್ ಬರೋಕ್ಕಿಂತ ಮುಂಚೆ ದಯವಿಟ್ಟೆಲ್ಲ ಪ್ರಕಟಣೆ 12ನೇ ಅಧ್ಯಾಯನ ಓದ್ಕೊಂಡು ಬನ್ನಿ. ಓಕೆನಾ? ಸರಿ, ಯಾರಿಗಾರ ಕ್ವಶನ್ಸ್ ಏನೋ ಇದೆಯಾ, ಯಾರಿಗಾರ ಹೇಳೋದಿದೆಯಾ ಕೇಳೋದಿದೆಯಾ, ದಯವಿಟ್ಟು ಕೇಳಿ. ಸರಿ, ಗೋಪಾಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ?
ಇಲ್ಲ ಇಲ್ಲ ಬ್ರದರ್,
ಸರಿ, ಸೈಮನ್ ಬ್ರದರ್,
ಇಲ್ಲ ಬ್ರದರ್,
ರಾಜೇಂದ್ರ ಬ್ರದರ್, ಬ್ರದರ್
ಇಲ್ಲ ಬ್ರದರ್, ಏನು ಪ್ರಶ್ನೆ ಇಲ್ಲ,
ಓಕೆ, ಮಾದೇಶ್ ಬ್ರದರ್,
ಇಲ್ಲ ಬ್ರದರ್,
ಓಕೆ, ಭವ್ಯ ಸಿಸ್ಟರ್,
ಇಲ್ಲ ಬ್ರದರ್,
ಓಕೆ, ಜಯಪ್ರಕಾಶ್ ಬ್ರದರ್,
ಸರ್ ಇಲ್ಲ ಸದ್ಯಕ್ಕೆ, ನಾನು ಇನ್ನೂ ಅದನ್ನು ಸ್ಟಡಿ ಮಾಡಿದ್ಮೇಲೆ ಈಗಿಂದು ನೆಕ್ಸ್ಟ್ ವೀಕ್ ಕೇಳ್ತೀನಿ ಸರ್.
ಶೋರ್ ಶೋರ್, ಖಂಡಿತ ಹೋಗು. ಯಾರು ಬೇಕಾರೋ ಇನ್ನು ಸ್ವಲ್ಪ ದಿನ ಆಮೇಲೆ ಕೂಡ ಕೇಳ್ಬೋದು. ಏನು ಒಂದು ನೀವು ಇಮ್ಮಿಡಿಯೇಟಾಗಿ ಇಡಬೇಕು ಅಂತಿಲ್ಲ, ದಯವಿಟ್ಟು ಸ್ಟಡಿ ಮಾಡಿ, ಸ್ಟಡಿ ಮಾಡಿ ನಿಧಾನವಾಗಿ ಏನು ಮಾಡಿ ನೀವು ನೀವು ರೆಸ್ಪಾಂಡ್ ಮಾಡಿ. ಓಕೆನಾ? ಮಹೇಶ್ ಬ್ರದರ್ ಏನಾದ್ರು ಡೌಟ್ಸ್?
ಇಲ್ಲ ಬ್ರದರ್, ಇಲ್ಲ
ಓಕೆ,
ಇಲ್ಲ
ಮುತ್ತುರಾಜ್ ಬ್ರದರ್,
ಸರ್, ಏನಿಲ್ಲ,
ಓಕೆ, ಪ್ರೇಮಾ ಸಿಸ್ಟರ್,
ಇಲ್ಲ ಬ್ರದರ್,
ಓಕೆ, ಸಂತೋಷ್ ಬ್ರದರ್,
ಇಲ್ಲ ಬ್ರದರ್,
ಓಕೆ, ಉಷಾ ಸಿಸ್ಟರ್,
ಇಲ್ಲ ಬ್ರದರ್,
ಮಂಜಮ್ಮ ಸಿಸ್ಟರ್, ಓಕೆ,
ಇಲ್ಲ ಬ್ರದರ್, ಇಲ್ಲ ಬ್ರದರ್.
ಸಂತೋಷ. ಹಂಗೂ ಕೂಡ ಏನೋ ಪ್ರಶ್ನೆ ಇತ್ತು ಅಂದರೆ